யோந்தஃ ப்ரவிஷ்ய மம வாச மிமாம் ப்ரசுப்தாம் சஞ்சீவயத்யகில சக்திதரஸ்வதாம்னா அன்யாம்ஸ்ச ஹஸ்த சரண ஶ்ரவணத்வகாதீன் ப்ராணான் நமோ பகவதே புருஷாய துப்யம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச தனஸ்புத்திஹி சதா தஸ்மை ஹரயே குரவே நமஹ. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம. லசது ஸ்ரீமத் ஆனந்த தீர்த்தேந்துர்ணோ ஹ்ருதம்பரே யத்வசந்திரிகா ஸ்வாந்த சந்தாபம் வினிகிருந்ததி வாணிதே கரவாண்யம்ப சரணௌ ஹ்ருதி சர்வதா மத்வாக்ய சரணிர்பூயாத் ஸ்ரீமதாச்சாரிய பாவகா. ஹராய பஜகாரிஷ்ட ஹராய புர வைரிடே பவாய பவதே பூயாத் சிவாய சிரசா நம. உமேஷாத்யா சுராவோகம் குரு த்ரிதோஹிவாணினஹ யூயம் சர்வே ப்ரகுருதா மனோமே மத்வபாவஸ் ஸ்ரீமத்வஹ கல்பவ்ருக்ஷஸ்து ஜயார்யஹ காமசுஸ்மிருதஹ சிந்தாமணிஸ்து வ்யாசார்யஹ முனித்ரயமுதாஹ்ருதம் வாதிராஜகுருன் வந்தே ரகுத்தம குருன் ததா ராகவேந்திரான் ததா சர்வான் சத்குருன் பிரணதோஸ்மே ஸ்ரீ குருப்யோ நம. ஹரி நாராயணாய பரிபூர்ண குணார்ணவாய விஸ்வோதயஸ்திதிலயோன்னியதிப்ரதாய தானப்ரதாய விபுதாசுர சௌக்ய துக்க சத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்ரமமராசுர சித்தவதி. நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜயமுதீரயே. பரமபவித்ரவாத ஸ்ரீமன் மகாபாரத தாத்பர்ய நிர்ணயதல்லி வனப்பர்வத நிர்ணயவன்னு ஸ்ரீமதாச்சாரியரு மாடுத்தா இத்தாரே. யாவ ரீதியாகி ஸ்ரீமதாச்சாரியரு பாண்டவர வனவாசத ஒந்த ஹந்ததல்லி பீமசேன தேவரிந்த தர்மராஜனிகே ஸ்பஷ்டவாகி கர்த்தவ்யத பரிஜ்ஞான பத்து ஆத்த கர்த்தவ்ய விமுகனாகித்த. முந்தே நாவு கேள்த்தேவ யுத்த விமுகனாகித்த அர்ஜுனனிகே யுத்ததல்லி புனஹ பிரவருத்தி வரலிக்கு கிருஷ்ணன உபதேச காரணவாகிது. ಅದೇ ರೀತಿ ಕರ್ತವ್ಯ ವಿಮುಖನಾಗಿದ್ದ ಧರ್ಮರಾಜನಿಗೆ ಈ ಕರ್ತವ್ಯದ ಬಗ್ಗೆ ಎಚ್ಚರ ಬರಲಿಕ್ಕೆ ಭೀಮ ದ್ರೌಪದಿಯ ಉಪದೇಶ ಕಾರಣವಾಯಿತು. ಆದ್ದರಿಂದ ಅದು ಕೃಷ್ಣಗೀತ, ಅದು ಭೀಮಗೀತ. ಇದರಿಂದನೇ ಮುಂದೆ ಧರ್ಮರಾಜ ಯುಧಿಷ್ಠಿರನಾಗಲಿಕ್ಕೆ ಸಾಧ್ಯವಾಯಿತು. ಆ ಒಂದು ಹಂತದಲ್ಲಿ ಕಿರಾತಾರ್ಜುನಿಯ ಪ್ರಸಂಗ ನಡೆದು ಅರ್ಜುನ ರುದ್ರದೇವರನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ. ಪಾಶುಪತಾಸ್ತ್ರ ಶಿವನ ಅಸ್ತ್ರವಲ್ಲ, ಅಸ್ತ್ರಂ ತದ್ ವಿಷ್ಣು ದೈವತ್ಯಂ ಸಾಧಿತಂ ಶಂಕರೇಣಯೇ. ಅದು ವಿಷ್ಣು ದೇವತಾಕವಾದ ಅಸ್ತ್ರ. ಹೇಗೆ ಗಾಯತ್ರಿ ಮಂತ್ರ ನಾರಾಯಣ ದೇವತಾಕ, ವಿಶ್ವಾಮಿತ್ರ ಋಷಿಗಳು, ಇದು ಪಶುಪತಿ ರುದ್ರ ಋಷಿಗಳೇ ಹೊರತು ದೇವತೆ ಸಾಕ್ಷಾತ್ ನಾರಾಯಣನೇ. ಅದನ್ನು ಸಂಪಾದನೆ ಮಾಡಿದ ಸ್ವರ್ಗರೂಪದಲ್ಲಿ ಉರ್ವಶಿ ಬಯಸಿ ಬಂದರೆ ಅರ್ಜುನ ಹೇಳ್ತಾನೆ, ನಾನು ನಿನ್ನ ತಾಯಿಯಂತೆ ನೋಡ್ತೇನೆ ಹೊರತು ಬೇರೆ ರೀತಿ ಅಲ್ಲ ಅಂತ ಹೇಳಿದಾಗ ಶಾಪ ಕೊಡ್ತಾಳೆ. ಆ ಶಾಪ ವರವಾದ ರೀತಿಯಲ್ಲಿ ಇಂದ್ರದೇವರು ಹೇಳ್ತಾರೆ, ಸಣ್ಣವರ ಶಾಪ ದೊಡ್ಡವರಿಗೆ ತಟ್ಟೋದೇ ಇಲ್ಲ, ಕೊಟ್ಟವರಿಗೆ ಅನರ್ಥಕರಣೆ ಹೊರತು ದೊಡ್ಡವರಿಗೆ ಅದರಿಂದ ಯಾವ ಹಾನಿಯೂ ಇಲ್ಲ. ಬೇಕಾದ್ರೆ ಇಷ್ಟಪಡಿಸಲು ತಗೊಳ್ಬೋದಷ್ಟೇ ಅವರು ಅಂತ ಆಚಾರ ನಿರ್ಣಯವನ್ನು ಕೊಟ್ಟಿದ್ದಾರೆ. ಈ ಕಡೆಗೆ ಭಗವಂತನಾದ ಕೃಷ್ಣ ತಾನು ರುದ್ರದೇವರಿಗೆ ಕೊಟ್ಟ ಮಾತನ್ನು ಅನುಗ್ರಹಿಸಲಿಕ್ಕೋಸ್ಕರ ಹೊರಟಿದ್ದಾನೆ. ತ್ವಾಮಾರಾಧ್ಯ ವರಂ ಶಂಭೋ ಗೃಹೀಷ್ಯಾಮಿ, ನಾನು ನಿಮ್ಮ ಆರಾಧನೆ ಮಾಡಿ ವರವನ್ನು ತಗೊಳ್ತೇನೆ. ದ್ವಾಪರಾಧೋ ಯುಗೇ ಭೂತ್ವಾ ಕಲಯಾ ಮಾನುಷಾದಿಷು, ದ್ವಾಪರಾಧ ಯುಗಗಳಲ್ಲಿ ಅವತಾರವನ್ನು ಮಾಡಿ ನಿಮಗೆ ನಾನು ಬರಿಯಾದಿ ಬರ ರೀತಿಯಲ್ಲಿ ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದ. ಅದಕ್ಕಾಗಿ ಕೈಲಾಸ ಪರ್ವತಕ್ಕೆ ಹೊರಟ. ದಾರಿಯಲ್ಲಿ ಘಂಟಾಕರ್ಣ ಮತ್ತು ಕರ್ಣರಿಗೆ ಮೋಕ್ಷವನ್ನು ಕೊಡ್ತಾನೆ. ಈಗ ಹೇಳ್ತಾರೆ ಘಂಟಾಕರ್ಣಗಳು ಪಿಶಾಚಿಗಳಿಗೆ ಮೋಕ್ಷ ಕೊಡೋ ಕೃಷ್ಣರಿಗೆ ಮಕ್ಕಳು ರುದ್ರದೇವರಿಂದ ಆಗಬೇಕಾ? ಅದೊಂದು ಕೈಮುತ್ತಿದ್ದ ತನ್ನ ಮಕ್ಕಳಿಲ್ಲ ಅನ್ನೋ ನಾಟಕ ಮಾಡ್ತಾನೆ. ಎಷ್ಟು ಜನ ಮಕ್ಕಳಿದ್ದಾನೆ ನೋಡಿದ್ದೇವೆ ಆಗಲೇ. ಒಬ್ಬೊಬ್ಬ ಹೆಂಡತಿಯಲ್ಲೂ ಕೂಡ 16108 ಹೆಂಡೆಂದಿರಲ್ಲಿ ಪ್ರತಿಯೊಬ್ಬರಲ್ಲೂ 10 ಒಂದು ಹೆಣ್ಣು ಇಷ್ಟು ಮಕ್ಕಳಿಟ್ಟುಕೊಂಡು ಮಕ್ಕಳಿಲ್ಲ ಅನ್ನೋ ನಾಟಕ ಮಾಡ್ತಾನೆ. ಘಂಟಾಕರ್ಣ ಪಿಶಾಚಿಗಳಿಗೆ ರುದ್ರದೇವರು ಮೋಕ್ಷ ಕೊಡಲಿಕ್ಕಾಗಿಲ್ಲ, ಅಂಥವ್ರಿಗೆ ಮೋಕ್ಷ ಕೊಡ್ತಾರೆ ಕೃಷ್ಣ. ಅಂತ ರುದ್ರದೇವರ್ತ ತಾನು ಪುತ್ರೋತ್ಸವ ಪಡೆಯಲಿಕ್ಕೆ ಹೋದ ಬಿಡ್ತಾರೆ. ಇದ್ರೆ ಅಸುರಮೋಹನ ಅಂತ ಕರೆಯೋದು. ದೇವರು ಈ ರೀತಿ ನಡ್ಕೊಳ್ತಾ ಅಲ್ಲೇ ಪ್ರಶ್ನೆ ಉತ್ತರ ಬರ ಅಲ್ಲೇ ಮಾಡಿದ್ದಾನೆ ಶ್ರೀಕೃಷ್ಣ. ರಾತ್ರೌ ಕೃಷ್ಣೇ ಮುನಿ ಮಧ್ಯಂ ಪ್ರವಿಷ್ಠೆ ಘಂಟಾಕರ್ಣ ಕರ್ಣ ನಾಮ ಪಿಶಾಚು, ಇಬ್ಬರು ಪಿಶಾಚಿಗಳು ಬಂದಾಗ ಕೃಷ್ಣ ಸದ್ಗತಿ ಕೊಟ್ಟಿದ್ದನ್ನು ವರ್ಣನೆಯನ್ನು ಕೇಳಿದ್ದೇವೆ. ಮುಂದೆ ಕೈಲಾಸ ಪರ್ವತಕ್ಕೆ ಹೊರಡುತ್ತಾನೆ, ಅಲ್ಲಿ ರುದ್ರದೇವರು ಕುರಿತು ಆರಾಧನೆ ಮಾಡೋ ನಾಟಕವನ್ನು ಮಾಡುತ್ತಾರೆ. ರುದ್ರದೇವರಿಗೆ ಮಾತು ಕೊಡ್ತಿದ್ದು ಎರಡು, ಒಂದು ಆರಾಧನೆ ಮಾಡ್ತೇನೆ ಅಂತ ಒಂದು, 12 ವರ್ಷ ಮಾಡ್ತೇನೆ ಅಂತ ಒಂದು. ಕೃಷ್ಣನಿಗೆ 12 ವರ್ಷ ಎಲ್ಲಿ ಸಿಗಬೇಕು? ಭಗವಂತ ಮಾಡೋ ಕರ್ತವ್ಯ ಏನಿದೆ, ವಂಡರ್ ಮಾಡ್ತಾನೆ ಭಗವಂತ. ಆ ಸಮಯದಲ್ಲಿ ಜಗತ್ತಿನ ಇತಿಹಾಸದಲ್ಲಿ ಅಂತ ಪ್ರಸಂಗ ನಡೆದಿರಲಿಲ್ಲ, ಅದೊಂದೇ ಒಂದು ಪ್ರಸಂಗ. ಏನು ಮಾಡಿದನಂತೆ, ಒಂದು ವರ್ಷ ಅಂದರೆ ಜ್ಯೋತಿಷ್ ಶಾಸ್ತ್ರ ಪ್ರಕಾರ ಗುರು ಒಂದು ರಾಶಿಯಲ್ಲಿದ್ದರೆ ಒಂದು ವರ್ಷ, ಇನ್ನೊಂದು ವರ್ಷಕ್ಕೆ ಇನ್ನೊಂದು ವರ್ಷ. ಒಂದು ವರ್ಷಕ್ಕೆ ಸೂರ್ಯ 12 ತಿಂಗಳು, ಮೇಷಾದಿಗಳು 1 ವರ್ಷಕ್ಕೆ 12 ಸತ್ಯ ಹೋದರೆ ಗುರು ಒಂದೇ ರಾಶಿಯಲ್ಲಿ 1 ವರ್ಷ ಇರ್ತಾರೆ. ಕೃಷ್ಣ ಏನು ಮಾಡಿದನಂತೆ, ಬೃಹಸ್ಪತ್ಯಾಚಾರ ಗುರು ಅಂದರೆ ಬೃಹಸ್ಪತ್ಯಾಚಾರ ಕರೆದು ಬಿಟ್ಟು, ನೀವು ಒಂದೇ ದಿವಸದಲ್ಲಿ 12 ರಾಶಿ ತಿರುಗಬೇಕು ಅಂತ ಹೇಳ್ತಾರೆ. ಒಂದು ದಿವಸದಲ್ಲಿ 12 ರಾಶಿ ಬಿಟ್ಕೊಳ್ಳಿ, ಒಂದು ದಿವಸ ವರ್ಷ ಆದ ಕಾಲ, ಒಂದು ಮಿನಿಟ್ ಹಿಂದಿಟ್ಕೋತಾರೆ ಮುಂದೆ ಇಟ್ಕೋತಾರೆ ಲೆಕ್ಕ ಹಾಕ್ತೇವಲ್ಲ, 12 ವರ್ಷ ಚೇಂಜ್ ಮಾಡಿದವನು ಕೃಷ್ಣ. ಈ ಮೂಲಕನೇ ತಾನು ಯಾರು ಅಂತ ತೋರಿಸ್ತಾನೆ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ, ಗುರು ಅಂದರೆ ಹೆವಿಯಷ್ಟು ಸ್ಟಾರ್ ಗ್ರಹ ಅದು, ಅದನ್ನು ಕೃಷ್ಣ ಮಾಡೋ ಮೂಲಕವಾಗಿ ಎಲ್ಲವೂ ತನ್ನ ಕೈಯಲ್ಲಿ ತೋರಿಸಿಕೊಡ್ತಾನೆ. ಈ ಕಥೆ ಕೇಳಿದವರಿಗೆ ಯಾವ ಗ್ರಹದ ಬಾಧೆಯೂ ತಟ್ಟೋದಿಲ್ಲ. ಈ ಕಥೆ ಕೇಳಿದಾಗ ಕೃಷ್ಣ ಸರ್ವಗ್ರಹ ಪ್ರವರ್ತಕ, ಸರ್ವತಂತ್ರ ಸ್ವತಂತ್ರ ಅನ್ನೋ ತತ್ವವನ್ನು ಅಲ್ಲಿ ಕಾಣ್ತಿದ್ದೇವೆ. ಒಂದೇ ದಿವಸದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಮರುದಿವಸ 6 ಗಂಟೆ ಒಳಗೆ 1 ವರ್ಷ ಮಾಡಿಬಿಡ್ತಾನೆ ಕೃಷ್ಣ. ಹಾಗಿದ್ರೆ ಏನಾಯ್ತಾಗ, 2 ಗಂಟೆಗೆ ಒಂದಿದ್ದಾಯ್ತಲ್ಲ 24 ತಾಸು, 2 ಗಂಟೆಗೆ 1 ವರ್ಷ ಆದಾಗ ಲೆಕ್ಕ, 2 ಗಂಟೆಗೆ 1 ವರ್ಷ, ಆ 1 ವರ್ಷದಲ್ಲಿ 12 ವರ್ಷ ಮಾಡೋಷ್ಟು ಕೆಲಸ ಕೃಷ್ಣ ಮಾಡಿ ಹಾಕಿಬಿಟ್ಟರು. ಆಗ ದೇವತೆಗಳೆಲ್ಲ ಸೇವಕರು, ಇಂದ್ರಾದಿ ದೇವತೆಗಳೆಲ್ಲ ಪರಮಾತ್ಮನಿಗೆ ಸಮಿತ್ ತಂದು ಕೊಡೋದು, ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಮನೆ ಎಲ್ಲ ಕೆಲಸ ಮಾಡ್ತಾ ಕೂತಿದ್ದಾರೆ. ಕೃಷ್ಣ ಅದನ್ನೆಲ್ಲ ಮಾಡ್ತಾನೆ. ಆ ಸಮಯದಲ್ಲಿ ರುದ್ರದೇವರು ಅಲ್ಲಿಗೆ ಬರ್ತಾರೆ. ಅವರು ಬಂದು ಬಂದಷ್ಟು ಕೃಷ್ಣ ಸ್ತೋತ್ರ ಮಾಡೋಕ್ಕೆ ಶುರು ಮಾಡ್ತಾನೆ. ಆ ಸ್ತೋತ್ರ ಮಾಡಿದ ತಕ್ಷಣ ರುದ್ರದೇವರು ಹೇಳ್ತಾರೆ, ನೀವೆಲ್ಲ ಮೋಸ ಹೋಗಬೇಡಿ, ಮತ್ತೆ ಅದು ಸ್ತೋತ್ರ ಮಾಡ್ತಿದ್ದಾನೆ ಅಂಥೇಳಿ ಹರಿವಂಶದಲ್ಲಿ ಬರುತ್ತೆ, ನಾನು ಆತರ ಸ್ತೋತ್ರ ಮಾಡ್ತೇನೆ ನೋಡಿ ಅಂತ ಹೇಳ್ತಾನೆ. ಅಲ್ಲೇ ಕೇಶವಾದಿರಾಮಗಳಿಗೆ ಅರ್ಥ ಬರೋದು ಅಲ್ಲೇ, ಕೇಶವ ನಾರಾಯಣ ಮಾಧವ 20 ಎಲ್ಲ ಹೇಳ್ತಾರೆ, ನಿರ್ವಚನ ರುದ್ರದೇವರು ತೋರಿಸ್ತಾರೆ. ಶ್ರೀಮದ್ ಆಚಾರ್ಯರ ಗೀತಾಭಾಷ್ಯದಲ್ಲಿ ಈ ಮಾತನ್ನು ಹೇಳ್ತಾ, ಕೇಶವ ಅಂದರೆ ಏನು, ಹಿರಣ್ಯಗರ್ಭ ಕಾಪ್ರೋಕ್ತ ಈಶಃ ಶಂಕರ ಏವಚ ಸೃಷ್ಟ್ಯಾದಿರಾತೌ ವರ್ತಯತಿ ಯತಸ್ತ್ವಂ ಕೇಶವೋ ಭವ. ಈ ಶ್ಲೋಕವನ್ನು ಹೇಳಿ ತಥಾಗಿ ನಿರುಕ್ತಿಕೃತ ಕೈಲಾಸ ಯಾತ್ರಾ ಪ್ರಸಂಗೆ ಹರಿವಂಶೇಶು ಅಂತ ಹೇಳ್ತಾರೆ. ಹರಿವಂಶವನ್ನು ಕೋಟ್ ಮಾಡ್ತಾರೆ. ಈ ಭಾಗ ಅದು ಇವತ್ತೆಲ್ಲ ಸಿಗುತ್ತೆ. 12 ನಾಮಗಳಿಗೂ ಕೂಡ ವಿನಿಮಚವನ್ನು ತೋರಿಸ್ತಾರೆ ರುದ್ರದೇವರು. ಆ ಕೇಶವ ಕಾ ಅಂದರೆ ಬ್ರಹ್ಮದೇವರು, ಈಶಾ ರುದ್ರದೇವರು, ಅವರನ್ನ ವರ್ತಯತಿ ಇತಿ ಕೇಶವ ಅಂದಮೇಲೆ ಇನ್ನು ನಾನು ದೊಡ್ಡವನು ಅವನು ದೊಡ್ಡವನು ಅರ್ಥ ಮಾಡಿಕೊಳ್ಳಿ. ನೀವೀಗ ಆತ ಬಂದಿರೋದು ಮೋಹನ ಮಾಡಲಿಕ್ಕೆ ಹೊರತು ನಿಜವಾಗಲೂ ಸ್ತೋತ್ರ ಮಾಡೋದಿಲ್ಲ, ಆತನೇ ಸರ್ವಸ್ವಾಮಿ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಕೃಷ್ಣ ಹೇಳ್ತಾನೆ, ಅದೆಲ್ಲ ಇರಲಿ, ನಾನು ಸಂತಾನ ಕೊಡಬೇಕು ಅಂತ ಕೇಳಿದ್ರಂತೆ. ರುದ್ರದೇನೇ ಅಂತಾರೆ, ಈಗ ನೀವು ಸಂತಾನ ಕೊಡೋದಾಗಿದ್ದೇ ಮೊಮ್ಮಗ, ಗೊತ್ತಾಯ್ತಾ, ಬ್ರಹ್ಮ ಹೆಮ್ಮಗ ರುದ್ರ ಮೊಮ್ಮಗ, ಇದು ಸಂತಾನ ಕೊಡಬೇಕಾ? ಕೃಷ್ಣ ನಾನು ಬೇರೆ ಸಂತಾನ ಕೊಡೋ ಶಕ್ತಿ ನನಗೆ ಎಲ್ಲಿದೆ? ನಿನ್ನ ಸಂತಾನ ಇಲ್ಲ ಅಂತಾದ್ರೆ ಎಲ್ಲಿದೆ? ಮೊದಲು ಲಕ್ಷ್ಮೀರ್ಯಶ ಪರಿಗ್ರಹ ಕಬರಹೂ ಸೂನು ಗರುತ್ಮಾನ್ ರಥಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾ ಪುನಃ ಬ್ರಹ್ಮಾಂಡಂ ವರ ಮಂದಿರಂ ಸುರಗಣಾಃ ಯಶ್ಯ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರಿಯಾದ್ ಹರಿರ್ ಮಂಗಲಂ. ಇದು ಕೇಳಿದವರಿಗೆ ಕೃಷ್ಣನ ವೈಭವ ಎಂಥದ್ದು ಗೊತ್ತಾಗುತ್ತೆ. ಆದ್ದರಿಂದ ಏನೂ ಮಾಡೋದಿಲ್ಲ, ಕೃಷ್ಣ ನಾನು ಹೇಳ್ತೇನೆ, ನಿನಗೆ ತುಂಬ ಜನ ಮಕ್ಕಳಿದ್ದಾರಲ್ಲ, ಪ್ರದ್ಯುಮ್ನ ಇದ್ದಾನಲ್ಲ, ಆತ ನನ್ನ ವರದಿಂದ ಹುಟ್ಟಿದಾಗ ಜನ ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟಂತೆ. ಜಗ ತಿಳ್ಕೊಳ್ಳಿ ಅಷ್ಟೇ, ಇನ್ನೇನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೊಂದು ಚಿತ್ರ ಪ್ರಸಂಗ ನಡೀತು. ಆ ಕ್ಷಣಕ್ಕೆ ಮಗು ಹುಟ್ಟುತ್ತಾನೆ, ಆ ಕ್ಷಣಕ್ಕೇನೆ ಪ್ರದ್ಯುಮ್ನ ಮತ್ತೊಬ್ಬ ಹುಟ್ಟಿ ಬರ್ತಾನೆ. 3 ಸತಿ ಹುಟ್ಟಿ ಬರೋದು ಪ್ರದ್ಯುಮ್ನ. ಈಗ ಒಂದ್ಸರ್ತೆ ಇನ್ನು ಯಾರ್ದು ಮದುವೆನೇ ಆಗಿದ್ದಾರೆ ಕೃಷ್ಣ, ಆ ಹುಟ್ಟಿ ಬಂದ. ಆಮೇಲೆ ಶಂಬರಾಸನ ಪ್ರಸಂಗದಲ್ಲಿ ಆಗ ರುಕ್ಮಿಣಿ ಕಲ್ಯಾಣವಾದ ಹುಟ್ಟಿ ಬಂದ. ಈ ಮತ್ತೊಮ್ಮ ಹುಟ್ಟಿ ಬರ್ತಾರೆ, ಅಲ್ಲೇನು ಇನ್ಸ್ಟೆಂಟ್ ಇನ್ಸ್ಟೆಂಟ್ ಕಾಫಿ ಟೀ ಗೊತ್ತೇ ಹೊರತು ಇನ್ಸ್ಟೆಂಟ್ ಬೇಬಿ ಗೊತ್ತಿಲ್ಲ. ಇನ್ಸ್ಟೆಂಟ್ ದೊಡ್ಡ ವ್ಯಕ್ತಿ ಹುಟ್ಟು ಬಂದಿದ್ದಾನೆ. ಪ್ರದ್ಯುಮ್ನ ಹುಟ್ಟಿ ಬಂದ ತಕ್ಷಣ ಮನಸೀಜ ಅಂತ ಆತನ ಹೆಸರು, ಮನಸೀಜ ಮನೋಜ ಹುಟ್ಟಿ ಬಂದ. ಆ ಕ್ಷಣಕ್ಕೆ ಒಂದು ವಿಚಿತ್ರ ಪವಾಡ ನಡೆಯಿತು. ಒಂದು ದೊಡ್ಡ ಪೊದೆ ಇತ್ತು, ಧಮಾರ ಅಂತ ಸುಟ್ಟು ಬೂದಿಯಾಗಿ ಹೋಗಿಬಿಡುತ್ತೆ. ಜನಕ್ಕೆ ಏನೂ ಗೊತ್ತಾಗಲಿಲ್ಲ, ಏನಿದೆಯಲ್ಲ ಅಂತ ಹೇಳಿದ ತಕ್ಷಣ ರುದ್ರದೇವರು ಹೇಳ್ತಾರೆ, ನಡೆದಿರೋದಿಷ್ಟು ಕೃಷ್ಣ ಯಾತಕ್ಕೆ ಬಂದಿದ್ದಾನೆ ಗೊತ್ತಾ? ಈಗ ಒಂದು ಕಡೆ ಅಸುರ ಮೋಹನ, ಇನ್ನೊಂದು ಅಸುರ ಸಂಹಾರ ಮಾಡಬೇಕಾಗಿ. ವಕ್ರ ಅಂತ ಒಬ್ಬ ರಾಕ್ಷಸ ಇದ್ದ, ಆ ವಕ್ರ ರಾಕ್ಷಸರಿಗೆ ಬ್ರಹ್ಮದೇವರಿದ್ದ ವರ. ಏನಂತ, ಬೇರೆ ಯಾರಿಂದನೂ ಸಾಯಬಾರ್ದು, ಮತ್ತು ಯಾರಿಂದ ಸಾಯಬಾರ್ದು, ವರ ಕೊಡ ಬರೋದಿಲ್ಲ ಅಂತ ಹೇಳ್ತಾರೆ. ಅಂಥವ್ರ ಕೇಳಬಾರ್ದು. ಮರ್ತ್ಯ ದೇಹ ಮರ್ತ್ಯ ಲೋಕ, ಇದರಲ್ಲಿ ಅಮರ್ತ್ಯತ್ವ ಬರೋದಿಲ್ಲ. ಮರ್ತ್ಯ ಆದರೆ ಇಂಗ್ಲೀಷಲ್ಲಿ ಮಾರ್ಟಲ್ ಅಂತ ಕರೆಯೋದು, ಮಾರ್ಟಲ್ ವರ್ಲ್ಡಲ್ಲಿ ಇಮಾರ್ಟಾಲಿಟಿ ಬರೋದಿಲ್ಲ. ಅದನ್ನು ಬಿಟ್ಟು ಬೇರೆ ಕೇಳು ಅಂತ ಹೇಳಿದಾಗ ಅವನು ಹೇಳ್ತಾನೆ, ಹಾಗಿದ್ದರೆ ಇಲ್ಲ ನಾನು ಸಾಯಬಾರ್ದು ಅಷ್ಟೇ, ಹಾಗೆ ಹೇಳ್ತಾರೆ, ನಾನೇ ಹೇಳ್ತೇನೆ ಕೇಳು. ಆಗ ತಾನೇ ಹುಟ್ಟತಕ್ಕಂಥ ಕೃಷ್ಣನ ಮಗನ ಹೊರತು ಬೇರೆ ಯಾರಿಂದನೂ ಸಾವು ಬೇಡ, ಆಗ ತಾನೇ ಹುಟ್ಟತಕ್ಕಂಥ ಕೃಷ್ಣನ ಮಗನ ಹೊರತು. ಈ ಕಂಡೀಷನ್ ಹೇಳಿರ್ತಾರೆ. ಆ ಕ್ಷಣಕ್ಕೆ ಪ್ರದ್ಯುಮ್ನ ಹುಟ್ಟಿದ ಧವ ಅಂತ ಸತ್ತೋದವ. ಈ ಮೂಲಕ ಇದಕ್ಕೆ ಕೃಷ್ಣ ಬಂದಿದೆ, ವಕ್ರನ ಸಂಹಾರವಾಗಬೇಕಾಗಿತ್ತು, ಜನಗಳ ವಕ್ರ ಬುದ್ಧಿರು ಸಂಹಾರ ಆಗಬೇಕಾಗಿತ್ತು, ಅದಕ್ಕೋಸ್ಕರ ಕೃಷ್ಣ ಹಾಗೆ ಮಾಡಿದ್ದಾನೆ ಅಂತ ಹೇಳಿದ ತಕ್ಷಣ ಎಲ್ಲ ಶಾಂತವಾಯಿತು. ರುದ್ರ ಮತ್ತೊಮ್ಮೆ ಹೇಳ್ತಾರೆ, ಹರಿಯೇ ಸರ್ವೋತ್ತಮ ಅಂತೇಳಿ ಕಳಿಸಿಕೊಡ್ತಾರಂತೆ. ಇದನ್ನೆಲ್ಲ ಜನ ಕೇಳಿರೋದಿಲ್ಲ, ಸುಮ್ಮನೆ ಸಿನಿಮಾ ನಾಟಕ ನೋಡಿಬಿಟ್ಟು ಕೃಷ್ಣ ಮಕ್ಕಳೇ ಇರಲಿಲ್ಲ, ರುದ್ರ ತಪಸ್ಸು ಮಾಡಿದ, ವರ ಕೊಟ್ಟರು, ಆಗ ಮಗ ಹುಟ್ಟಿದ. ಅವ್ರು ಭಾಗವತ ಗೊತ್ತಿಲ್ಲ, ಹರಿವಂಶ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಇದು ಅವರು ಭ್ರಮೆ. ರಾಮಾವತಾರಕ್ಕೆ ಬಂದರೆ ಅಲ್ಲೂ ಶಿವನ ಪ್ರತಿಷ್ಠಾಪನೆ ಮಾಡಿದ. ಈಗ ರಾಮನೂ ಕೃಷ್ಣನ ಭಕ್ತ, ಶಿವನ ಭಕ್ತ, ಕೃಷ್ಣನೂ ಶಿವನ ಭಕ್ತ ಅಂಥೇಳಿ ಶಿವ ಸರ್ವೋತ್ತಮತ್ವಕ್ಕೆ ಉಪಯೋಗ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಉಪಜೀವ್ಯ ಗ್ರಂಥಕ್ಕೆ ವಿರುದ್ಧ, ಯಾವ ಗ್ರಂಥದಲ್ಲಿ ಕಥೆ ಬಂದಿದೆ ಅದರಲ್ಲಿ ಉತ್ತರಣ ಬಂದುಬಿಟ್ಟಿದೆ. ಆದ್ದರಿಂದಾಗಿನೇ ಪೂರ್ವಾಪರ ನೋಡದೇ ಇದ್ದಾರೆ. ಉಪಜೀವ್ಯ ಅಂದ್ರೇನು? ಹಾಲು ತೋರಿಸೋ ಕಣ್ಣೇ ಅದ್ರ ಬಣ್ಣ ಬಿಳಿ ಅಂತಲೂ ತೋರಿಸ್ತದೆ. ಹಾಲು ತೋರ್ಸಕ್ಕೊಂದು ಕಣ್ಣು, ಬಿಳಿ ಬಣ್ಣ ತೋರ್ಸಕ್ಕೊಂದು ಕಣ್ಣು ಇಲ್ಲ. ಹಾಲು ಧರ್ಮಿ, ಅದರ ಬಣ್ಣ ಧರ್ಮ. ಧರ್ಮ ಧರ್ಮಿಗಳ ಜ್ಞಾನ ಒಂದೇ ಇದರಿಂದ ಪ್ರಮಾಣದಿಂದ ಬರ್ತಾ ಇದೆ. ಅದೇ ರೀತಿ ಯಾವ ಕಥೆಯಿಂದ ಕೈಲಾಸ ಯಾತ್ರೆ ಕಥೆ ಕೇಳಿತೋ ಅದೇ ಕಥೆಯಲ್ಲಿ ಉತ್ತರ ಬಂದಿದೆ. ಕೃಷ್ಣ ಮಾಡಿ ದಸರ ಮೋಹನ ಅಂತ ಹೇಳಿ, ಆದ್ದರಿಂದ ಯಾರೂ ಗೊಂದಲ ಪಡಬೇಕಾದ ಕಾರಣ ಇಲ್ಲ. ಅಲ್ಲಿಂದ ಕೃಷ್ಣ ವಾಪಸ್ ಬರ್ತಾ ಇದ್ದಾನೆ. ಬರೋ ಹೊತ್ತಿಗೆ ಏನು ವಿಚಿತ್ರ ನಡೆದು ಹೋಗಿದೆ ಗೊತ್ತಾ? ಇಲ್ಲಿ ಪೌಂಡ್ರಕ ವಾಸುದೇವ ಈ ಯೋಚನೆ ಮಾಡ್ತಾ ಇದ್ದಾನೆ, ಅಟ್ಯಾಕ್ ಮಾಡಬೇಕು ಕೃಷ್ಣ. ಕೃಷ್ಣ ಇಲ್ವಲ್ಲ ಈಗ ಅಟ್ಯಾಕ್ ಮಾಡೋಕ್ಕೆ ಅಂತ ಬರ್ತಾರೆ. ಮುಖ್ಯಸ್ಥರಿಲ್ಲದೆ ಹೋದಾಗ ಅಟ್ಯಾಕ್ ಮಾಡೋದು ದೈತ್ಯರ ಸ್ವಭಾವ. ದ್ವಾರಕೆಯನ್ನು ಅಟ್ಯಾಕ್ ಮಾಡೋಕ್ಕೂ ಎಲ್ಲ ಏರಿಯಲ್ಲಿ ಅಟ್ಯಾಕ್ ಮಾಡ್ತಾ ಇದೆ, ಎಲ್ಲ ಕಡೆಯಿಂದ ಮಾಡ್ತಾ ಇದ್ದಾನೆ. ಅವನ ಜೊತೆ ಏಕಲವ್ಯ ಬಂದಿದ್ದಾನೆ, ಎಲ್ಲ ದುಷ್ಟರು ಸೇರಿಕೊಂಡಿದ್ದಾರೆ. ಕೃಷ್ಣ ಹೋಗಬೇಕಾದ್ರೆ ಹೇಳಿರ್ತಾನೆ, ನಾನು ಬರೋವರೆಗೂ ಕೂಡ ಭಾರಿ ಹುಷಾರ ನೋಡಿಕೊಂಡಿರಿ. ಅದೆಲ್ಲ ಹರಿವಂಶದಲ್ಲಿ ಭಾಳ ವಿಸ್ತಾರವಾಗಿ ಹೇಳ್ತಾರೆ. ನಾನು ಬರೋವರೆಗೂ ಕೂಡ ಮಹಾದ್ವಾರ ಒಂದೇ ತೆಗೆದಿರಿ, ಉಳುದ್ವಾರ ತೆಗಿಬೇಡಿ. ಮಕ್ಕಳಿಗೆ ಹೇಳೋಗ್ತಾರೆ, ಮೇನ್ ಡೋರ್ ಬಿಟ್ಟು ಬೇರೆ ತೆಗಿಬೇಡಿ ಅಂತ ಹೇಳೋಗ್ತಾರಲ್ಲ, ಕೃಷ್ಣ ಕಲಿಸಿದ ಪಾಠ ಅದು. ಯಾರು ಬಂದರೂ ತೆಗಿಬೇಡಿ, ಒಂದು ಗುರುತು ನೋಡಿಕೊಂಡು ತೆಗಿರಿ. ಏನು ಗುರುತಿರಬೇಕು ಅಂದರೆ, ನಜ ಅಮುದ್ರಹ ಪ್ರವೇಷ್ಟವ್ಯ. ಮುದ್ರಾಧಾರಣೆ ಇಲ್ಲದೆ ನೋ ಎಂಟ್ರಿ. ದ್ವಾರಕಾಕ್ಕೆ ಮುದ್ರಾಧಾರಣೆ ಇಲ್ಲದೆ ಹೋಗಬಾರ್ದು. ಅದಕ್ಕೆ ದ್ವಾರಕೆಗೆ ಮುದ್ರಾಧಾರಣೆ ಇಲ್ಲದೆ ಹೋಗಬಾರ್ದು ಅಂದರೆ ವೈಕುಂಠಕ್ಕೆ ಹೋಗಕ್ಕೆ ಬರುತ್ತಾ? ಅವೈಷ್ಣವರಿಗೆ ಪ್ರವೇಶ ಇಲ್ಲ ಅಂತ ಅರ್ಥ. ವೈಷ್ಣವರಿಗೆ ಮಾತ್ರ ಪ್ರವೇಶ. ಅಂದರೆ ಮುದ್ರಾಧಾರಣೆಗೋಸ್ಕರವಾಗಿ ಕೃಷ್ಣ ನಿಯಮ ಮಾಡಿದ್ದ ಅರ್ಥ ಮಾಡ್ಕೋತೇವೆ. ಮುದ್ರಾಧಾರಣೆ ಮಹತ್ವ ಹರಿವಂಶದಲ್ಲಿ ಬರುತ್ತಾಗ, ಅದಿಲ್ಲದೆ ಹೋದರೆ ಎಂಟ್ರಿ ಇಲ್ಲ ಅಂಬುದನ್ನು ಹೇಳಿಕೊಡ್ತಾನೆ. ಅದೆಲ್ಲ ಮಾಡಿದರು, ಅವರು ಬಂದರು. ಭಯಂಕರ ಯುದ್ಧ ನಡೀತಾ ಇದೆ, ರಾತ್ರಿ ಯುದ್ಧ ಕೂಡ ನಡೀತಾ ಇದೆ. ದ್ವಾರಕೆಯನ್ನು ಸಾಕಷ್ಟು ಹಾಳು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಪೌಂಡ್ರಕ ವಾಸುದೇವ. ಅಷ್ಟೊತ್ತಿಗೆ ಕೃಷ್ಣ ಬಂದಂತೆ, ಗರುಡಾರೂಢರಾಗಿ ಬರ್ತಾ ಇದ್ದಾನೆ. ಇವ್ರಿಗೇನು ಪರಮೋತ್ಸಾಹ, ಕೃಷ್ಣ ಬಂದರೆ ಕೇಳಬೇಕಾ? ಆನಂದ ಪಡ್ತಿದ್ದಾರೆ ಪೌಂಡ್ರಕ ವಾಸುದೇವರು. ಭಾರಿ ಗಾಬರಿ ಆಯಿತು, ಓಡೋಗ್ಬಿಡ್ತಾರೆ. ಅಲ್ಲಿ ಹೋಗಿ ಅವನು ಸಂದೇಶ ಕಳಿಸ್ತಾನೆ ಕೃಷ್ಣನಿಗೆ. ಕೃಷ್ಣ ಮೊದಲೇ ಹೇಳಿದ್ದೇನೆ, ಪೌಂಡ್ರಕ ವಾಸುದೇವ ಕೃಷ್ಣನ ಅಣ್ಣ, ತಂದೆ ವಸುದೇವನೇ, ಅದಕ್ಕೆ ವಾಸುದೇವ ಅಂತ ಹೇಳಿದ್ರು. ತಾಯಿ ಮಾತ್ರ ಬೇರೆ, ಕಾಶಿ ದೇಶದವನು. ಆ ಕ್ಷಣದಲ್ಲಿ ನೋಡಿ, ರುಕ್ಮಿಣಿ ದೇವಿ ಇದ್ದಾರೆ, ಅಣ್ಣ ರುಕ್ಮಿ ಮಹಾದುಷ್ಟ, ಕೃಷ್ಣ ಇದ್ದಾನೆ ಅಣ್ಣ ಮಹಾದುಷ್ಟ, ಮತ್ತೆ ಮಹಾಲಕ್ಷ್ಮಿ ಅಣ್ಣ ಭಾರಿ ದುಷ್ಟ, ಕೃಷ್ಣನಣ್ಣ ಭಾರಿ ದುಷ್ಟ, ಭೀಮಸೇನಣ್ಣ ದುರ್ಯೋಧನ ಭಾರಿ ದುಷ್ಟ. ಅಣ್ಣಂದ್ರೆ ದುಷ್ಟರನ್ನು ತಿಳ್ಕೊಂಡ್ಬಿಡಬಾರ್ದು. ಮತ್ತೆ ಅದರಿಂದ ದುಷ್ಟರ ಶಿಷ್ಟರ ಸ್ವರೂಪ ಯೋಗ್ಯತೆ ಏನು ಮಾಡಿದರೂ ತಪ್ಪುವುದಿಲ್ಲ, ಅವರವರಿಗೆ ಆಗಬೇಕು ಶಿಕ್ಷೆ ದೇವರು ಕೊಡ್ತಾರೆ. ಅವರು ಸಂದೇಶ ಕಳಿಸ್ತ, ಏ ಕೃಷ್ಣ ನಾನು ಒರಿಜಿನಲ್ ಕೃಷ್ಣ, ನೀನೇ ಡೂಪ್ಲಿಕೇಟ್ ಅಂತೇಳಿದ್ದೆ. ಕೃಷ್ಣನೇ ಡೂಪ್ಲಿಕೇಟು, ಇವನು ಪೌಂಡ್ರಕ ವಾಸಿ ಒರಿಜಿನಲ್ ಅಂತ. ಅಷ್ಟೇ ಅಲ್ಲ, ಏನು ಕಳಿಸಿದ್ದಾನು ಗೊತ್ತಾ? ನನ್ನ ಚಕ್ರ ಶಂಖ ಎಲ್ಲ ನನ್ನ ಲಾಂಛನ, ನನಗೆಲ್ಲ ಕೊಟ್ಟು ಬಿಡು ಅಂತ ಹೇಳಿದ್ದಂತೆ. ಕೃಷ್ಣಪ್ಪ ಯುದ್ಧಕ್ಕ ಕೊಟ್ಟುಬಿಡ್ತೇನೆ ಅಂತ ಹೇಳಿದ್ದಂತೆ. ಪ್ರಯೋಗ ಮಾಡ್ತೀನಿ ಅಂತ ಅರ್ಥ, ಯುದ್ಧಕ್ಕ ಪ್ರಯೋಗ ಮಾಡ್ತೀನಿ ಅಂತ ಹೇಳಿದ ತಷ್ಟ ಸಿಟ್ಟು ಬಂತು. ಒಂದು ಮಾತು ನಡೆಸ್ಬೇಕಲ್ಲ, ಅದಕ್ಕಾಗಿ ನಾಲ್ಕು ಕೈ ಇಲ್ಲ ಅವ್ರು ಭಟ್ಟು, ಎರಡೇ ಕೈ ಇರೋದು ಅವನಿಗೆ. ಎರಡು ಬಂಗಾರದ ಕೈ ಮಾಡಿಸ್ಕೊಂಡಂತೆ, ಎರಡು ಡೂಪ್ಲಿಕೇಟ್ ಕೈಗಳನ್ನ. ಫಸ್ಟ್ ಫ್ಯಾನ್ಸಿ ಡ್ರೆಸ್ ಹಾಕಿದ್ದೆ ಅವನು, ಆಗ ಹೇಳಬೇಕಂತ ಕೇಳಿದ. ಎರಡು ಡೂಪ್ಲಿಕೇಟ್ ಕೈಗಳು, ಚಕ್ರ ಶಂಖ ಬಂಗಾರದ್ದು, ಗರುಡ ಬಂಗಾರದ ಗರುಡ ಮಾಡಿಸ್ಕೊಂಡಂತೆ. ನಡೆಯೋದೆಲ್ಲ ಮಣ್ಣಿಲ್ಲ, ರಥದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ, ಬಂಗಾರದ ನಡ್ಕೊಂಡು ಹೋಗ್ಬೇಕಾದ್ರೆ ಗರುಡ ಅಂತ ಗರುಡ ಮಾಡಿಸಿ. ಭ್ರಮೆ ಹೇಗಿರುತ್ತೆ ನೋಡಿದರೆ ತೋರಿಸ್ತಾರೆ. ಇದಕ್ಕೆ ತದಾಗ್ರಹೋ ಮಹಾಮೋಹ ಅಂತ ನಿರ್ಣಯದಲ್ಲಿ ಆಚಾರ್ಯರು ಬರೀತಾರೆ ಅಂತ ಹಠಕ್ಕೆ ಬಿದ್ದ. ಕೊನೆಗೆ ಆಗಿದ್ದೇನು ಗೊತ್ತೇನು? ಎಲ್ಲ ಬೇಷ ಹಾಕಿ ಕೂತ್ಕೊಂಡ. ನಾರದರು ಬಂದರು, ತಷ್ಟ ಕೇಳಿದ ಸ್ವಾಮಿ ಅವ್ರು ಬರ್ತಾರೆ ಏನಂತ ಬರ್ತಾರೆ ಗೊತ್ತಾ? ನಾರಾಯಣ ಅಂತಾನೆ ಬರೋದು ಅವರು. ಸ್ವಾಮಿ ನಾರಾಯಣ ಭಾರಿ ನೋಡಿದವರು, ನಾನು ವೇಷ ನೋಡಿ ಸರಿಯಾಗಿದೆಯಾ ಅಂತ ಕೇಳ್ತಾರೆ. ಇದ್ರ ಮೇಲೆ ಗೊತ್ತಾಗುತ್ತೆ ನಾರಾಯಣ ಹೌದಲ್ಲ ಅಂತೇಳಿ. ಸರಿಯಾಗಿದೆ ವೇಷ, ಎಲ್ಲ ಸರಿಯಾಗಿದೆ, ಒಂದು ಬಿಟ್ಟು ಹೋಗಿದೆ ಅಂತ ಹೇಳ್ತಾರೆ. ಬಾಲ ಒಂದೇ ಕಡಿಮೆ ಅಂತಾರಲ್ಲ, ಹಾಗಾಗಿದೆ, ಒಂದು ಬಿಟ್ಟು ಹೋಗಿದೆ. ಏನು ಎಲ್ಲ ಸರಿ ಇದೆ ನೋಡ್ತಾರೆ? ಏನು ಗೊತ್ತಿಲ್ಲ, ಕೃಷ್ಣನಿಗೆ ಶ್ರೀವತ್ಸ ಲಾಂಛನ ಇದೆ, ಹಾಕೊಂಡೇ ಇಲ್ಲ ಅಂತ ಹೇಳಿದರು. ಶ್ರೀವತ್ಸ ಲಾಂಛನ ಕೃಷ್ಣ ಎಲ್ಲಿದೆ ನೋಡು. ಅಯ್ಯೋ ನಾರದ, ಅದಕ್ಕೆ ನಿಮ್ಮಂಥ ದೊಡ್ಡವ್ರು ಇರಬೇಕು ಹೇಳ್ತಾನೆ. ಇವ್ರು ಗೊತ್ತಾಗ್ತಿದ್ದಿಲ್ಲ ನನಗೆ, ಒಳ್ಳೆ ಟೈಮಿಗೆ ಬಂದಿರಿ ಅಂತೇಳಿ. ಏನು ಮಾಡಬೇಕು, ಶ್ರೀವತ್ಸ ಲಾಂಛನ ಮಾಡ್ಕೋಬೇಕು, ಹಾಕಿಸೋಳೋದಲ್ಲ ಅದು, ಒಳಗಿಂದ ಬರಬೇಕು. ಹೊರಗೆ ಹಾಕೊಂಡ ಶ್ರೀವತ್ಸ ಲಾಂಛನ ಅಲ್ಲ, ಅಲ್ಲೇ ಇರಬೇಕು, ಕಪ್ಪು ಮಚ್ಚೆ ಇರಬೇಕು. ಏನು ಮಾಡ್ಕೋಕ್ಕಾಗಲಿಲ್ಲ. ಏನು ಮಾಡಿದ್ದಂತೆ, ಶ್ರೀವತ್ಸಾರ್ಥೆ ದಗ್ಧ ವಕ್ಷಸ್ಥಲಂತಂ, ಸುಟ್ಕೊಂಡ್ಬಿಟ್ಟಂತದ್ದು. ಸುಟ್ಕೊಂಡು ಅವಾಗ ಸರಿ ಹೋಯ್ತಾ ಅಂತ ಕೇಳ್ತಾ, ಅದಕ್ಕೆ ನಾನು ಬಂದಿದ್ದೆ, ಬರಿ ಹಾಕಿಸ್ಲಿಕ್ಕೆ ಬಂದಿದ್ದೆ ಅಂತ ಹೇಳಿದ್ದಾರೆ ಗೊತ್ತಾಯ್ತಾ? ಯಾರು ಅಹಂ ಬ್ರಹ್ಮಾಸ್ಮಿ ಅಂತಾರೋ ಅವರು ಬರೆ ಹಾಕಿರ್ತಾರೆ, ಇಲ್ಲಿ ನಾರದರು ಹಾಕ್ತಾರೆ, ಬಂದು ಯಮದೇವರು ಹಾಕ್ತಾರೆ, ಅಂಧಂತಮಸ್ಸಿಗೆ ಹೋಗ್ತಾರೆ. ಜನಕ್ಕೆ ಗೊತ್ತಿರಬೇಕು ಈ ಮಾಯಾವಾದವನ್ನು ಆ ಕಾಲಕ್ಕೆ ಪ್ರಸಾರ ಮಾಡಿದ್ದು ಯಾರು ಅಂದರೆ ಮೊದಲಿಗೆ ವೇನ, ವೇನನೇ ಪೌಡ್ರಕ ವಾಸುದೇವ. ಅದಕ್ಕೆ ಬದ್ಧರಾಮದಲ್ಲಿ ಪಾಪಿ ವೇನನ ಮತವ ನೆರಖಂಡಿಸಿ ಅಂತ ಹೇಳ್ತಾರೆ. ಅಹಂ ಬ್ರಹ್ಮೇತಿ ವೇನಸ್ತು ಧ್ಯಾಯನ್ನಾಪ ಅಧರಂ ತಮಃ ಅಂಥೇಳಿ ನಿರ್ಣಯದಲ್ಲಿ ಆಚಾರ್ಯರು ಭಾಗವತಾತ್ರ ಕೊಟೇಶನ್ಸ್ ಕೊಡ್ತಾರೆ. ಇವನು ಮಾಯಾವಾದಿ, ಅವರಿಗೆ ಎಂಥ ಶಿಕ್ಷೆ ಆಯಿತು ಹೇಳ್ತಾರೆ. ಇದನ್ನು ಅರ್ಥ ಮಾಡಿಕೊಂಡ ಮೇಲೂ ಕೂಡ ಮಾಯಾವಾದ ಸರಿ ಅಂದರೆ ಸರಿ, ನೀವು ಶಿಕ್ಷೆನೇ ಸರಿ ಅಂತ ಒಪ್ಪಬೇಕಾಗುತ್ತೆ. ಅವನು ಬಂದ, ಎಷ್ಟು ನೋಡಿದೆ ಅವನ್ನ, ಕೃಷ್ಣನಿಗೆ ದಗು ಬಂದುಬಿಡ್ತಂತ, ಅಷ್ಟು ತಮಾಷೆಯಾಗಿದ್ದ ಅವನ ಆಕಾರ. ಅವನನ್ನು ಕೊಂದಾಕ್ತಾನೆ ಕೃಷ್ಣ, ಚಕ್ರ ಪ್ರಯೋಗ ಮಾಡ್ತಾನೆ, ತುಂಡು 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 ಮಾಡಿ ಅವನು ಪೀಸ್ ಪೀಸೊಳಗೆ ಕೊಂದಾಕಿಬಿಡ್ತಾನೆ. ಅದೆಲ್ಲ ದೊಡ್ಡ ಮೊದಲೇ ಹೇಳಿದ್ದಾರೆ, ಅದರ ಹೇಳೋಕ್ಕೆ ಗೊತ್ತಿಲ್ಲ, ಫಾಸ್ಟಾಗಿ ಹೇಳೋದಾದ್ರಿಂದ. ಮುಂದೆ ಅವ್ರ ಮಗ ಒಬ್ಬರು ಸುದಕ್ಷಿಣ ಅಂತ ಅವನ ಮಗ ಇರ್ತಾನೆ ಕಾಶಿ, ಅವನಿಗೆ ಭಾರಿ ಸಿಟ್ಟು ಬರುತ್ತೆ. ದೊಡ್ಡ ಒಂದು ವಿಚಿತ್ರವಾದ ಮಾಟದ ಹೋಮ ಮಾಡಿಸ್ತಾನೆ, ಮಾಟ ಮಂತ್ರ ಎಷ್ಟು ಹಳೆಯದು ಅಂತ ಗೊತ್ತಾಗುತ್ತೆ. ಇದರಿಂದ ಎಲ್ಲ ಕಾಲಕ್ಕೂ ಮಾಟ ಇಲ್ಲ, ಗೌರ್ಮೆಂಟೇ ಮಾಡಿಸ್ತಾ ಇದ್ದರೆ ಗೊತ್ತಲ್ಲ ಅನೇಕರಿಗೆಲ್ಲ, ಏನೇನೋ ಮಾಡ್ತಾ ಇದ್ದಾರೆ ಈಗ, ಏನೇನೋ ಮಾಡಿ ಏನೋ ಆಗುತ್ತೆ ಕೊನೆಗೆ ಅಷ್ಟೇ. ಇದೊಂದು ದೈತ್ಯ ಶಕ್ತಿ ಎದ್ದು ಬರುತ್ತೆ, ಕೃಷ್ಣರ ದ್ವಾರಕೆಯನ್ನು ಸುಟ್ಟುಬಿಡು ಅಂತ ಕಳಿಸ್ಕೊಟ್ನು, ಕೃಷ್ಣರ ದ್ವಾರಕೆಯನ್ನು ಸುಟ್ಟುಬಿಡು. ಅದು ಬಂತಂದು ಸುಳ್ಳಕ್ಕೋಸ್ಕರ ಕೃಷ್ಣ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡ್ತಾರೆ. ಅದು ಹೋಗಿ ಆ ಪಿಶಾಚಿಯನ್ನು ಪೀಸ್ ಕೊಂದು ಹಾಕಿಬಿಟ್ಟು ಕಾಶಿಗೆ ಹೋಗಿ ಕಾಶಿಯನ್ನು ಸುಟ್ಟು ಬಂತಂದು ಪೂರ್ತಿಯಾಗಿ. ಕಾಶಿ ಬರ್ನ್ ಆಯಿತು, ಲಂಕಾಪಟ್ಟಣ ಬರ್ನ್ ಮಾಡಿದ್ದು ಹನುಮಂತ ದೇವರು. ಈ ಕಾಶಿಯನ್ನು ಬರ್ನ್ ಮಾಡಿದ್ದು ಕೃಷ್ಣ. ಹರಿವಾಯುಗಳಲ್ಲಿ ಮತ್ತೆ ಒಂದು ಬಿಂಬ ಪ್ರತಿಬಿಂಬ ಭಾವ, ಹರಿ ಮಾಡಿದಾಗ ವಾಯುದೇವರು ಮಾಡ್ತಾರೆ ಅನ್ನೋ ಸಾಕ್ಷಿ ಇದು. ಬಂದು ಕಾಶಿ ಪೂರ್ತಿ ಸುಟ್ಟೋಯ್ತು, ಮತ್ತೆ ರೀಬಿಲ್ಟ್ ಆಯ್ತು ಅಷ್ಟೇ. ಆಮೇಲೆ ಆಗ ಸುದರ್ಶನ ಕೊಂದು ಹಾಕಿಬಿಡುತ್ತೆ, ವಾಪಸ್ ಬಂದ್ಬಿಡುತ್ತೆ. ಇದರಿಂದ ಅರ್ಥ ತೋರಿಸ್ತಾರೆ, ಮಾಟ ಮಂತ್ರ ಯಾರು ಮಾಡಿದರೆ ಸುದರ್ಶನ ಹೋಮ ಮಾಡಿಸಿ ಪರಿಹಾರ ಆಗುತ್ತೆ ಹೊರತು ನೀವು ಪ್ರತಿ ಮಾಟ ಮಾಡ್ತಾ ಹೋಗಬೇಡಿ ಅಂತ ಹೇಳ್ತಾರೆ. ಪ್ರತಿ ಮಾಟ ಮಾಡಿಸಿದರೆ ಇವನಿಗೆ ಅಪಾಯ. ಅದು ದೈತ್ಯ ಶಕ್ತಿ ಗುಂಡಗಳ ಕಾಂಟ್ಯಾಕ್ಟ್ ಇದ್ದಾಗೆ, ಒಬ್ಬ ಗುಂಡ ಬರೆದು ಇನ್ನೊಬ್ಬ ಗುಂಡಲ್ಲಿ ಇಟ್ಕೊಂಡ್ರೆ ಅವನು ತಪ್ಪಿ ಇವ್ರು ಸಿ ಹಿಡಿದು ನಿಮಗೆ ಸಿಕ್ಕಾಗುತ್ತೆ ಅಷ್ಟೇ. ನಾವೀಗ ಮಾಟ ಗಿಟ್ಟ ಮಾಡಿಸಬಾರದು. ಆ ದೃಷ್ಟಿಯಿಂದ ಸುದರ್ಶನ ಹೋಮ, ಸುದರ್ಶನ ಧಾರಣೆ, ಪ್ರತಿನಿತ್ಯ ಗೋಪಿಚಂದನ ಮುದ್ರಾ ಧಾರಣೆ, ಯಾವುದೇ ಒಂದು ಮಾಟ ಶಕ್ತಿಯನ್ನು ಮರದಿಂದ ನೋಡಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಇದು ಗೊತ್ತಿದ್ದವರಿಗೆ ಸುಲಭವಾಗಿ ನಾವು ದೈತ್ಯ ಶಕ್ತಿಗಳನ್ನು ಗೆಲ್ತಕ್ಕಂತಹ ಒಳ್ಳೆ ಉಪಾಯ ಕಾಣುತ್ತೆ. ಅನಂತರ ಕೃಷ್ಣ ಪರಮಾತ್ಮ ಇಂಥ ಅನೇಕ ಮಹಿಮೆಗಳನ್ನು ತೋರಿಸ್ತಾ ಇದ್ದ ಕಾಲಕ್ಕೆ ಅಲ್ಲಿ ಏಕಲವ್ಯ ಯುದ್ಧಕ್ಕೆ ಬರ್ತಾನೆ. ಕೃಷ್ಣ ಅವನನ್ನು ಕೊಂದಾಕಿ ಬಿಡ್ತಾನೆ. ಏಕಲವ್ಯ ಸತ್ತಿದ್ದು ಕೃಷ್ಣ ಪರಮಾತ್ಮನಿಂದ. ಇಂಥ ಏಕಲವ್ಯ ಮಹಾರಾಕ್ಷಸ ಹಂಸೇನಯೋ ಭುವಮಗಾತ್ ಮಣಿಮಾ ನಿತಿಸ್ಮ ಸಕ್ರೋಧ ತಂತ್ರಕ ಗಣೇಶು ಅಧಿಪೋ ನಿಷಾದ. ಮಣಿಮಂತನೇ ಏಕಲವ್ಯ. ಅಲ್ಲಿ ಏಕಲವ್ಯ ಇಲ್ಲಿ ಐಕ್ಯವಾದವನ್ನು ಹೇಳಿದವನು. ಏಕಾಏಕ ಎರಡು ಸೇರ್ಕೊಂಡ್ಬಿಟ್ಟಿದೆ. ಆ ಏಕಲವ್ಯನೇ ಮಣಿಮಂತನಾಗಿ ಬಂದಿದ್ದು ಅಂತ ಸ್ಪಷ್ಟ ಹೇಳುತ್ತಾರೆ. ಅವನನ್ನು ಕೃಷ್ಣ ಕೊಂದು ಹಾಕ್ತಾನೆ. ಇನ್ನೂ ಅವನ ಯೋಗ್ಯತೆ ಗೊತ್ತಾಗಬೇಕಾ? ಅಂಥವನಿಗೆ ಅನ್ಯಾಯ ಮಾಡಿದ ದ್ರೋಣಾಚಾರ್ಯ ಅಂತ ಹೇಳ್ತಾರಲ್ಲ, ಎಷ್ಟದು. ಅವ್ರು ನಿಜವಾಗಲೂ ನ್ಯಾಯ ಸಲ್ಲಿಸಿದರು. ಒಬ್ಬ ಅಯೋಗ್ಯ ಕೃಷ್ಣ ದ್ವೇಷಿಗೆ ಹೆಬ್ಬೆರಳು ಕೇಳಿದ್ರಿಂದ ಕೃಷ್ಣನ ಸೇವೆಯಾಯ್ತದು. ಇಷ್ಟು ಪ್ರೀತ್ಯರ್ಥಂ ಅಂತ. ಕೃಷ್ಣನ ದ್ವೇಷಿಯ ಹೆಬ್ಬೆರಳು ಕೇಳಬಹುದಾ ಅಂದರೆ, ನಮ್ಮ ಸರ್ಕಾರಗಳು ಈ ಕ್ರಿಮಿನಲ್ಸನ್ನು ತಲೆನೇ ಕೇಳುತ್ತೆ ಗೊತ್ತಾಯ್ತಾ? ಹೆಬ್ಬೆರಳ ತಲೆ ತಂದುಕೊಡಿ ಅಂತ ಹೇಳ್ತಾರೆ. ದ್ರೋಣಾಚಾರ್ಯ ಮಾಡಿದ ಕೆಲಸ ಹರಿ ಸೇವೆಯೇ ಹೊರತು ಅದೆಂದು ಯಾರಿಗೂ ಅನ್ಯಾಯ ಮಾಡಿದ್ದಲ್ಲ. ಒಬ್ಬ ದಲಿತರಿಗೆ ಅನ್ಯಾಯ ಮಾಡಿದ ಕೇಸ್ ಅಲ್ಲ ಅದು, ದುಷ್ಟನನ್ನು ಶಿಕ್ಷೆ ಮಾಡಿದ ಕೇಸ್. ದಲಿತರ ಪ್ರಸ್ತುತ ವಿದುರನೇ ದಲಿತ ಆ ಲೆಕ್ಕದಲ್ಲಿ. ವಿದುರನ ಎಂಥ ಮರ್ಯಾದೆ ಇತ್ತು ಗೊತ್ತಾಯ್ತಲ್ಲ. ಮಹಾಭಾರತ ಕಾಲಕ್ಕೆ ವರ್ಣಾಶ್ರಮ ಇದ್ದಿದ್ದು ಸತ್ಯ. ಆದರೆ ವರ್ಣಾಶ್ರಮಗಳನ್ನು ಎಕ್ಸ್ಪ್ಲಾಯ್ಟೇಷನ್ ಉಪಯೋಗಿಸ್ತಾ ಇರಲಿಲ್ಲ. ಜಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಅವರ ಗುಣ ಕರ್ಮಾಚರಣೆಗೆ ಮಾಡಿದ ವ್ಯವಸ್ಥೆನೇ ಹೊರತು ಸ್ವರೂಪ ಯೋಗ್ಯತೆಗೆ ಯಾವುದು ಕಾರಣ ಅಲ್ಲ. ಸ್ವರೂಪ ಯೋಗ್ಯತೆಗೆ ಜ್ಞಾನಭಕ್ತಿಗಳೇ ಕಾರಣ ಹೊರತು ಬೇರೆ ಅಲ್ಲ. ಅದರಿಂದ ಸ್ವರೂಪ ಯೋಗ್ಯತೆ ಅಳಿಬಾರದು, ಕರ್ಮಾಚರಣೆಗೆ ಅದನ್ನು ಅಳಿಬೇಕೇ ಹೊರತು ಬೇರೆ ಅಲ್ಲ. ಜಾತಿ ವ್ಯವಸ್ಥೆಯನ್ನೇ ಆಚಾರ ಸ್ಪಷ್ಟ ತಿಳಿಸಿದ್ದು ತಮ್ಮ ಗೀತಾ ತಾತ್ಪರ್ಯಾದಿ ಗ್ರಂಥಗಳಲ್ಲಿ. ಇಲ್ಲಿಗೆ ಏಕಲವ್ಯನೂ ಸತ್ತ, ಎಲ್ಲ ಕಥೆ ಮುಗಿದಿದೆ. ಮುಂದೆ ಬಲರಾಮನ ಕಥೆ, ದೇವರ ಕಥೆ ಹೇಳ್ತಾರೆ. ಒಂದು ಸರ್ತಿ ಅವರು ದ್ವಾರ ಇದಕ್ಕೆ ಹೋಗಿರ್ತಾರೆ, ವೃಂದಾವನಕ್ಕೆ, ಗೋಕುಲಕ್ಕೆ. ಆಗ ಅವರಿಗೆ ಯಮುನಾ ನದಿ ಎಲ್ಲೋ ದೂರ ಇರುತ್ತೆ, ತಕ್ಷಣ ಸ್ನಾನ ಮಾಡಬೇಕು. ಯಮುನಾ ನದಿ ಇಲ್ಲಿ ಬಾ ಅಂತ ಕರೆದ್ರಂತೆ. ಯಮುನಾ ನದಿ ಬರಲಿಲ್ವಂತೆ, ಸಿಟ್ಟು ಬಂತೆ ಅಂತ, ನೇಗಿಲ ಹಾಕಿ ಕಡಿದ್ರಂತೆ, ಡೈವರ್ಟ್ ಆಗಿ ಬಂತಂತೆ. ನಮ್ಮ ಸರ್ಕಾರ ಇನ್ನು ಯೋಚನೆ ಮಾಡ್ತಾನೆ ಇದ್ರೆ ಡೈವರ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು, ಮನಿ ಡೈವರ್ಟ್ ಆಗುತ್ತೆ ಹೊರತು ನದಿ ಡೈವರ್ಟ್ ಆಗ್ತಾ ಇಲ್ಲ. ಮನೆಗಳು ಎಲ್ಲೆಲ್ಲೋ ಡೈವರ್ಟ್ ಆಗ್ತದೆ, ಯಾರ್ಯಾರು ಪ್ಯಾಕೆಟ್ಗೆ ಹೋಗುತ್ತೆ ಹೊರತು ಒಂದು ಹನಿ ಈ ಕಡೆ ಬರೋದಿಲ್ಲ. ಹೇಳಿದ್ರೆ ಬಂದುಬಿಡ್ತೀವಿ. ಎಂಥ ಶಕ್ತಿ ಅವರಿಗೆ, ಏನು ಈಗೆಲ್ಲ ಮಾಡ್ತಾರೆ ಅಂದರೆ, ಯಾರವರು? ಸಸಪ್ತ ಪಾತಾಲ ಗಿರೀಂದ್ರ ಸಾಗರ ಧರಾಖಿಲೇಯಂ ನನು ಸರ್ಷ ಪಾಯತಿ ಸಹಸ್ರ ಮೂರ್ಧ್ನೋಶ್ಯ ಪತ ಏಕ ಮೂರ್ಧ್ನಿ. ಅವರ ಸಾವಿರ ಹೆಡೆಗಳ ಮೇಲೆ ಒಂದು ಹೆಡೆಯ ಮೇಲೆ ಇಡೀ ಭೂಮಿ ಒಂದು ಸಾಸಿವೆ ಕಾಳಂತಿದೆ. ಅವ್ರು ಏನು ಲೆಕ್ಕ ಇದಕ್ಕೆ ಹೇಳಿದ್ರೂ ಬಂತಾರೆ. ಆಮೇಲೆ ಇವತ್ತಿಗೂ ಕೂಡ ನಮ್ಮ ಡೈವರ್ಟ್ ಆದ ಜಾಗ ಇದೆ ಅಂತ ಹೇಳ್ತಾರೆ. ಯಮುನಾ ನದಿ ಆ ಭಾಗ ಡೈವರ್ಟ್ ಆಗಿ ಮತ್ತೆ ಮುಂದೆ ಸೇರುತ್ತೆ. ಈ ಮಧ್ಯ ವಿಜಯ ಓದಬೇಕು. ಯಮುನಾ ನದಿ ಕರೆದರೂ ಅವರು ಬರಲಿಲ್ಲ, ಕೊನೆಗೆ ಎಳೆದ್ರೆ ಬಂದರು. ಅದೇ ಆಚಾರ್ಯ ಹಸ್ತಿರಾಪುರದಲ್ಲಿ ಚಾತುರ್ಮಾಸ್ಯ ಕೂತಿದ್ದಾರೆ, ಗಂಗಾದೇವಿನ ಕರೆಯಲಿಲ್ಲ ಅವರು, ಗಂಗಾದೇವಿ ಅವರೇ ಓಡ್ಕೊತ ಬಂದ್ರಂತ ಅವರ. ಭಿತ್ವಾಭುವಂ ದೇವನದೀ ಜಗಾಮ ಶಾಖಾವಿಶೇಷೇಣ ನಿಷೇವಿತುಂ ತತ್. ಆಚಾರ್ಯರಲ್ಲಿ ಬಲರಾಮ ದೇವರಲ್ಲಿ ಅಂದರೆ ಶೇಷ ದೇವರಿಗಿಂತ ವಾಯುದೇವರು ದೊಡ್ಡವರು ಅಂತ ಆಯ್ತ. ವಾಯುದೇವರು ಎಷ್ಟು ದೊಡ್ಡವರು ಅಂತ ಹೇಳೋದಕ್ಕೆ ನಿದರ್ಶನ, ಯಮುನ ಬರಲಿಲ್ಲ, ಗಂಗಾ ತಾನೇ ಬಂದು ಆಚಾರ್ಯ ದೂರದಲ್ಲಿ ಚಾತುರ್ಮಾಸ್ಯ ಕೂತರು. ಗಂಗಾ ನದಿ ಭಾರಿ ಬೇಜಾರಾಗಿಬಿಡ್ತಾರೆ ಅಂತ ಲೋಕವ್ರು ನಮ್ಮ ಹತ್ರ ಬರೆದ ಹೋದ್ರೆ ಮರ್ಯಾದೆ ಏನಾಗುತ್ತೆ? ಮತ್ತೆ ಅವರಂತೂ ನಾನೇ ಹೋಗಬೇಕು ಅಂತೇಳಿ ಅವರೇ ಕಾಲ್ ಮಾಡ್ಕೊಂಡು ಹರಿಸೋದ್ರಲ್ಲಿ ಅದು ಎರಡು ಕಥೆಗಳಲ್ಲಿ ಅರ್ಥ ಮಾಡಿಕೊಂಡಾಗ ಎಷ್ಟು ಸುಲಭವಾಗಿ ನಮಗೆ ಆಚಾರ್ಯರು ವಾಯುದೇವರ ಅವತಾರ ಅನ್ನೋ ದೊಡ್ಡ ತತ್ವ ಕೂಡ ತಿಳಿಯುತ್ತೆ. ಇದು ಇನ್ನೊಂದು ಸತ್ತ ಪ್ರಸಂಗ ನಡೀತು. ದುರ್ಯೋಧನ ಒಬ್ಬ ಮಗಳು ಲಕ್ಷಣ ಅಂತೇಳಿ, ಮಗ ಲಕ್ಷಣ, ಮಗಳು ಲಕ್ಷಣ. ಮಗ ಅಕ್ಷಕುಮಾರನ ಅವತಾರ, ಲಕ್ಷಣ ರತಿದೇವಿ ಅವತಾರ, ಸ್ವಯಂವರ ಅಂತ ಇಟ್ಟರು. ಕೃಷ್ಣನ ಮಗ ಸಾಂಬ, ಜಾಂಬವತಿಯ ಮಗ ಅವನು, ಸಾಕ್ಷಾತ್ ಮನ್ವಥನ ಅವತಾರ, ರತಿ ಮನ್ವಥ ಗಂಡ ಹೆಂಡತಿ ಸರಿಯವರು. ಸ್ವಯಂವರಕ್ಕೆ ಬಂದ, ಬಂದವನೇ ಕನ್ಯೆಯನ್ನು ತಾನು ಸ್ವೀಕಾರ ಮಾಡಿದ. ತಕ್ಷಣವರೆಲ್ಲ ಸೇರಿ ಅವನ್ನು ಅರೆಸ್ಟ್ ಮಾಡಿ ಹಿಡಿದಾಕ್ಬಿಟ್ಟು, ಹಿಡಿದುಬಿಟ್ಟು ಬಂಧನದಲ್ಲಿ ಹಾಕಿಬಿಟ್ಟು. ಈ ವಿಷಯ ದ್ವಾರಕೀಗೆ ಮುಟ್ಟಿತು. ಕೃಷ್ಣ ಪರಮಾತ್ಮ ಮುಂದೆ ಸಭೆಯಲ್ಲಿ ಹೇಳಿದ ತಕ್ಷಣ ಬಲರಾಮದೇವರು ಹೇಳುತ್ತಾರೆ, ಕೃಷ್ಣ ನಾನು ಹೋಗಿ ಬರ್ತೇನೆ, ದುರ್ಯೋಧನ ಶಿಷ್ಯ 4 ವರ್ಷ ಗದಾ ಯುದ್ಧ ಓದಿದ್ದಾನೆ, ನಾನು ಬಿಡಿಸ್ಕೊಂಡು ಬರ್ತೇನೆ ಅಂತ ಹೊರಟರು. ಪಾಪ ಸೈನ್ಯಗೇನು ಏನು ಬೇಡ, ಒಬ್ಬನೇ ಹೋಗ್ತೇನೆ. ಉದ್ಧವ ಜೊತೆ ಬರಲಿ ಅಂತ ಇಬ್ಬರ ಹೊರಟಿದ್ರು, ಬಲರಾಮ ದೇವರು ಉದ್ಧವ ಇಬ್ಬರೇ. ಎಲ್ಲಿಗೆ ಹಸ್ತಿನಾಪುರಕ್ಕೆ ಬಂದು ಊರಲ್ಲಿ ಉದ್ಯಾನದಲ್ಲಿ ಇಳ್ಕೊಂಡು ಕಳಿಸಿದ್ರು ಬಂದಿದ್ದೇನೆ ನಾನು ಅಂತೇಳಿ. ತಕ್ಷಣ ದುರ್ಯೋಧನ ಬಂದ, ಗುರುಗಳು ಬಂದಿದ್ದಾರೆ ಅಂಥೇಳಿ ಎಲ್ಲ ಸನ್ನಾಹ ಮಾಡಿಕೊಂಡು ಪೂಜೆ ಮಾಡೋಕ್ಕೆಂದೇ ಬಂದ, ಪೂಜೆ ಮಾಡಿದ. ತಕ್ಷಣ ಸಂತೋಷಪಟ್ಟರು ಬಲರಾಮದೇವರು, ದುರ್ಯೋಧನ ನೀನು ಹಿಡಿದಾಕಿದ್ದೀಯಲ್ಲ ಸಾಂಬ, ಯಾರು ಗೊತ್ತಾ, ನಮ್ಮ ಹುಡುಗ, ನಮ್ಮ ಕೃಷ್ಣನ ಮಗ, ಬಿಡು ಅಂತ ಕೇಳಿದ. ಓ ಅದಕ್ಕೆ ಬಂದ್ರ ಸಾಧ್ಯ ಇಲ್ಲ ಅಂತ ಅವಸ ಹೊರಟ್ಬಿಟ್ಟ. ಮತ್ತೆ ಇದೆಲ್ಲ ಉಪದೇಶ ಮಾಡೋದು ಕೇಳಿದ್ರೆ ಸುಮ್ಮನೆ ಇಷ್ಟೇ ಹಲೋ ಹಲೋ ಅತ್ತೆ ಹೊರತು ಕೆಲಸ ಮಾಡಿರ್ತಾ ಇರಲಿಲ್ಲ ಅವರು, ವಾಪಸ್ ಹೋಗೇಬಿಟ್ಟಂತೆ. ಹಾಗೆಲ್ಲ ಸಾಧ್ಯ ಇಲ್ಲ, ಅದು ನಮ್ಮ ವೈಯಕ್ತಿಕ ವಿಚಾರ, ಇದೆಲ್ಲ ಹೇಳ್ತಾರಲ್ಲ ಭ್ರಷ್ಟಾಚಾರ ಪರಿಸರಲ್ಲ ತಿಳ್ಕೊಳ್ಳೋ ಕಾಲ ಇದೆ. ಕರೆಕ್ಟ್ ಅವ್ರ ವೈಯಕ್ತಿಕ ವಿಚಾರ, ಕರಪ್ಷನ್ ಅಂದ್ರೆ ಏನು ಮಾಡಬೇಕು, ಅದಕ್ಕೆ ದೇಶದ ಗತಿ ಏನಾಗಬೇಕು. ವಾಪಸ್ ಹೋಗೇಬಿಟ್ಟ. ಬಲರಾಮದೇವರು ಅಂದ್ಕೊಂಡ್ರು ಇಂಥ ಶಿಷ್ಯನ ಅಯೋಗ್ಯ ಶಿಷ್ಯ. ತಕ್ಷಣ ಅವರು ಅಂದ್ರೆ ಅವ್ರು ದುರ್ಯೋಧನ ಕಲಿ ಹೇಗಿದ್ದಾರೆ ಗೊತ್ತಾ, ಕಲಿಯುಗದ ಶಿಷ್ಯರು ಹೇಗಿರ್ತಾರೆ ಗೊತ್ತಾ ಅಂತವ್ರು ಅರ್ಥ. ಕಲಿಯುಗದಲ್ಲಿ ಎಷ್ಟರ ಮಟ್ಟಿಗೆ ಗುರುದ್ರೋಹಿಗಳಾಗ್ತಾರೆ ಎಂಬುದಕ್ಕೆ ಸೂಚನೆ ಕೊಡ್ತಾರೆ. ಅಯೋಗ್ಯರು ಎಲ್ಲರೂ ಅಲ್ಲ, ಅದು ದೃಷ್ಟಾಂತ ಕೊಡ್ತಾರೆ. ಅದು ಬಲರಾಮದೇವರು ನೋಡಿದ್ರಂತೆ, ಪಾಪಿಷ್ಟ ಮಾಡ್ತೇನೆ ಬಾ ಅಂತ ಹೇಳಿ ತಗೊಳ್ತಾರೆ, ನೇಗಿಲು ಹಾಕಿ ಎತ್ತಿದರಂತೆ. ಏನು ಶಕ್ತಿ ಬಲರಾಮದೇವ್ರ ಶಕ್ತಿ, ಇಡೀ ಹಸ್ತಿನಾಪುರ ಮೇಲಕ್ಕೆ ಎತ್ತಿತ್ತಂತೆ. ಮೇಲಕ್ಕೆ ಹಸ್ತಿನಾಪುರ ಮೇಲಕ್ಕೆ ಎತ್ತಿದ್ರು, ಇಡ್ಲಿ ಹೇಳೋದಲ್ಲ ಮೇಲಕ್ಕೆ ಹಾಕಿದರೆ ಇಡ್ಲಿ ತುಂಡಾಗುತ್ತೆ ಅಂತ ಮೇಲಕ್ಕೆ ಬರೋದಲ್ಲ ಆ ರೀತಿ ಮಾಡಿರ್ತಾರೆ. ಇಡೀ ಹಸ್ತಿನಾಪುರ ಮೇಲಕ್ಕೆ ಅಂತ ಉಲ್ಟಾ ಹೊಳೆಗೆ ಹೊತ್ತಿತ್ತಂತೆ. ಎಲ್ಲ ಓಡಿ ಬರ್ತಾರೆ, ತಪ್ಪ ಅಂತ ಕಾಲು ಹೇಳ್ಕೊಳ್ತಾರೆ, ಸಾಮೇ ಕಾಪಾಡಿ ಕಾಪಾಡಿ ಅಂತ. ಬಿಡು ತಕ್ಷಣನೇ ತಂದು ಬಿಡ್ತಾರೆ, ಇಬ್ಬರು ವಾಪಸ್ ಬಂದುಬಿಡ್ತಾರೆ. ಭಾಗವತಲ್ಲಿ ಹೇಳ್ತಾರೆ ಅತತ್ತಿ ಇವತ್ತು ಕೂಡ ಹಸ್ತಿನಾಪುರ ಸ್ಲೋಪಿಶ್ ಆಗಿದೆ, ಸ್ಲೋಪಿಯಾಗಿದೆ ಅಂತ ಹೇಳ್ತಾರೆ. ಅವತ್ತು ಬರ ಎತ್ತಿದ್ದು ಪೂರ್ತಿ ಎತ್ತು ಸ್ವಲ್ಪ ಬಿಟ್ಟಿದ್ದಾರೆ, ಸ್ವಲ್ಪ ಈ ಕಾಣುತ್ತೆ. ಎಷ್ಟು ಶಕ್ತಿ ಅವರಿಗೆ! ಇಂಥವರು ಸಾಕ್ಷಾತ್ ನಾರಾಯಣನಲ್ಲ, ಇಂಥ ಕೆಲಸ ಮಾಡಿದಾಗೆಲ್ಲ ಶುಕ್ಲಕೇಶ ಆವೇಶ ಅಭಿವ್ಯಕ್ತ ಆಗ್ತಾಯಿತ್ತವರೇ. ಇಂಥ ಕೆಲಸಗಳು ಮಾಡಿದಾಗೆಲ್ಲ ಕೂಡ ತಪ್ಪಾದಾಗ ಆವೇಶ ಇರ್ತಿರಲಿಲ್ಲ, ಆಗ ಕಲ್ಯ ಆವೇಶ ಬರ್ತಿತ್ತವರಿಗೆ. ತಪ್ಪು ಮಾಡಿದಾಗ ಕಲ್ಯ ಆವೇಶ, ಇದು ಮಾಡಿದಾಗ ಪರಮಾತ್ಮರ ಶುಕ್ಲಕೇಶ ಆವೇಶ. ಸ್ವತಃ ಆದಿಶೇಷನ ಅವತಾರ ಮತ್ತು ಎಷ್ಟೋ ಮಹಿಮೆ ತೋರಿಸ್ತಾ ಇದ್ದಾರೆ. ಪಾಂಡವರು ಸಂಚಾರ ಮಾಡ್ತಾ ಮಾಡ್ತಾ ಈ ಕಡೆ ವನವಾಸ ಮಾಡ್ತಾ ಮಾಡ್ತಾ ಭೂಮಿಯಲ್ಲಿ ಪ್ರದಕ್ಷಿಣಾಕಾರವಾಗಿ ಸುತ್ತಾ ಇದ್ದಾರೆ, ಪ್ರದಕ್ಷಿಣಾಕಾರವಾಗಿ ಹೊರಟಿದ್ದಾರೆ. ಅದನ್ನು ವನಪರ್ವದಲ್ಲಿ ತೀರ್ಥಯಾತ್ರಾ ಪರ್ವ ಅಂತ ಕರೆದಿದ್ದಾರೆ. ತೀರ್ಥಯಾತ್ರಾ ಪರ್ವ ಉಪಪರ್ವ, ಅದು 22 ಉಪಪರ್ವ ಇದೆ ವನಪರ್ವದಲ್ಲಿ, ಅದೊಂದು ಉಪಪರ್ವ. ಸಂಚಾರ ಮಾಡ್ತಾ ಮಾಡ್ತಾ ಪ್ರಭಾಸಕ್ಕೆ ಬರ್ತಾರೆ. ಕೃಷ್ಣ ಅವರು ನೋಡಲಿಕ್ಕೆ ಅಂತೇಳಿ ದ್ವಾರಕೆಯಿಂದ ಅಲ್ಲಿಗೆ ಬರ್ತಾನೆ ಪ್ರಭಾತ. ಇವತ್ತು ಸೋಮನಾಥ ಅಷ್ಟೇ, ಪ್ರಭಾಸ ಅಂದರೆ ಸೋಮನಾಥ ಅಲ್ಲಿ ಬರ್ತಾರೆ. ಬಲರಾಮದೇವರು ಬರ್ತಾರೆ, ಎಲ್ಲರೂ ನೋಡ್ತಾರೆ. ಒಂದು ಕ್ಷಣ ಬಲರಾಮದೇವರು ಭಾರಿ ಬೇಸರ ಆಯ್ತಂತೆ, ಸಾತ್ಯಕಿ ಬೇಸರ ಆಯಿತು, ಎಂಥ ದುರ್ಯೋಧನ ಪಾಪಿಷ್ಟ, ನಿಮ್ಮಂಥವರಿಗಿಂತ ಗತಿ ತಂದುಬಿಟ್ನಲ್ಲ ಅಂತ ಹೇಳಿದಾಗ ಸಾತ್ಯಕಿ ಭಾಳ ವಿರೋಧಗಾರದ ಮಾತಾಡ್ತಾನೆ. ಕೃಷ್ಣ ನಾವಿನ್ನು ಸುಮ್ಮನೆ ಇರೋದು ಬೇಡ, ನಾವು ತಕ್ಷಣ ಹೋಗೋಣ, ಕೌರವರನ್ನೆಲ್ಲ ಕೊಂದು ಹಾಕಿಬಿಡೋಣ, ಅಭಿಮನ್ಯು ಪಟ್ಟಾಭಿಷೇಕ ಮಾಡಿಬಿಡೋಣ, ಪಾಂಡವರ ವನವಾಸ ಮುಗಿಸ್ಕೊಂಡು ಬರಲಿ, ರಾಜ್ಯ ಸ್ವೀಕಾರ ಮಾಡಲಿ, ತಡ ಮಾಡೋದು ಬೇಡ ಅಂತ ಎದ್ದೇ ಬಿಟ್ಟಂತ ಹೋಯ್ ಅಂತೇಳಿ. ಆಗ ಯಾರೇ ಇರುವಾಗ ಕೃಷ್ಣನ ಮುಖ ನೋಡ್ತಿದ್ರು, ವಿಷ್ಣು ಪ್ರೇರಣೆ ಆಗಬೇಕು. ಬಲರಾಜ ಕೃಷ್ಣನ ಮುಖ ನೋಡಿದ್ರು, ಕೃಷ್ಣ ಹೇಳ್ತಾನೆ, ಪಾಂಡವರು ಯಾರು ಗೊತ್ತಿಲ್ಲ ನಿಮ್ಗೆ ಯಾರಿಗೂ ಕೂಡ, ನ ಪಾಂಡವಾಹ ಪರೇಡ ಸಂಸಾಧಿತ ರಾಜ್ಯ ಕಾಮಾಹ, ಪಾಂಡವರೆಲ್ಲ ಇನ್ನೊಬ್ಬರು ರಾಜ್ಯ ತಂದುಕೊಂಡ್ರೆ ತಗೊಳ್ಳೋರಲ್ಲ, ದಾನ ಆಗತ್ತದು, ಕ್ಷತ್ರಿಯ ದಾನ ತಗೊಳ್ಬಾರದು, ಯುದ್ಧದಿಂದ ಗೆಲ್ಲಬೇಕೆ ಹೊರತಾಗಲ್ಲ, ತಗೊಳ್ಳೋದಿಲ್ಲ, ಬಿಟ್ಟುಬಿಡಿ ಆ ಕೆಲಸ ಅವರೇ ಮಾಡ್ಕೋತಾರೆ ಅಂತ ಹೇಳಿಬಿಟ್ಟು. ಇದೇ ಕರ್ಣ ಏನು ಮಾಡಿದಾಗ ಅಂಗರಾಜ್ಯ ಇಸ್ಕೊಂಡ್ಬಿಟ್ಟ, ಅಂಗರಾಜ್ಯ ಕರ್ಣ ಇಸ್ಕೊಂಡು ತಾನು ಕ್ಷತ್ರಿಯನ್ನೆಲ್ಲ ಕುರು ಮಾಡಿಬಿಟ್ಟ. ಪಾಂಡವರು ಸಾಧ್ಯ ಇಲ್ಲ, ಕೃಷ್ಣ ಹೇಳಿದ ತಕ್ಷಣ ಪಾಂಡವರಿಗೆ ಭಾರಿ ಖುಷಿಯಾಗೋಯ್ತು. ಕೃಷ್ಣ ತೋರಿಸಿಕೊಡ್ತಾನೆ, ಕ್ಷತ್ರಿಯ ಹೀಗೇ ಇರಬೇಕು, ಅದನ್ನೇ ನಿಜವಾದ ವರ್ಣಧರ್ಮ ಅಂದ್ರೆ ಅದು. ಅಲ್ಲಿಂದ ಪಾಂಡವರು ಮುಂದೆ ಹೊರಡ್ತಾ ಇದ್ದಾರೆ. ಆ ಕ್ಷಣಕ್ಕೆ ಕೃಷ್ಣ ತಡೆ ಇನ್ನೊಂದು ಕಾರಣ ಇದೆ. ಇವರೆಲ್ಲ ಜೋರಾಗಿ ಹೋಗಿಬಿಟ್ರಲ್ಲ, ಹೋಗಿ ಕೊಂದುಬಿಡ ದುರ್ಯೋಧನಾದಿಗಳಂತ ಕೊಲ್ಲಕ್ಕೆ ಯಾರಿಗೂ ಸಾಧ್ಯ, ಭೀಮಸೇನ ಬಿಟ್ಟು ಯಾರಿಗೂ ಸಾಧ್ಯ ಇಲ್ಲ, ಸುಮ್ಮನೆ ಭಜಿತಿ ಬರ್ತಾರೆ ಅಷ್ಟೇ. ಅದೊಂದು ಕಾರಣ ಕೂಡ ಇದೆ, ಅವರು ಅವತಾರ ಮಾಡಿ ಭೀಮಸೇನದವರು ದುರ್ಯೋಧನ ಕೊಲ್ಲಕ್ಕೆ ಅವತಾರ ಮಾಡಿರೋದು. ಭೂಭಾರ ಹಾರಿಣೋ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿ ವಾದಧಾರಿ ವಧಾ ದೇವ ದುರ್ಯೋಧನ ವಧಾದಪಿ. ಬೇರೆಯವರಿಗೆ ಸಾಧ್ಯ ಇಲ್ಲ. ಅಜ್ಞಾಮನ್ಯೈರಧಾರ್ಯಂ ಹೇಗೋ ಅದು ಅಜ್ಞಾಮನ್ಯೈರಧಾರ್ಯಂ. ಅಲ್ಲಿಂದ ಮುಂದೆ ಸಂಚಾರ ಮಾಡ್ತಾ ಮಾಡ್ತಾ ಹಿಮಾಲಯ ಪರ್ವತಕ್ಕೆ ಹೋಗ್ತಾರೆ. ಇನ್ನು ಬೆಟ್ಟ ಹತ್ತಬೇಕು ಹರಿದ್ವಾರದಿಂದ. ಆ ಸಮಯದಲ್ಲಿ ದ್ರೌಪದಿ ಏನು ಮಾಡಿದರಂತೆ, ತುಂಬ ಆಯಾಸ ಪಟ್ಟ ಮಾಡಿದರಂತೆ, ತುಂಬ ಆಯಾಸ ಪಟ್ಟ ಮಾಡ್ತಾ ಇದ್ದಾರೆ. ವಿಷಜ್ಜಂತೀಂ ಕೃಷ್ಣಾಂ ವೀಕ್ಷ ಅಂತ ಹೇಳ್ತಾರೆ. ಯಾತಕ್ಕೆ ಆಯಾಸ ಪಟ್ಟ ಮಾಡಿದರು ಅಂದರೆ ಅವರಿಗೆ ಆಯಾಸನ. ಭವತಿ ಯದನುಭಾವಾದ ಎಡ ಮುಖೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞ ಮೌಲಿಹಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಚ. ಶೇಷದೇವರು ಭೂಮಿ ಹೊತ್ತಿರೋ ನಾವು ಕೇಳಿದ್ದೇವೆ. ಅಂತ ಶೇಷದೇವರು ಯಾರು ಗೊತ್ತಾ, ಇವರು ಮಕ್ಕಳು. ಯಾ ಮಾರುತಾ ಗರ್ಭ ಮತತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರಿಶಂ ಸುರೇಂದ್ರಂ ಚತುರ್ಮುಖಾಭಾನ್ ಚತುರಃ ಕುಮಾರಾನ್ ಸಾ ದ್ರೌಪದೀ ನಾಮ ಬಹೂವ ಭೂಮೌ. ಇದು ಬ್ರಹ್ಮಾಂಡ ಪುರಾಣದ ವಾಕ್ಯ ಆಚಾರ್ಯ ಉಲ್ಲೇಖ ಮಾಡಿದ್ದ. ಮಗ ಆಗಿರ್ಬೇಕಾದ್ರೆ ತಾಯಿ ಆಗಿರಬೇಕು. ಮತ್ತೆ ಯಾಕೆ ಹಾಗೆ ಮಾಡಿದರು ಅಂದರೆ, ಆ ನೆಪದಲ್ಲಿ ಋಷಿಮುನಿಗಳಿಗೆ ಭಾರಿ ಸುಸ್ತಾಗಿದೆ, ಅವರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಆ ಕ್ಷಣಕ್ಕೆ ಧರ್ಮರಾಜ ಘಟೋತ್ಕಚ ಅಂತ ಕರೀತಾನೆ. ರೆಡಿ ಇದ್ದ ಘಟೋತ್ಕಚ ಬಂದೇ ಬಿಟ್ಟ. ಆ ಕ್ಷಣಕ್ಕೆ ದೊಡ್ಡಪ್ಪ ಕರೆದ್ರೆ ಬಂದ. ಇವತ್ತು ಯಾರು ಕರೆದ್ರು ಮಕ್ಕಳು ಬರೋದು ಸ್ಥಿತಿಯಲ್ಲಿರೋದಿಲ್ಲ. ನೀವು ಬೇಕು ಬೆನ್ನೆ ಸಾಕಾರಿ ಬಿಡಿ ಅನ್ನೋ ಘಟಾಲ. ಆದರೆ ತೋರಿಸ್ತಾರೆ ಅದರಲ್ಲಿ ಘಟೋತ್ಕಚ ಪರಿವಾರ ಸಮೇತ ಬಂದಂತೆ. ತಕ್ಷಣ ಆಯ್ತು ಹೇಳ್ತಾರೆ, ಘಟೋತ್ಕಚ ತುಂಬ ಆಯಾಸ ಆಗಿದೆ ಎಲ್ರಿಗೂ ಅಂತ ಹೇಳಿದರೆ ನಡೆದಿದ್ದ ಹಾಗೇನೆ ಎಲ್ಲ ಘಟೋತ್ಕಚ. ದ್ರೌಪದಿ ತಾಯಿ ಆಗಬೇಕಲ್ಲ, ಅವ್ರ ಭುಜದ ಮೇಲೆ ಕೂಡಿಸಿಕೊಂಡಂತೆ ಉಡಿದವರು ಋಷಿಮುನಿಗಳು ಎಲ್ಲರೂ ಹೊತ್ತು ಋಷಿಮುನಿಗಳನ್ನೆಲ್ಲ ಅವ್ರ ಪರಿವಾರ ಹೊತ್ತು ಬಿಡ್ತಾರೆ. ಬೈ ಏರ್ ಫಸ್ಟ್ ಟೈಮ್ ಬದಲಿಗೆ ಹೋಗಿದ್ದಾಗಲೇ ಏರಿಯಲ್ ಟ್ರಾವೆಲ್ ನಡೀತಾರೆ ಎಲ್ಲರೂ ಕೂಡ. ಅಲ್ಲಿ ಇಳಿಸ್ಬಿಟ್ರೆ ಅಂತ ಹೋಗಿಬಿಟ್ಟು ನೆನೆಸ್ಕೋಬೇಕು. ಅಲ್ಲಿ ಹೋದ ಹರಿದ್ವಾರಕ್ಕೆ ಹೋದಾಗ ನಾವು ಪಾಂಡವರು ಈ ರೀತಿ ಬಂದ ಘಟೋತ್ಕಚ ಕರ್ಕೊಂಡು ಹೋಗಿಬಿಟ್ಟ. ಯಾರು ಘಟೋತ್ಕಚ? ಭೀಮಸೇನ ದೇವರ ಮಗ ಅಂದರೆ ವಾಯುದೇವರ ಶಿಷ್ಯರು ಅನುಗ್ರಹ ಮಾಡ್ತಾರೆ ನಮಗೆ ಅಂತ ಅರ್ಥ. ಅಲ್ಲಿಗೆ ಹೋದರು, ಬದರಿಯಲ್ಲಿ ಸ್ವಲ್ಪ ದಿವಸ ಇರ್ತಾರೆ. ಪಾಂಡವರು ಹುಟ್ಟಿದ ಜಾಗನೇ ಬದರಿ, ಶತಶೃಂಗ ಬರೋದು ಬದರಿಯಲ್ಲೇ ಇರೋದು. ಇನ್ನೊಮ್ಮೆ ನೋಡಿದ್ರು ರಚನೆ ಮಾಡಿದ ಮುಂದೆ ಹೋಗ್ತಾ ಇದ್ದಾರೆ. ಹಾಗೆಯೇ ಗಂಧಮಾದನ ಪರ್ವತಕ್ಕೆ ಹೋಗ್ತಾರೆ. ಎರಡನೇ ಬದರಿ ಅದು, ಇದು ಚಿಕ್ಕ ಬದರಿ ದೊಡ್ಡ ಬದರಿ. ಆಚಾರ್ಯ ಎರಡು ಬದರಿಗೆ ಹೋಗಿ ಬಂದವರು ಆಚಾರ್ಯ ಒಬ್ಬರೇನು. ಅದನ್ನು ಈ ಮಹಾಭಾರತ ಓದಿದಾಗ ಎರಡು ಬದರಿ ಉಲ್ಲೇಖ ಅಲ್ಲಿ ಬರುತ್ತೆ ಮಹಾಭಾರತದಲ್ಲಿ. ಅಂದಮೇಲೆ ಮಧ್ವಯುಗದಲ್ಲಿ ಹೇಳಿದರಲ್ಲ, ಅಥ ಹೈಮವತೆ ತಟಾಂತರೆ ಬದರಿ ಷಂಡ ವಿಶೇಷ ಮಂಡಿತೆ ತದರ್ಶ ಪರಮಾಶ್ರಮಂ ಶ್ರೀಯ ಅತಿ ವರ್ಣನೆ ಮಾಡಿದ್ದಾರೆ. ತಟಾಂತರೆ ಈ ಕಡೆ ಈ ಬದರಿ ಇದೆ, ಆ ಕಡೆ ಇನ್ನೊಂದು ಬದರಿ. ಅದು ಮನುಷ್ಯ ಹೋಗಿ ಯೋಚನೆ ಮಾಡಬಾರದು ಅಂತ ಹೇಳ್ತಾರೆ. ನರಾಗಮ್ಯಾಮ್ ಅಂತ ಕರೆದಿದ್ದಾರೆ. ಮನುಷ್ಯರಿಗೆ ಅಪ್ರೋಚ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿಗೆ ಹೋಗಿಬಿಟ್ಟು ವಾಸ ಮಾಡ್ತಾ ಇರ್ತಾರೆ. ಒಂದು ದಿವಸ ದ್ರೌಪದಿ ಭೀಮಸೇನದೇವರು ಒಂದು ಕಡೆ ಇದ್ದಾರೆ. ಆಗ ವಿಚಿತ್ರ ಪ್ರಸಂಗ ನಡೀತು, ಜೋರಾಗಿ ಗಾಳಿ ಬೀಸಿತು. ಆ ಗಾಳಿ ಬೀಸಲಿಕ್ಕೆ ಏನು ಕಾರಣ ಅಂದರೆ, ಮೇಲುಗಡೆ ಹಿಮಾಲಯ ಪರ್ವತದ ಮೇಲುಗಡೆ ಕುಬೇರಣ ಒಂದು ಅಲಕಾಪಟ್ಟಣ ಇರೋದು. ಅಲಕ ಹೊರವಲಯದಲ್ಲಿ ದೊಡ್ಡ ಸರೋವರ, ಅಲ್ಲಿ ಸೌಗಂಧಿಕ ಪುಷ್ಪಗಳಿದ್ದವು. ಆ ಪುಷ್ಪಗಳಲ್ಲಿ ಆ ದೊಡ್ಡ ಹಾವೊಂದಿತ್ತು. ಅದರೊಳಗೆ ಗರುಡ ನೋಡಿದ, ಹಾವನ್ನಿತು ಜೋರಾಗಿ ಕೆಳಗಿಡಿದ. ಆತ ರೆಕ್ಕೆ ಬಡಿತಕ್ಕೆ ಡಿಸ್ಟರ್ಬ್ ಆಯಿತು ಎಲ್ಲ ಕೂಡ, ಜೋರ ಎಲ್ಲ ಅಲ್ಲೋಲ ಕಲ್ಲೋಲ ಆಯಿತು. ಆಗ ಅಲ್ಲಿಂದ ಕೆಲವು ಕಮಲಗಳು ಹಾರಿದ್ರು, ಕೆಲವು ಬಂದು ದ್ರೌಪದಿ ದೇವಿ ಹತ್ರ ಬಿದ್ದರು. ಅದನ್ನು ನೋಡಿದರು. ತಾದೃಶಾನಿ ಬಹೂನಿ ಅಯಾಚತ ಭೀಮಸೇನ, ಇಂಥದ್ದು ಭಾರಿ ಹೂವು ಬೇಕೆಂದು ಕೇಳಿದರೆ ಅದು ಚಿನ್ನದ ಹೂವುಗಳು ನೆನಪಿರು, ಚಿನ್ನದ ಹೂವುಗಳು ಸುವಾಸನೆಯ ಭರಿತವಾದ ಹೂವುಗಳು ನೋಡಿದರು ಕೇಳಿದರು. ತಕ್ಷಣ ಭೀಮಸೇನದೇವರು ಹೊರಟರು. ನಮಗೆ ಆಶ್ಚರ್ಯ, ಏನಿದು ರಾಮಾಯಣಕ್ಕೆ ಹೋದರೆ ಸೀತಾದೇವಿ ಹಾಗೆ ಚಿನ್ನದ ಜಿಂಕಿ ಅವರು ಕೇಳಿದರು, ಚಿನ್ನದ ಹೂವು ಇವರು ಕೇಳಿದರು. ಚಿನ್ನದ ಹೂವು ಅವರು, ಚಿನ್ನದ ಜಿ ಎಲ್ಲ ಒಂದೇ ಆಯ್ತಲ್ಲ. ಅದು ಹೆಣ್ಣಂದರೆ ರಾಮನ ಹೆಂಡತಿ ಆಕೆ, ಭೀಮನ ಹೆಂಡತಿ ಈಕೆ, ಹೊತ್ತು ಹೂ ಕೇಳ್ತಾರೆ ಅಂತ ಆಯ್ತಲ್ಲ. ಅದೇ ಸತ್ಯಭಾವದಲ್ಲಿ ಪಾರಿಜಾತ ಬೇಕು ಅಂತ ಕೇಳಿದ್ರಿ. ಮತ್ತೆ ಪಾರಿಜಾತ ಪುಷ್ಪ ಅವರು ಇವರು. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಅರ್ಥ ಇದೆ. ದ್ರೌಪದಿ ಯಾರನ್ನೋ ಹೂ ಕೇಳಲಿಲ್ಲ, ಭೀಮಸೇನ ಹೂ ಕೇಳ್ತಾಳೆ. ಅಂದರೆ ಒಬ್ಬ ಹೆಂಗಸು ಹೂವು ಇತ್ಯಾದಿ ಇಷ್ಟಪಡೋದು ಗಂಡನಿಂದ ಮಾತ್ರ. ಅಂದರೆ ದ್ರೌಪದಿ ಗಂಡ ಯಾರು ಅಂತ ಆಯ್ತು ಈಗ? ಭೀಮಸೇನ ದೇವರು. ಧರ್ಮ ಅರ್ಜುನ ಅಲ್ಲಿ ಇಲ್ಲೇ ಇಲ್ಲ, ಔಟ್ ಆಫ್ ಸ್ಟೇಷನ್ ಅಂತ, ಔಟ್ ಆಫ್ ಇದು ಭೂಲೋಕ. ಧರ್ಮರಾಜನ ಕೇಳಿ, ಬಕ್ರಸಾದೇವರನ್ನು ಕೇಳಲಿಲ್ಲ. ನಿಜವಾದ ಪತಿ ಅಂದರೆ ಸಾಕ್ಷಾತ್ ಭೀಮಸೇನ. ಕಷ್ಟ ಹೊರಡು. ನಮಗೆ ಆಶ್ಚರ್ಯ, ಅವರಿಗೆ ಜಿಂಕೆ ಮೇಲೆ ಆಸೆ, ಅವರಿಗೆ ಹೂವಿನ ಆಸೆನ ಅಂತ ಕೇಳಿದರೆ ಜಿಂಕೆ ಮೇಲೆ ಆಸೆ ಅವರಿಗಿಲ್ಲ. ಅವರು ಮಾಡಿದ್ದಾತಕ್ಕೋಸ್ಕರ ಮಾರೀಚನ ಸಂಹಾರ ಆಗಬೇಕು, ರಾವಣನ ಸಂಹಾರಕ್ಕೆ ನಾಂದಿ ಹಾಡಬೇಕು. ಇವರಿಗೆ ಮಣಿಮಂತಾದಿಗಳ ಸಂಹಾರ ಆಗಬೇಕು ಅಂತ ಹೇಳಿ ಕೇಳಿದ್ರಂತೆ. ನೆಪ ಮಾಡಿದ್ರು ಹಾಗೇನೆ. ತಕ್ಷಣ ಹಾರ್ತಾರೆ, ಭೀಮಸೇನದೇವರು ಹೊರಟರಂತೆ, ತಯಾರಾಗಿ ಹೊರಟರಂತೆ. ಬಿಲ್ಲು ಬಾಣ ಗದ ಹಿಡ್ಕೊಂಡು ಹತ್ತಾ ಇದ್ದಾರೆ. ಹಿಮಾಲಯ ಪರ್ವತ ಮೇಲಕ್ಕೆ ಹತ್ತಬೇಕು ಸರಸರ, ಅದು ಸ್ಟೀಪ್ ಆಗಿರೋ ಜಾಗ, ಮನುಷ್ಯ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಭೀಮಸೇನರು ಹೇಗೆ ಹತ್ತಿದ್ದಾರೆ ಗೊತ್ತಾ? ನಮ್ಮ ಮೆಟ್ಲು ಹತ್ತಬೇಕಾದ್ರೆ ನಮ್ಮ ಸ್ಪೀಡ್ ಎಷ್ಟು ಚೆಕ್ಕಾಗಿರುತ್ತೆ ಗೊತ್ತ? ನಮಗೆ ವಯಸ್ಸಾದವರು ಮೆಟ್ಲು ಬಂದರೆ ಪಜಿತಿ ಆಗೋದು, ಹೊಸ್ತಲು ಬಂದರೆ ದಾಟಕ್ಕಾಗಲ್ಲ ಅಂತ. ತುಂಬ ವಯಸ್ಸಾದವರಿಗೆ ಅಷ್ಟು ಕಷ್ಟ. ಭೀಮಸೇನದವರು ಹತ್ತಾ ಇದ್ದಾರೆ, ನೋಡ್ಲಿಕ್ಕೆ ದೇವತೆಗಳೆಲ್ಲ ಸೇರಿದ್ರಂತ ಆಕಾಶದೊಳಗೆ. ಭೀಮಸೇನ ಹೇಗೆ ಹೋಗ್ತಾರೆ ನೋಡೋಣ ಅಂತ ಹೇಳಿಬಿಟ್ಟು, ಎಷ್ಟು ಫಾಸ್ಟ್ ಗೊತ್ತಾ, ಅವ್ರ ಸ್ಪೀಡ್ ಚೆಕ್ ಕಡಿಮೆ ಆಗೋದೇ ಇಲ್ಲ, ಅಷ್ಟು ಚೌಕ ಸರಸರ ಹತ್ತು ಹೋಗ್ತಾ ಇದ್ದಾರೆ. ನಗ್ಲಾನಿಹಿ ಮಾತರಿಶ್ವನಃ, ಆಯಾಸವೇ ಇಲ್ಲ ಅವರಿಗೆ. ಆ ಕ ವರ್ಣನೆ ಮಾಡ್ತಾರೆ, ದೇವತೆಗಳು ನೋಡ್ತಿದ್ದಾರಂತೆ, ಆಶ್ಚರ್ಯ ಪಡ್ತಾರಂತೆ. ಅಹೋ ರೂಪಂ, ಎಂಥ ರೂಪ ಭೀಮಸೇನ ದೇವರ ರೂಪ! ನಾಟಕ ಸಿನಿಮಾದವ್ರು ಹಾಳು ಮಾಡಿಬಿಟ್ಟಿದ್ದಾರೆ. ಅಥವಾ ಯಾರೋ ಹೊಟ್ಟೆ ಡುಬ್ಬರಿಗೆ ಭಯಂಕರ ಆಕಾರದ ವ್ಯಕ್ತಿ ಪಾಠ ಕೊಟ್ಟು ಬಿಡ್ತಾರೆ. ಅತ್ಯ ರೂಪ ನವಾವತಾರಂ ಅಂತ ಹೇಳ್ತಾರೆ, ರೂಪ ನವಾವತಾರ ಭೀಮಸೇನ. ಎಂಥ ವೇಗ, ಆಯಾಸವೇ ಇಲ್ಲ, ಮೈ ಮೇಲೆ ಬೆವರಿಲ್ಲ, ಊಟ ಮಾಡೋಕ್ಕೆ ಬೆವರು ಬರುತ್ತೆ ನಮಗೆ ಅರ್ಥ ಆಯ್ತಾ, ಊಟ ಮಾಡೋಕ್ಕೆ ಬೆವ ತೋಗಿಟ್ಟಿರ್ತಾನೆ. ಅದೇ ಸರಸರ ಹತ್ತಿದ್ದಾರಂತೆ ಅನಾಯಾಸವಾಗಿ. ನಡಿನೀ ಮೇತ್ಯ ಸರೋವರಕ್ಕೆ ಹೋದರು, ಲಕ್ಷಾಂತರ ಜನ ಕಾವಲಿದ್ದಾರೆ, ಸೀದಾ ಭೀಮಸೇನ ದೇವರು ಹೋಗ್ತಾರೆ, ಆ ಸರೋವರದಲ್ಲಿ ಇಳಿತಾರೆ. ಆಗ ದೊಡ್ಡ ಯುದ್ಧ ಶುರುವಾಗ್ತಾ ಇದೆ, ಲಕ್ಷಗಟ್ಟಲೆ ರಾಕ್ಷಸರು ಯುದ್ಧಕ್ಕೆ ಬಂದಷ್ಟು. ಭೀಮಸೇನ ದೇವರು ಹೇಳ್ತಾರೆ, ನೋಡಿ ನಾನು ಬಂದರೆ ಧೂ ತಗೊಳ್ಳೋದಕ್ಕೆ, ನಿಮ್ಮನ್ನು ಹೊಡಿಲಕ್ಕೆ ಬಂದಿಲ್ಲ, ನೀವು ಅಡ್ಡ ಮಾಡಿದ್ರೆ ಹೊಡೆದೇ ಹೊಡಿತೀರಿ ಅಂತ ಹೇಳ್ತಾರೆ. ಅವ್ರ ಹತ್ರ ಬಂದರಂತೆ, ನೀ ಯಾರು ಅಂತ ಕೇಳ್ತಾರೆ. ನಾನು ಭೀಮಸೇನ, ಪರಿಚಯ ಮಾಡಿಕೊಡ್ತೀನಿ, ನಾನು ಭೀಮಸೇನ. ಎಸ್ ಎ ತ್ರಿಣುಜಿ ತಮಗೆಲ್ಲ ಹೇಳ್ತಾರಲ್ಲ, ಎಸ್ ಎ ತ್ರಿಣುಜಿ ತಾನೇ ವೇದ ವಚನ ಹೇಳಿದಾಗೆ, ನಾನು ಭೀಮಸೇನ. ಏನು ಬೇಕು? ಹೂ ಬೇಕು ನನಗೆ, ಹೋಗಿ ತೊಗೊಂಡೋಗ್ಬೇಕಾಗಿದೆ. ರಾಕ್ಷಸರು ಕೇಳಬೇಕಾ ಭೀಮಸೇನ? ಕೇಳು ಕೊಟ್ಟು ಬಿಡ್ತೇವೆ, ಅಡ್ಜಸ್ಟ್ ಮಾಡ್ಕೊಬಂತ ಇದೇ ಶುರುವಾಗಿದ್ದ ಅಲ್ಲಿಂದ, ಅಡ್ಜಸ್ಟ್ ಮಾಡ್ಕೊಬಂಡು ಕೇಳು ಕೊಟ್ಟು ಬಿಡ್ತೇವೆ ಅಂಥೇಳಿ ತಕ್ಷ್ಟ ಹೇಳ್ತಾರೆ. ಭೀಮಸೇನ ದೇವರ ಮಾತನ್ನು ನೆನಪಿಟ್ಟುಕೊಂಡ್ರೆ, ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರ ನಹಿ ಆಚಂತಿ ರಾಜಾನಃ ಏಷ ಧರ್ಮ ಸನಾತನಃ. ಭೀಮಸೇನ ದೇವರ ಮಾತಿದ್ದು ಎಂದೂ ರಾಜರು ಕೇಳೋದಿಲ್ಲ, ದಾನ ತಗೊಳ್ಳೋದಿಲ್ಲ. ಕರ್ಣ ಮಾಡಿದ್ದೇನೀಗ, ದಾನ ತಗೊಂಡು ಕಳ್ಕೊಂಡು. ಭೀಮಸೇನ ದೇವರು ಹೂ ಕೇಳಕ್ಕೆ ತಯಾರಿಲ್ಲ, ನಾನು ತಗೊಂಡು ಹೋಗ್ತೇನೆ, ಸುಮ್ಮನೆ ಇದ್ದರೆ ಸರಿ ಇಲ್ಲವಾ ತಗೊಂಡು ಹೋಗ್ತೇನೆ. ನಮಗೆ ಸಿಟ್ಟು ಬರುತ್ತೆ, ಗುಂಡಾಗಿರಿ ಅಲ್ವಾ ಇದು, ಒಂದು ನಮ್ಮನೆ ಬಂದು ಯಾವುದು ಈ ಮಾಡಿದ ಗತಿಯೇನಾಗಬೇಕು ಈ ಮಧ್ಯೆ, ತಪ್ಪಲ್ವೇ ಅಂತ ಪ್ರಶ್ನೆ ಬರುತ್ತೆ. ಇದಕ್ಕೆಲ್ಲ ಉತ್ತರ ಬರಬೇಕಾದ್ರೆ ನಿರ್ಣಯ ಓದಬೇಕು. ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯ ಛಿದವ್. ರಾಜಸೂಯಾಗ ಕಾಲಕ್ಕೆ ಭೀಮಸೇನ ದೇವರು ಏನು ಮಾಡಿದ್ದಾರೆ? ಜಗತ್ತನ್ನೇ ಗೆದ್ದು ಬಂದಿದ್ದಾರೆ. ಇದನ್ನು ಕುಬೇರ ಸೋತೋಗ್ಬಿಟ್ಟಿದ್ದಾರೆ ಅವರಿಗೆ ಆಗಲೇ. ಇವರು ಸೊತ್ತದು ತಂಪಾಕೆಟಿಗೆ ಕೈಯಾಗಿ ತೊಗೊಂಡ್ರೆ ಕಳ್ತನ ಅಂತ ಕರೆಯೋದಿಲ್ಲ, ಇನ್ನೊಬ್ಬರು ಜೇಬಿಗೆ ಕೈಯಾಗಿ ಕಳ್ತನ ಆಗುತ್ತೆ, ಗೊತ್ತಾಯ್ತಾ? ತಮ್ಮದೇ ಸೊತ್ತದು, ಅದು ತಗೋತಾ ಇದ್ದಾರಾದ್ರಿಂದ ಅದು ಗುಂಡಾಗಿರಿ ಅಲ್ಲ. ಈ ಸೂಕ್ಷ್ಮ ವಿಚಾರ ಗೊತ್ತಿಲ್ಲದೆ ಹೋಗಿದ್ದಿದ್ರೆ ಭೀಮಸೇನ ಮಾಡಿ ತಪ್ಪು ಅಂತ ಆಗಿಬಿಡೋದ. ಎಲ್ಲ ಹೊಡಿಬಡಿ ಕಡೆ ಅಂತ ಏನು ಮಾಡಬೇಕು, ಹೊಡಿಬಾರ ಅಂತ ಶುರು ಮಾಡಿದಾರಲ್ಲ ಈಗ, ಹಾಗಾದ್ರೆ ಏನು ಮಾಡಬೇಕು ಈ ಮಧ್ಯೆ? ಅದಲ್ಲ, ಅವ್ರು ಧರ್ಮವನ್ನು ತೋರಿಸ್ತಾ ಇದ್ದಾರೆ. ನನ್ನದ ತೊಳೆದು ಗಡ್ಡಿ ಮಾಡ್ತಾ ಇದ್ದಾರೆ, ನೀವೀಗ ನಿಮ್ಮನ್ನು ಹೊಡಿತೇನಷ್ಟೇ. ಅವ್ರಿಗೆ ಅರ್ಥ ಆಗಲಿಲ್ಲ, ಅವರಿಗೆ ಅರ್ಥ ಆಗ ರಾಕ್ಷಸರು ಯಾಕೆ ಆಗ್ತದೆ ಅರ್ಥ ಆಗೋದಾಗಿದೆ. ಇವತ್ತಿಷ್ಟೆಲ್ಲ ವೇದ ಓದಿ ಸ್ವರಮೂಲ ಓದಿದ್ರು ಎಷ್ಟರಕ್ಕೆ ಅರ್ಥ ಆಗಿದೆ ಬೇರೆಯವರಿಗೆ? ಇನ್ನೂ ಅಹಂ ಬ್ರಹ್ಮಾಸ್ತ್ರ ಅಂತೇಳಿ ಕೂತಿದ್ದಾರಲ್ಲ ಅರ್ಥ ಅಷ್ಟೇ. ತಷ್ಟ ಯುದ್ಧ ಶುರುವಾಯಿತು, ಭೀಮಸೇನದೇವರು ಹೊಡಿತಾರೆ ಅವ್ರನ್ನೆಲ್ಲ, ನೊಣ ಹೊಡೆದ ಹೊಡೆದು ಹಾಕಿಬಿಡ್ತಾರೆ ರೆಡಿ ಅಂತೇಳಿ. ಎಲ್ಲರನ್ನೂ ಕೊಂದು ಹಾಕ್ತಾರೆ, ರಿಪೋರ್ಟ್ ಕೊಡೋಕ್ಕೆ ನಾಗ್ತಾರೆ ನೋಡಿಸಿ ಎಲ್ಲರನ್ನು ಕೊಂದು ಹಾಕಿಬಿಟ್ರಂತೆ. ತಕ್ಷ ಎಲ್ಲ ವಾಪಸ್ ಹೋಗ್ತಾರೆ ಅವರೆಲ್ಲ. ಆ ದೊಡ್ಡ ಘಟ್ಟ, ಆ ದಾರಿಯಲ್ಲಿ ಒಂದು ಪ್ರಸಂಗ ನಡೆದಿತ್ತು. ಹನುಮಂತ ದೇವರು ಕೂತಿದ್ದರು ದಾರಿ ಒಳಗೆ, ಗೊತ್ತಾಯ್ತಾ? ಬಾಲಚಾರಿನ ಕೂತ್ಬಿಟ್ಟಿದ್ದಾರೆ ಹಣ್ಣು ಮುದುಕರು. ಭೀಮಸೇನ ದೇವರು ನೋಡಿದರು, ದೊಡ್ಡ ಗಲಾಟೆ, ನಮ್ಮ ನಾಟಕದವರಿಗೆ ಒಂದು ಅರಿಕತೆ, ಒಂದು ಗಡ್ಡೆ ಅರಿಕತೆ ಅದರ ಮೇಲೆ ಅಂದ್ಕೊಂಡ್ರು. ಬಾಲ ಎತ್ತಲಕ್ಕ ಬಾಲ ಎತ್ತಬೇಕು, ಸರಿ ಆ ಕಡೆ ಹೋಗಬೇಕು ಅಂತ ಅವರು. ನಾನು ಬಾಲ ಎತ್ತಲಕ್ಕೆ ಆಗೋದಿಲ್ಲ, ವಯಸ್ಸಾಗಿಬಿಟ್ಟಿದೆ ನನಗೆ, ಬಾಲ ಎತ್ತಲಕ್ಕೆ ಆಗೋದಿಲ್ಲ. ನೀನೇ ಸರಿಸಿ ಹೋಗಬೇಕಾದ್ರೆ, ದಾಟಿ ಹೋಗಬೇಕಾದ್ರೆ ದಾಟಿ ಹೋಗೋದಿಲ್ಲ. ಇದು ಭೀಮಸೇನದಿಂದ ಕಲಿಬೇಕಾದ ಮಾತು. ಇನ್ನೊಬ್ಬರು ತಲೆ ತುಳು ದಾಟಿಬಿಡ್ತೇವೆ ನಾವು, ಕಾಲು ದಾಟಿಬಿಡ್ತೇವೆ, ದಾಟಬಾರದು ಅಂತ ಅವ್ರು ಹೇಳ್ತಾರೆ. ಬಾಲ ದಾಟಬಾರದು, ಒಳಗೆ ದೇವ್ರ ಸನ್ನಿಧಾನ ಇರುತ್ತೆ ಅಂತ ಹೇಳ್ತಾರೆ. ಇನ್ನೊಬ್ಬರ ಬಗ್ಗೆ ಹೇಗೆ ನೋಡಬೇಕು ಹೇಳ, ಮದುವೆ ಸಿದ್ಧ ಅವರೇ ತಾನೇ ಸಿದ್ಧ ಅಂತ ಹೇಳಿದವರು. ಸರ್ವತ್ರ ದೇವರಿದ್ದಾನೆ, ಆದ್ದರಿಂದಾಗಿಯೇ ಎಲ್ಲ ಯಾವ ಕಾರ್ಯಕ್ಕೂ ಕೂಡ ಇನ್ನೊಬ್ಬರನ್ನು ದಾಟೋದು ತುಳಿಯೋದು ಮಾಡಬಾರದು. ಇವತ್ತು ಜನಗಳನ್ನೇ ತುಳಿದು ಹಾಕ್ತಕ್ಕಂಥ ಜನರಿದ್ದಾರೆ. ಶೋಷಣೆ ಅಂದರೆ ಅದು ಇನ್ನೊಬ್ಬರು ತುಳಿಯೋದಕ್ಕೆ ಶೋಷಣೆ ಅಂತ ಕರೆಯೋ, ಹಾಗೆಲ್ಲ ತುಳಿಬಾರ್ದು. ದಾಟೋದಿಲ್ಲ ನಾನು, ಎತ್ತಿಟ್ಟು ಹೋಗು. ವಿವಿಧ ಟ್ರೈ ಮಾಡಿದ್ರಂತೆ ಎತ್ತಕ್ಕೋಸ್ಕರ, ಗದೆ ಎದ್ದಿದ್ರು ಆಗಲಿಲ್ಲ, ಕೈ ಎತ್ತಿದ್ರು ಎರಡು ಕೈ ಎತ್ತಿದ್ರು ಆಗಲಿಲ್ಲ. ನಮ್ಮ ಜನ ಖುಷಿರೋ ಖುಷಿ ನೋಡಿದ್ರ, ಆತ್ಮವಾಯು ಯುತನವಾಯು ಅಂತೀರಿ, ಏನಿದೆ ಅದು? ಸೀನಿಯರು ಇತ್ತು ಜೂನಿಯರು, ಏನು ಅರ್ಥನೇ ಇಲ್ಲ. ಮೊದಲು ಅಜ್ಞಾನ, ಇಬ್ಬರು ಒಂದೇ ಅಂತಾರೆ ಗೊತ್ತಿಲ್ಲ. ಅಶಕ್ತಿ, ಅಜ್ಞಾನ ಒಂದು, ಅಶಕ್ತಿ ಒಂದು, ಇದೆಂಥ ಪೂರ್ಣತ್ವ ಅಂತ ಕೇಳಿದ ತಕ್ಷಣ ಆಚಾರ್ಯ ಮುಂದೆ ಉತ್ತರ ಕೊಡ್ತಾರೆ. ಅವನಿಗೇನು ಮಾಡಿದ್ರಂತೆ, ಏನೂ ಆಗಲಿಲ್ಲ ಹೌದಲ್ಲ, ಯಾರಪ್ಪ ನೀನು, ನನ್ನ ಕೈಲಿ ಆಗದೇ ಇರೋ ಮಹಾನುಭಾವ ಅಂತ ಕೇಳಿದಾಗ, ನಾನು ಹನುಮಂತ ಅಂತ ಹೇಳಿದ್ರಂತೆ. ಅಯ್ಯೋ ಅಣ್ಣ ಅಂತ ಶುರು, ಅಣ್ಣ ತಮ್ಮ ಶುರುವಾಗಿಬಿಟ್ರು ಇಬ್ಬರು ಕೂಡ. ಇಬ್ಬರು ಮಾತುಕತೆ ನಡೆಯೋದೇನು ಇದು ನನಗೆ ಗೊತ್ತೇ ಆಗಲಿಲ್ಲ, ಕ್ಷಮಿಸಿಬಿಡು ಅಂತ ಹೇಳೋದು, ಮಾತುಕತೆ ನಡೆಯೋದು. ಭೀಮಸೇನ ಮುಂದೆ ಹೋಗ್ತಿದ್ದೀಯಲ್ಲ, ಭಾರಿ ಸಂತೋಷ, ಹುಷಾರಾಗಿ ಹೋಗು, ರಾಕ್ಷಸರಿದ್ದಾರೆ ಅಂತ ಯುದೋಪದೇಶ ಮಾಡೋದು. ಭೀಮಸೇನ ಕೇಳ್ತಾರೆ, ಅಣ್ಣ ಏನಿದೆ ಆಶ್ಚರ್ಯ, ನಿನ್ನ ಬಗ್ಗೆ ಭಾರಿ ಕೇಳಿದ್ದೇನೆ ನಾನು, ತಾನೇ ನಿನ್ನ ಬಗ್ಗೆ ಭಾರಿ ಕೇಳಿದ್ದೇನೆ ನಾನು. ಲಂಕೆಗೆ ಹೋಗಿದಂತೆ ಸಮುದ್ರ ಹರಿದೆಯಂತೆ, ದೊಡ್ಡ ರೂಪ ತಗೊಂಡಿಯಂತೆ, ಅದು ನೋಡಬೇಕಲ್ಲ ತೋರಿಸ್ತೀಯ ಅಂತ ಕೇಳಿದರೆ, ತಕ್ಕ ದೊಡ್ಡ ರೂಪ ತೋರಿಸ್ಬಿಟ್ರಂತ. ತೋರಿಸಿದ ತಕ್ಕ ಭೀಮಸೇನ ಹೆದರಿಕೆ ಆಯ್ತದೆ, ಅಣ್ಣ ಚಿಕ್ಕದು ಮಾಡು ಸಾಕು, ನೋಡೋಕ್ಕಾಗಲ್ಲ ಅಂದ್ಬಿಟ್ರೆ. ಇವೆಲ್ಲ ಕತೆ ಕೇಳಿದ್ರೆ ಎಷ್ಟಾಗುತ್ತೆ ನಮಗೆ, ಆಶ್ಚರ್ಯನೇ ಆಶ್ಚರ್ಯ. ಇಬ್ಬರಲ್ಲಿ ರೂಪದಲ್ಲಿ ಭೇದ ಸ್ಪಷ್ಟ ಕಾಣ್ತಾ ಇದೆಯಲ್ಲ ಅಂತ ಕೇಳಿದರೆ ಹೇಳ್ತಾರೆ, ಇದಿಷ್ಟು ಕೇವಲ ನಾಟಕ. ಗಚ್ಚನ್ ಸೌಗಂಧಿಕಾರ್ಥಂ ಪಥಿಸ ಹನುಮತಃ ಉಚ್ಚಮಚ್ಚಸ್ಯ ಭೀಮಃ ಪ್ರೋದ್ಧರ್ತುಂ ನಾಚಕತ್ಸ ತ್ವಮುಮುರು ವಪುಷಾ ಭಿಷಯಾಮಾಸ ಚೇತಿ ಪೂರ್ಣಜ್ಞಾನೋಜ ಸ್ವಸ್ತೆ ಗುರುತಮ ವಪುಷೋ ಶ್ರೀಪದಾನಂದತೀರ್ಥ ಕ್ರೀಡಾಪಾತ್ರಂ ತದೇತತ್ ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ. ವಾಯುಸ್ತುತಿಯಲ್ಲಿ ಇದು ಘಟ್ಟವನ್ನು ನಿರ್ಣಯದ ಆಧಾರದಲ್ಲಿ ಮುಂದಿಡ್ತಾ ಇದ್ದಾರೆ. ನಡೆದಿದ್ದಿಷ್ಟೇ, ದೊಡ್ಡ ತತ್ವವೊಂದು ತೋರಿಸಬೇಕು, ಅಸುರ ಮೋಹನವೊಂದು ಮಾಡಬೇಕು. ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ, ಏನದು ಸುಧಿಯಾಂ ಪ್ರಮದದ ಯಾತಕ್ಕೆ? ಪರಮಾತ್ಮನ ನಿಯಮವೊಂದು, ಸರ್ವೇ ಗುಣಾ ಆವೃತಾ ಮಾನುಷತ್ವೇ. ಒಬ್ಬ ದೇವತೆ ಭೂಲೋಕದಲ್ಲಿ ಅವತಾರ ಮಾಡಿದಾಗ ಆತನ ಮೂಲ ಅವತಾರ ಶಕ್ತಿ ಎಲ್ಲ ಕಡಿಮೆ ಆಗಿಬಿಡುತ್ತೆ, ಎಲ್ಲ ಡೌನ್ ಆಗಿಬಿಡುತ್ತೆ. ಅದೇ ಸುಲಭ, ನಾವು ಬೇರೆ ಊರಿಗೆ ಹೋದಾಗ ಏನಿರುತ್ತೆ, ಒಂದು ಕಿಟ್ಟಿಟ್ಕೊಂಡು ಓಡಾಡ್ತಿರ್ತಾನೆ ಅಷ್ಟೇ. ಬೇಕಾಷ್ಟು ಮನೆ ಇರಬಹುದು, ಇಷ್ಟೇ ಬ್ಯಾಗ್ ಇರೋದು, ಬೇರೆ ಇರೋದಿಲ್ಲ. ದುಡ್ಡೆಲ್ಲ ಬ್ಯಾಂಕ್ನಲ್ಲಿರುತ್ತೆ, ಎಲ್ಲ ಒಯ್ದಿರೋದಿಲ್ಲ, ಇಷ್ಟೇ. ಅಂದರೆ ಎಷ್ಟು ಕಡಿಮೆ ಆಗಿರುತ್ತೆ ಮತ್ತೆ ಶಕ್ತಿ? ಈಗ ಯಾರು ಬಂದು ನಮ್ಮನೆ ಬಂದು ತೋರಿಸ್ತೀನಿ ಅಂತಿರ್ತಾರಲ್ಲ, ಆತೇವೆ ಪಟ್ಟೇರಿ, ಕಡಿಮೆ ಆಗಿಬಿಡುತ್ತೆ. ಹೋಮ್ ಪಿಚ್ಚಲ್ಲೇ ಇರೋ ಶಕ್ತಿ ಫಾರಿನ್ ಪಿಚ್ಚಲ್ಲಿ ಇರೋದಿಲ್ಲ, ಅದಕ್ಕೆ ಭೂಲೋಕದಲ್ಲಿ ಶಕ್ತಿ ಇರೋದಿಲ್ಲ ಅವರು. ಆದ್ದರಿಂದ ಏನು ಮಾಡ್ತಾರೆ, ಭಗವಂತರ ನಿಯಮ ಅದು. ಅದು ಕೂಡ ಯುಗಾನುಸಾರ ಮೂಲ ರೂಪಾನುಸಾರ, ಕೃತಯುಗದಲ್ಲಿ ಎಷ್ಟು ಶಕ್ತಿ ಕಡಿಮೆ ಆಗುತ್ತೋ ತ್ರೇತ ಇನ್ನೂ ಜಾಸ್ತಿ ಕಡಿಮೆ ಆಗುತ್ತೆ, ದ್ವಾಪರ ಇನ್ನೂ ಕಡಿಮೆ ಆಗುತ್ತೆ ಅಂತ ಕರೆದು ಮತ್ತು ಕಡಿಮೆ ಆಗುತ್ತೆ. ನಾವೇ ನೋಡಿದ್ದೇವಲ್ಲ, 30-40 ವರ್ಷಗಳ ಹಿಂದೆ ಸರಸರ ನಡ್ಕೊಂಡು ಹೋಗ್ತಿದ್ರು, 70-80 ವರ್ಷ ಸರಸರ ನಡ್ಕೊಂಡು ಹೋಗ್ತಿದ್ರು. ಈಗ 20 ಓಡಾಡಲು ಬರೋದಿಲ್ಲ ಅವರು, ವೆಹಿಕಲ್ ಇಲ್ಲವರು ಅವ್ರಿಗೆ ಮುಂದಕ್ಕೆ ಹೋಗೋದಿಲ್ಲ ಗಾಡಿಯವರು. ಹಿಂದಕ್ಕೆಲ್ಲ ಹಳ್ಳಿಗಳಲ್ಲಂತೂ ಎಷ್ಟು ಜನ ಓಡಾಡ 15-20 ಕಿಲೋಮೀಟರ್ ಓಡಾಡೋರು, ವೃದ್ಧರು. ಇವತ್ತು ಓಡಾಡೋಕ್ಕೆ ಬರೋದು, ಅಷ್ಟು ಬೇಗ ಕಡಿಮೆ ಆಗ್ತಾ ಇದೆ. ಹಿಂದಿನ ಕಾಲದ ಮುದುಕಿಯರು, 80-90 ವರ್ಷದ ಮುದುಕಿಯರು 10-20 ಜನಕ್ಕೆ ಅಡುಗೆ ಮಾಡಿ ಹಾಕ್ತಿದ್ರು. ಒಬ್ಬ ಮುದುಕಿ ನೋಡಿದ್ದೆ, 100 ಜನಕ್ಕೆ ಹೋಳಿಗೆ ಹಾಕಿ ಪ್ಯಾರಾಲಿಸಿಸ್ ನೆನಪಿರಬೇಕು, ಪ್ಯಾರಾಲಿಸಿಸ್ಸು ಒಂದು ಕೈಲಿ ಅಷ್ಟು ಜನಕ್ಕೆ ಹೋಳಿಗೆ. ಇವತ್ತು ತಿನ್ನಕ್ಕೆ ಬರೋದಲ್ಲ, ಮಾಡೋದಲ್ಲ. 20 ವರ್ಷಗಳು ಜಾಸ್ತಿ ತಿಂದರೆ ಬದಿತೆ ಆಸ್ಪತ್ರೆ ಸೇರಬೇಕಾಗ್ತದೆ. ಎಷ್ಟು ಬೇಗ ಕಡಿಮೆ ಆಗ್ತಿದೆ ಅರ್ಥ ಮಾಡಿಕೊಂಡ್ರೆ, ಶಕ್ತಿ ಎಂಬುದು ಬಲುಬೇಗ ಕಾಲಕ್ಕೆ ತಕ್ಕಂತೆ ಕಡಿಮೆ ಆಗ್ತಾ ಇದೆ. ಹಿಂದಿನವರ ಶಕ್ತಿ ನೋಡಿದ್ರೆ ಇವತ್ತು ಅರ್ಥನೇ ಆಗೋದಿಲ್ಲ, ನಂಬಲಿಕ್ಕೆ ಬರೋದಿಲ್ಲ. ಹಾಗಿದೆ ಈ ಕೂಲಿಯವರು ಇಡೀ ಅಕ್ಕಿ ಬೂಟ ಅನಾಮತ್ತೆ ಎತ್ತಿ ಬಿಸಾಕ್ತಿದ್ರು. ಇವತ್ತು 4-5 ಜನ ಎತ್ತಿ ಬಿಸಾಕ್ಬಿಡ್ತಾರೆ, ಕೆಳಗೆ ಬಿಸಾಕ್ಬಿಡ್ತಾರೆ, ಬೇಲಕ್ಕಲ್ಲ ಎತ್ತಲಕ್ಕೋಗಿ ಜಾರಿ ಬಿದ್ದು ಬಿಡುತ್ತೆ. ಶಕ್ತಿನೇ ಇರೋದಿಲ್ಲ ಅಂತ ಕಾಲ ಇದೆ. ಅಂದರೆ ಯುಗ ಮತ್ತು ಕಾಲ ಅವತಾರ ಶಕ್ತಿ ಎಲ್ಲ ನೋಡಬೇಕಂತೆ, ಆ ರೀತಿ ಭಗವಂತನ ಸಂಕಲ್ಪ. ಆದ್ದರಿಂದಲೇ ಹನುಮದ ಅವತಾರ ತ್ರೇತಾಯುಗದ ಅವತಾರ, ಭೀಮಾವತಾರ ದ್ವಾಪರಯುಗದ ಅವತಾರ. ಶಕ್ತಿ ಕಡಿಮೆ ಆಗಿದೆ ಅಂತ ತೋರಿಸ್ಬೇಕಷ್ಟೇ, ಶಕ್ತಿ ಕಡಿಮೆ ಆಗಿಲ್ಲ ಅವರಿಗೆ, ಶಕ್ತಿ ಕಡಿಮೆ ಆದಂತೆ ತೋರಿಸ್ಬೇಕು. ಇದು ಭಗವಂತನ ಸಂಕಲ್ಪ. ಅದನ್ನೇ ಪ್ರಬದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ ಅಂತ ಕರೆದಿತ್ತು. ಇದು ಒಂದು ಕಾರಣ. ಇನ್ನೊಂದು ಕಾರಣ, ಅಸುರಮೋಹನ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಇಟ್ಟುಕೊಂಡು ನಾಟಕವನ್ನು ಮಾಡ್ತಾರೆ. ನಿಜವಾಗಲೂ ಕೂಡ ವಾಯುದೇವರಿಗೆ ಮೂಲ ರೂಪದ ಶಕ್ತಿ, ಅವತಾರ ರೂಪದ ಶಕ್ತಿಯ ಬಗ್ಗೆ ವಾಯುಸ್ತುತಿ ಹಿಡುತ್ತದೆ. ತ್ರಿಷ್ವಪ್ಪೇವ ಅವತಾರೇಷು ಹರಿಭಿರಪಹರಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣಾಪೂರ್ಣ ರೂಪ ಪ್ರಗಲ್ಭ. ತ್ರಿಷ್ವಪಿಯೇವ ಅವತಾರೇಷು ಸರ್ವಶಕ್ತಿ ಅಂದಮೇಲೆ ಶಕ್ತಿ ಹ್ರಾಸಾದಿಗಳಾಗೋದಿಲ್ಲ. ಉಳಿದವ್ರಿಗೆ ಅಪ್ಲೈ ಆಗುತ್ತಿದ್ದು, ದೃಢದೇವರಿಗೆ ಅವತಾರಣೆ ಇಲ್ಲ, ಶೇಷಾದಿ ದೇವತೆಗೆ ಎಫೆಕ್ಟ್ ಆಗುತ್ತೆ. ಆದರೆ ಲಕ್ಷ್ಮೀನಾರಾಯಣರಿಗೆ ಮಾತ್ರ ನೋ ಚೇಂಜ್ ಅಟ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಪೂರ್ಣ ಪರಿಪೂರ್ಣ ಸ್ವಗತ ಭೇದ ವಿವರ್ಜಿತ. ಮಹಾಲಕ್ಷ್ಮೀನು ಹಾಗೇನೆ, ಒಂದು ವ್ಯತ್ಯಾಸ, ಪರಮಾತ್ಮ ಸ್ವತಂತ್ರ, ಇವರು ಪರಮಾತ್ಮ ಐಕಾಧೀನರು, ಇಷ್ಟು ವ್ಯತ್ಯಾಸ ಇದೆ. ಉಳಿದಂತೆ ಎಲ್ಲ ರೂಪಗಳು ಪೂರ್ಣನೇ. ಅನಂತರ ವಾಯುದೇವರು, ಬ್ರಹ್ಮದೇವರ ಪ್ರಶ್ನೆ ಇಲ್ಲ, ಅವರ ಅವತಾರನೇ ಇಲ್ಲ, ಅವ್ರ ಶಕ್ತಿ ಮಾತ್ರ ಅಷ್ಟೇನೆ. ಅವತಾರ ಮಾಡಿದ ವಾಯುದೇವರಿಗೆ ಎಷ್ಟೇ ತ್ರೀಣುದಿತಾನಿ ವೇದವಚನೆ ರೂಪಾಣಿ ದಿವ್ಯಾಲ್ಯನಂ ಬಟ್ ತದ್ದರ್ಶತ ಇತ್ಥಮೇವ ನಿಹಿತಂ. ಆಚಾರ್ಯರ ಮಾತು ಇತ್ಥಮೇವ ನಿಹಿತಂ. ಸುಧಾರ್ಲಿ ಟೀಕಾರರು ಬರೀತಾರೆ, ಇತ್ಥಮೇವ ಅಂದ್ರೇನು, ಮೂಲ ರೂಪವದೇವ ಅಂತ ಹೇಳ್ತಾರೆ. ಮೂಲ ರೂಪದಂತೆಯೇ ಶಕ್ತಿಯವರಿಗುಂಟು, ಇದು ಭಾರಿ ವಿಶೇಷ. ಆದರೆ ಶಕ್ತಿ ತೋರಿಸೋ ಪ್ರಸಂಗ ಬರೋದಿಲ್ಲ ಅಷ್ಟೇ ಅವರಿಗೆ, ಅದನ್ನು ಲೋಕದೃಷ್ಟಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇನ್ನೂ ಬೇಕು ಅಂತ ಹೇಳಿದರೆ ಇಚ್ಛಾ ವ್ಯಕ್ತಿ ಪ್ರಾಯಶೋ ಭಾರತಸ್ಯ ವಿಶೇಷಾಂಶ ಉಂಟು, ಅದಕ್ಕೆಲ್ಲ ಈಗ ವಿಶೇಷ ಚರ್ಚೆ ಬೇಡ. ಇಷ್ಟು ನಡೆದಿತ್ತು. ಆ ಮಧ್ಯೆ ಅದನ್ನೆಲ್ಲ ತೋರಿಸೋಕೆ ಇಷ್ಟು ಮಾಡಿದ್ದಾರೆ. ಕೊನೆಗೆ ಹೇಳಿದ್ರಂತೆ, ಅಲ್ಲೇ ಕೇಳ್ತಾರೆ, ಅಣ್ಣ ಇಷ್ಟು ಶಕ್ತಿ ನಿನಗಿದೆಯಲ್ಲ, ನೀನೇ ಯಾತಕ್ಕೆ ರಾವಣನ ಕೊಂದು ಬರಲಿಲ್ಲ ಅಂತ ಕೇಳಿದ್ರಂತೆ. ಆಗ ಅವ್ರು ಹೇಳ್ತಾರೆ, ನಾನು ಯಾತಕ್ಕೆ ಕೊಲ್ಲಿಲ್ಲ ಅಂದರೆ ರಾಮದೇವರ ಮೀಸಲಿಟ್ಟೆ ಅಂತ ಹೇಳ್ತಾರೆ. ಅದನ್ನೇ ನಿನಗಾರ ಆಚಾರ್ಯ ಬರೀತಾರೆ, ನಿಧಾರ್ಯಯೇವ ರಾವಣ ಸರಾಘವಾಯ ನಾಣ್ಯತ. ಅವರದೇ ಮಾತು ಅವರದೇ ಬರೆದಿದ್ದು ಇಲ್ಲಿ, ಇವ್ರದ್ದೇ ಮಾತೇ ಅವರು ಹನುಮಂತನಾಗಿ ಅದೇ ಮಾತಾಡಿದ್ದಾರೆ. ಕೈಲಾಗಿಲ್ಲ ಅಂತ ಬಿಡಲಿಲ್ಲ, ರಾಮದೇವರ ಕೀರ್ತಿಗೆ ಕಳಂಕ ಬರಬಾರದು ಅಂತ ನಾನು ಬಿಟ್ಟನೆ ಹೊರತು ಶಕ್ತಿ ನನಗೆ ಉಂಟು ತೊಕ್ಕೊಂಡು ಬಿಡ್ತಾರೆ. ಅವರು ಏನು ವರ ಬೇಕು ಕೇಳಿಕೋ ಭೀಮಸೇನ ಅಂತೇಳಿ, ಏನು ವರ ಬೇಕು, ಅಣ್ಣ ತಮ್ಮನ ವರ ಕೊಡ್ತಿದ್ದಾನೆ ಏನು ವರ ಅಂತ ಕೇಳಿದರೆ, ಮುಂದೆ ಯುದ್ಧ ನಡೆಯುತ್ತಲ್ಲ, ನನ್ನ ತಮ್ಮ ಅರ್ಜುನ ರಥದ ಮೇಲೆ ಕೊಡಬೇಕು ಬಂತು, ಅಲ್ಲಿ ಕಪಿ ಚಿತ್ರ ಇದೆ, ಧ್ವಜ ಇದೆ, ನೀನೇ ಬಂದು ಕೊಡಬೇಕು. ಅಷ್ಟೇ ಅಲ್ಲ, ನೀನು ಕೂತು ಜಯ ಅರ್ಜುನ್ ಯಾವಾಗಲೂ ಜಯ ಕೊಡಬೇಕು, ತಕ್ಕ ತಥಾಸ್ತು ಅಂತ ಹೇಳಿದ್ರಂತೆ. ಮುಂದೆ ಹನುಮಂತೇವರೇ ಕೂತು ಅವರು ಗರ್ಜನೆ ಮಾಡಿ ಸತ್ ಸತ್ ಬಿಡ್ತಿದ್ರು ದುರ್ಯೋಧನ ಕಡೆಯವರೆಲ್ಲ, ಆ ಧ್ವನಿಗೆ ಸತ್ತು ಹೋಗ್ತಿತ್ತು, ಅರ್ಜುನ ಶಕ್ತಿ ಜಾಸ್ತಿ ಆಗ್ತಿತ್ತಂತೆ. ಇದು ವ್ಯವಸ್ಥೆ ಮಾಡಿ, ಭೀಮಸೇನ ವರ ಕೇಳಿದ, ಏನು ವರ ಕೇಳಿದ್ದು ಅರ್ಜುನನಿಗೆ ತನಗೇನು ಕೇಳೇ ಇಲ್ಲ. ಸೊ ವರ ತನಗೆ ಕೇಳಿಕೊಂಡಿದ್ದಿದ್ರೆ ಬೇರೆ ಆಗ್ತಿತ್ತು, ಅರ್ಜುನನಿಗೆ ಕೇಳಿದ್ದೆ ಹೊರತು ಬೇರೆ, ತಾನೇ ಅರ್ಜುನಿಗೆ ವರ ಕೊಟ್ಟಾಗಾಯ್ತೆ ಹೊರತು ತಾನು ತಗೊಳ್ಳಿಲ್ಲ. ಶಕ್ತಿ ತನಗೆ ಕಡಿಮೆ ಇದ್ದರೆ ತಾನೇ ಕೇಳಬಹುದಾಗಿತ್ತು, ಎಲ್ಲೇ ಉತ್ತರ ಇದೆ. ತಾನು ಕೇಳಿಲ್ಲ ಅಂದಮೇಲೆ ತನಗೆ ಶಕ್ತಿ ಕಡಿಮೆ ಆಗಿಲ್ಲ ಅಂಬುದು ಸ್ಪಷ್ಟ. ಅನಂತರ ಹನುಮಂತೇವರು ಅಲ್ಲಿಂದ ಹೊರಟ್ರಂತೆ. ಹೊಂಡನ್ ಮುದುಕುತ್ತ ಕೂತಿದ್ದಾರಲ್ಲ ತಣ್ಣಂತ, ಯಾರು ಬಾಲ ಹೇಳ್ಕೊಳಕ್ಕಾಗಲ್ಲ ಅಂತ ಹೇಳಿರ್ತಾರೆ, ಅಲ್ಲಿ ಧಾರೆ ಹೋಗ್ಬಿಡ್ತಾರೆ ಆ ಕಡೆ. ಇದರಿಂದ ಇನ್ನೊಂದು ಅಂಶ, ವಾಯುದೇವರಿಗೆ ಉಪ್ಪು ಪದರಾದ ಪ್ರಶ್ನೆಗಳಿಲ್ಲ. ಅಜರ ಜರಯಿತಃ ಜನ್ಮ ಮೃತ್ಯಾಮಯ, ಮೃತ್ಯುವನ್ನು ಅವರು ವೃದ್ಧಾಪ್ಯದ ನಾಟಕ ಮಾಡಿದರೆ ಹೊರತು ವೃದ್ಧಾಪ್ಯ ಇರಲಿಲ್ಲ. ಭೀಮಸೇನದೇವರು ಹೋಗಿ ಅವ್ರನ್ನೆಲ್ಲ ಸೋಲಿಸ್ತಾರೆ. ಆಚಾರ ಸೂಕ್ಷ್ಮ ವಿಚಾರ ಬರೀತಾರೆ. ಅಲ್ಲಿ ಹೋಗಬೇಕಾದ್ರೆ ಒಂದು ಶ್ಲೋಕ ಬರುತ್ತೆ, ವಾತೇರ ಕುಂತ್ಯಾಂ ಬಲವಾನ್ ಸಜಾತಃ ಶೂರಸ್ತಪಸ್ವಿ ದುಷತಾಂ ನಿಹಂತ ಸತ್ಯೇ ಚ ಧರ್ಮೇ ಚ ರಥಸ್ಸದೈವ ಪರಾಕ್ರಮೇ ಶತ್ರುಭಿರ್ ಅಪ್ರಧೃಷ್ಯ. ಇದು ಅಲ್ಲಿ ಶ್ಲೋಕ. ನಾವು ಸುಮ್ಮನೆ ಕೇಳಿಬಿಟ್ರೆ ಅವನ ಅನುವಾಯ ಸ್ಥಿತಿಯಲ್ಲಿ ಬರುತ್ತೆ ಅಂತ ಹೇಳಿಬಿಡ್ತೇವೆ, ಲಘುವಾಯ ಸ್ತುತಿ ಅಂತ ಹೇಳ್ತೇವೆ. ಆ ಸ್ತೋತ್ರ ಇಲ್ಲಿ ಸೇರಿಸಿದ್ದಾರಷ್ಟೇನೆ, ಮೂಲ ವಾಯ ಇವತ್ತಿಗೂ ಸಿಗುತ್ತೆ, ವನಪರ್ವದಲ್ಲಿ ಎಲ್ಲ ಪ್ರತಿಗಳಲ್ಲೂ ಸಿಗುತ್ತೆ. ವಾತೇರ ಕುಂತ್ಯಾಂ ಬಲವಾನ್ ಸ ಜಾತಃ ಶೂರಃ ತಪಸ್ವಿ ದುಷತಾಂ ನಿಹಂತ ಸತ್ಯೇ ಚ ಧರ್ಮೇ ಚ ರಥಃ ಸದೈವ. ಇದು ವಾಯುದೇವರ ವೈಶಿಷ್ಟ್ಯ. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರ, ಸತ್ಯೇ ಚ ಧರ್ಮೇ ಚ ರಥ ಸದೈವ ಪರಾಕ್ರಮೇ ಶತ್ರುಭಿ ಅಪ್ರಧೃಷ್ಯ. ಯಾರು ಅವರು ಅಲುಗಾಡಿಸಕ್ಕಾಗೋದಿಲ್ಲ ಅಂತ ಶಕ್ತಿ ವಾಯುದೇವರದ್ದು ಅಟ್ಟೆಲ್ಲ ತೋರಿಸಿದ್ರಂತೆ. ಅಲ್ಲಿ ವಾಕ್ಯಾರ್ಥ ಬೇರೆ ನಡೀತಂತೆ, ವಾಕ್ಯಾರ್ಥದಲ್ಲಿ ಅವರೆಲ್ಲ ಸೋತು ಬಿಟ್ರಂತೆ. ಆ ಭಾಗ ಇವತ್ತು ಪ್ರಿಂಟೆಡ್ನಲ್ಲಿ ಸಿಗೋದಿಲ್ಲ, ವಾಕ್ಯಾರ್ಥ ಏನು ಮಾಡಿದ್ರು ಸಿಗೋದಿಲ್ಲ. ಆಚಾರ್ಯ ಹೇಳ್ತಾರೆ, ಸಿದ್ಧೋಹ ಮೀಶೋಹಮಿತಿ ಬ್ರುವಾಣ. ಅವು ಸಿದ್ಧರು, ಈಶರು, ಈಶ್ವರೋಹಂ ಅಹಂ ಭೋಗಿ ಅನ್ನೋರು, ಅವನ್ನೆಲ್ಲ ಸೋಲಿಸಿಬಿಡ್ತಾರೆ ವಾದದೊಳಗೆ. ಆ ದೃಢಿತ್ವ ಮೊದಕ್ಕೆ ಮಹಾಭಾರತ ಎವಿಡೆನ್ಸ್ ಇದೆ. ಏನು ಎವಿಡೆನ್ಸ್ ಅಂದರೆ, ತೇತಸ್ಯ ವೀರ್ಯಂಚ ಬಲಂಚ ಜ್ಞಾತ್ವಾ ವಿದ್ಯಾಬಲಂ ಬಾಹುಬಲಂ ತಥೈವ. ಇದು ಮಹಾಭಾರತದ ವಾಕ್ಯ. ವಿದ್ಯಾಬಲ ಗೊತ್ತಾಯಿತು ಅಂದರೆ ವಾಕ್ಯ ನಡೆದಿರಬೇಕಲ್ಲ. ವಿದ್ಯಾಬಲ ತೋರು ಕಂಡ್ರು, ಎಲ್ಲ ಸೋತರು, ಒಂದು ಹಾಕಿದರು ಇವರು, ಮುಂದೆ ಹೊರಟರು. ಅಷ್ಟೊತ್ತಿಗೆ ನೋಡ್ತಾನೆ ಧರ್ಮರಾಜ, ಏನೋ ಶಕುನಗಳು ಕಾಣಿಸ್ತಾ ಇವೆ. ಅಥೋ ಕಲಹ ಶಂಸೀನಿ ಶಕುನಾನಿ ಯುಧಿಷ್ಠಿರ. ಇಂಡಿಕೇಷನ್ ಏನು ಅಂದರೆ, ಎಲ್ಲೋ ಗಲಾಟೆ ಆಗ್ತಿದೆ ಅಂತ ಅರ್ಥ. ಎಲ್ಲೋ ನಮ್ಮ ಕಡೆ ಗಲಾಟೆ ಆಗ್ತಿದೆ. ತಕ್ಷಣ ಕೇಳಿದ, ಗಲಾಟೆ ಅಂದರೆ ಭೀಮಸೇನ ದೇವರೇ ಮಾಡಿರಬೇಕು ಅಂತ ಅರ್ಥ ಮಾಡಿಕೊಂಡು ದ್ರೌಪದಿನ ಕೇಳ್ತಾರೆ. ದ್ರೌಪದಿ ಎಲ್ಲಿ, ಕೀಮ ಭೀಮ ಎಲ್ಲಿ ಅಂತ ಕೇಳಿದ್ರಂತೆ. ತಮಾಷೆ ನೋಡಿ, ದ್ರೌಪದಿನ ಕೇಳ್ತಾರೆ ಭೀಮ ಎಲ್ಲಿ ಅಂತೇಳಿ. ದ್ರೌಪದಿ ಯಾರು, ಭಾರತಿ. ಇವರು ಭಾರತೀ ಪತಿ ಅಂದರೆ ಹೆಂಡ್ತಿನ ಮನೆಯವರು ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದ್ರಾಗೂ ಅಷ್ಟೇ ಸಲೀಸಾಗಿ ಕೇಳ್ತಾರೆ. ಕಷ್ಟ ಹೇಳ್ತಾರೆ, ಹೊರಟಿದ್ದಾರೆ ಸ್ವಾಗತಿಗೆ ಅವ್ರು ತಲ್ಲಕ್ಕೆ ಹೋಗಿದ್ದಾರೆ ಅಂತ ಹೇಳಿದ ತಕ್ಷಣ, ಅಯ್ಯೋ ಭಾರಿ ಗಲಾಟೆ ಆಗಿರ್ಬೋದು ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗ್ಬೇಕಲ್ಲ, ಹೇಗೆ ಹೋಗ್ಬೇಕೀಗ. ಭೀಮಸೇನ ದೇವರು ಹತ್ತಿ ಹೋದರು, ಹತ್ತಿ ಹೋದರು. ಇವರು ಘಟೋತ್ಕಿನ ಕರೆದ್ರಂತೆ ಎಲ್ಲ ಹೊರಟ್ಬಿಡ್ತಾರೆ. ಇವರು ಆಸಕ್ತಿ ನೋಡಬೇಕಾಗ, ಇವ್ರು ಹತ್ತಿ ಹೋದರು ಅಂತ ಹೇಳೋದಿಲ್ಲ. ಇವರೆಲ್ಲ ಘಟೋತ್ಕಿಂತ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಯುದ್ಧ ಜೋರ ನಡೆದು ನಿಂತ್ಕೊಂಡಿದ್ದಾರೆ ಅವರು. ನೋಡಿದ್ರಂತೆ, ಅಲ್ಲಿ ಹೋದ್ರಂತೆ, ಅಷ್ಟೊತ್ತು ಪ್ರಸಂಗ ನಡೆದು ಹೋಗಿಬಿಟ್ಟಿತ್ತು. ಅವನ್ನೆಲ್ಲ ನೋಡಿ ಕುಬೇರನ ಸುದ್ದಿ ಹೋಗಿತ್ತು. ನಾಲ್ಕರು ಉಳ್ಕೊಂಡಿದ್ರಲ್ಲ, ಕುಬೇರ ಹೀಗಾಯಿತು, ಯಾರೋ ಭೀಮಸೇನೆ ಅಂತ ಬಂದಿದ್ದಾನೆ, ಇವೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾನೆ, ನಾವು ಏನು ಮಾಡಿದ್ರು ಪ್ರಯತ್ನ ಮಾಡಿದ್ರು ಆಗಲೇ ಇಲ್ಲ, ಎಲ್ಲರೂ ಕೊಂದಾಕ್ಬಿಟ್ಟ ಅಂತ ಕೇಳಿದರೆ, ಇವರು ಭೀಮಸೇನನ ಹೂತರ್ಲಕ್ಕೆ ಬಂದಿದ್ದನ್ನ ತೊಗೊಂಡೋಗ್ಲಿ ಬಿಡಿ, ಬಹಳ ವೀರ ಅಂದ್ಬಿಟ್ನಂತ. ಇವ್ರು ಸತ್ತಿದ್ದಷ್ಟೇ ಪಾಪಿಗಳು ಇರಲ್ಲ, ಮೊದಲೇ ರಿಪೋರ್ಟ್ ಮಾಡಿದ್ರೆ ಸುಖ ಇರ್ಬೋದಾಗಿ. ಅದು ಏನೋ ಮಾಡ್ಕೊಂಡ್ಬಿಟ್ಟು, ಕುಬೇರನಿಗೆ ಗೊತ್ತಿತ್ತು ಭೀಮನ ಮಹಿಮೆ, ಒಳ್ಳೇದಾಯ್ತು ಬಿಡಿ, ತೊಗೊಂಡು ಬೇಕಾಶ್ ತೊಗೊಂಡೋಗ್ರು ಅಂತ ಹೇಳಿಬಿಡು ಅಂತ ಹೇಳಿದ್ರಂತೆ. ಲಕ್ಷರ ಸುತ್ತೋಗಿದ್ರು ಅಲ್ಲಿ ಇಷ್ಟೊತ್ತಿಗೆ. ಆಮೇಲೆ ಅಲ್ಲಿಗೆ ಬಂದು ನೋಡ್ತಾನೆ ಭೀಮಸೇನ, ಏನಪ್ಪ ಹೀಗೆ ಮಾಡಿಬಿಟ್ಟಿದ್ದೀಯಲ್ಲ, ಎಷ್ಟು ಗಲಾಟೆ, ಕುಬೇರನ ಜಾಗ ಅಂತ ಹೇಳ್ತೀವಿ, ಯಾಕೆ ಗಲಾಟೆ ಕಟ್ಟಿಕೋಬೇಕು ಅಂತ ಹೇಳಿದರು. ಅಟ್ಟ ಕುಬೇರನೇ ಬರ್ತಾನೆ ಅಲ್ಲಿಗೆ. ಬಂದು ಪಾಂಡವರೇ, ವಿಷಯ ಗೊತ್ತಾಯ್ತು ನನಗೆ, ತುಂಬ ಸಂತೋಷ ಆಗಿದೆ, ಸ್ವಾಗತ ಮಾಡ್ತಿದ್ದಾರೆ, ನಮ್ಮಲ್ಲೇ ನಿಮ್ಮ ವಾಸ ಮಾಡಿದ್ದೆ, ಚಾತುರ್ಮಾಸ ಕರೆದ ಇಲ್ಲೇ ವಾಸ ಮಾಡಿ ಅಂತ ಹೇಳಿಬಿಟ್ಟರು. ಅರ್ಥ ಆಯ್ತಾ, ಇವ್ರು ಕುಬೇರಲ್ಲೇ ವಾಸ ಮಾಡ್ತಾ ಇದ್ದಾರೆ. ಅವರು ಅಲ್ಲಿ ವಾಸ ಮಾಡ್ತಿದ್ದಾರೆ ಅರ್ಜುನ ಇಂದ್ರಲೋಕದೊಳಗೆ, ಇವರು ಕುಬೇರ ಲೋಕದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹೆಸರಿಗೆ ವನವಾಸ. ಅದಕ್ಕೇನೆ, ಯೋಗ್ಯರಿಗೆ ಎಂಥ ಕಷ್ಟ ಬಂದರೂ ಕೂಡ ಅವರು ಸ್ವರ್ಗದಲ್ಲಿದ್ದಾಗಿರ್ತಾರೆ ಹೊರತು ಒಳಗೆ ದುಃಖ ಆಗೋದಿಲ್ಲ. ಉಳಿದವರು ಎಷ್ಟು ಭೋಗ ಇದ್ದರೂ ದುಃಖ ಪಡ್ತಿರ್ತಾರೆ. ಯೋಗ್ಯರಿಗೆ ಎಷ್ಟು ದುಃಖ ಇದ್ದರೂ ಒಳ ಸುಖ ಇರುತ್ತೆ, ಅಯೋಗ್ಯರಿಗೆ ಎಷ್ಟು ಸುಖ ಇದ್ದರೂ ಒಳ ದುಃಖ ಇರುತ್ತೆ. ದೃಷ್ಟಾಂತ ಏಕಾದಶಿ ಉಪವಾಸ, ಏಕಾದಶಿ ಉಪವಾಸ ಮಾಡಿರ್ತಾರಲ್ಲ, ನೋಡಿದವರಿಗೆ ದುಃಖ ಕಂಡ ಕಾಣುತ್ತೆ, ಆರಾಮಾಗಿರ್ತಾರೆ ಅವರು ನಿಶ್ಚಿಂತೆ. ಅವತ್ತಿಂದ ಎಷ್ಟೋ ಜನ ಹೆಂಗೆ ಮಾಡಿ ಗೊತ್ತಾಗಬೇಕು ಅಷ್ಟೇ. ಅದಕ್ಕೆ ಆರಾಮಾಗಿರ್ತಾರೆ. ಉಳಿದವರು ಬೆಳಗ್ಗೆ ತಿಂತಾನೆ ಇರ್ತಾರೆ, ನಾನ್ ಸ್ಟಾಪ್ ಕಾಫಿ, ನಾನ್ ಸ್ಟಾಪ್ ಉಪ್ಪಿಟ್ಟು, ದೋಸೆ ಇಲ್ಲ ಅಂತ ಮಾಡ್ಕೊಂಬಿಟ್ಟಿದಾರಲ್ಲ, ತಿಂತಾನೆ ಇರ್ತಾರೆ. ಹೀಗಿರ್ತಾರೆ ಸಾಯಂಕಾಲದಲ್ಲಿ. ಸುಮ್ಮನೆ ನೋಡಿದವ್ರು ಯಾಕೆ ಹೀಗಿದ್ದೀರಿ ಅಂದರೆ ಏಕಾದಶಿ ಅಂತ ಕೇಳ್ತಾರೆ. ನಾವೇನು ಮಾಡ್ತೇವೆ, ಉಪವಾಸ ತಿಳ್ಕೊಂಡ್ಬಿಟ್ಟಿರ್ತೇವೆ. ಏನಾಯಿತು ಅಂತ ಕೇಳಿದರೆ ಫಲಾರ ಅಂತಾನೆ. ಏನು ಫಲಾರ ಅಂದರೆ ಉಪ್ಪಿಟ್ಟನ್ನು ಬೆಟ್ಟ ಶುರು ಮಾಡಿರ್ತಾರೆ. ಇಲ್ಲಿ ಡಜನ್ ಗಟ್ಟಲೆ ಇಡ್ಲಿಗಳು, ದೋಸೆಗಳು ಇಷ್ಟು ತಿಂದು ಹೀಗಿರ್ತಾರೆ. ಆಸ್ಪತ್ರೆ ಸೇರ್ತೀವಿ, ವೈಕುಂಠಕ್ಕೆ ಹೋಗೋದಿಲ್ಲ, ಆಸ್ಪತ್ರೆಗೆ ಹೋಗೋದೇನು ಅಂತ ಹೇಳ್ಬೇಕು. ಈ ರೀತಿ ತಿಂತಾರೆ ಏಕಾದಶಿನ. ನಿರಾಹಾರವೇ ಏಕಾದಶಿ ಹೊರತು ಬೇರೆ ಏನು ಮಾಡಿದರೂ ಅಲ್ಲ. ಆದರೆ ತಮಾಷೆ ನೋಡಿದರೆ ತಿಂದು ಟೆನ್ಷನ್ ಅವನಿಗೆ ಆರಾಮಾಗಿರ್ತದೆ ಉಪವಾಸ ಮಾಡಿ. ಉಪವಾಸ ಮಾಡಿದರೆ ಗೊತ್ತಾಗುತ್ತೆ ಅವತ್ತಿನ ಸುಖ ಎಷ್ಟು ಬಿಟ್ಟಿಗೆ ಕಾರಣ ಆಗುತ್ತೆ ಗೊತ್ತಾ. ಇಷ್ಟು 16 ದಿವಸ ತಿಂದು ಎಂಜಾಯ್ ಮಾಡಿರ್ತೇವಲ್ಲ ಅವತ್ತು ಬಿಟ್ಟಿರ್ತೇವೆ. ತಿಂದ ಸುಖಕ್ಕಿಂತ ಬಿಟ್ಟ ಸುಖ ದೊಡ್ಡದು, ಭೋಗಕ್ಕಿಂತ ತ್ಯಾಗ ದೊಡ್ಡದು. ತ್ಯಾಗಾತ್ ಶಾಂತಿರಾನಂತಾರ. ಈ ಉಪವಾಸದ ಅದು ಬೇರೆ ದಿವಸ ಮಾಡಿದ ಸುಖ ಅನಿಸೋದಿಲ್ಲ, ಏಕಾದಶಿನೇ ಆಗಬೇಕು. ಅದಕ್ಕೆ ಜ್ಯೋತಿಷ್ಯದ ಕಾರಣ ಕೂಡ ಉಂಟು, ಅದೆಲ್ಲ ಬೇಡ. ಈಗ ಕೃಷ್ಣಾಷ್ಟಮಿನೇ ಆಗಬೇಕು, ಅವತ್ತಿನ ವಿಚಾರ ಬೇರೆ. ಅವತ್ತು ಹೊಸ ಶಕ್ತಿ ಕೊಡ್ತೇನೆ ಭಗವಂತ, ಅದು ಅರ್ಥ ಮಾಡ್ಕೊಂಡಿರಬೇಕು. ಆಗ ನಮಗೆ ಈ ಸುಖ ಬೇರೆ, ಮೇನ್ ಮನೆಯಲ್ಲಿ ಏನೂ ಇಲ್ಲ ಅಲ್ಲ, ಎಲ್ಲ ಇದೆ. ವಿಷ್ಣು ಪೀತ್ಯರ್ಥ ಉಪವಾಸ ಮಾಡ್ತಾನೆ ಅಷ್ಟೆ. ಅವ್ರು ಹಾಗಲ್ಲ, ಇಲ್ಲದೆ ಹೋದರೂ ಹುಡ್ಕೊಂಡು ತಿಂತಾರೆ ಪಾಪಿಗಳು, ಇಲ್ಲದೆ ಹೋದರೂ ಕೂಡ ಹುಡ್ಕೊಂಡು ತಿನ್ನೋದು, ಇದ್ರೂ ತಿಂದೇ ಇರೋದು. ಇದು ಮೇಕ್ಸ್ ಆಲ್ ದಿ ಡಿಫರೆನ್ಸ್ ಅಂತೀವಲ್ಲ. ಅಲ್ಲಿಂದ ಭೀಮಸೇನ ದೇವರನ್ನು ಸ್ವಾಗತ, ಎಲ್ಲರೂ ಹೋಗ್ತಾರೆ, ವಾಸ ಮಾಡ್ತಾ ಇರ್ತಾರೆ. ಸ್ವಲ್ಪ ದಿವಸ ಆಯಿತು, ಮತ್ತೊಂದು ಪ್ರಸಂಗ ಬಂತು, ಮತ್ತೆ ಹೂಗಳು ಬಂದುಬಿದ್ದು ಇಬ್ಬರ ಹತ್ರ. ಪಂಚಬಣ್ಣದ ಹೂವುಗಳು, ಅದರ ಒಂದೇ ಬಣ್ಣ ಇತ್ತು, 5 ಬಣ್ಣ ಇತ್ತು ಅಂತ ಅದರೊಳಗೆ. 5 ಬಣ್ಣದ ಹೂಗಳು ಬಿದ್ದುವಂತೆ ನೋಡಿದ್ರಂತೆ ಭೀಮಸೇನ. ಮತ್ತೆ ನನಗೆ ಬೇಕು ಅಂದ್ರೆ ಮತ್ತೆ ಹೊರಡ್ತಾರೆ. ತಕ್ಷಣ ಹೊರಟರು, ಅದು ಕುಬೇರನ ವರನೆ, ಅದು ಸರೋವರನೆ. ಇದಕ್ಕೂ ವ್ಯತ್ಯಾಸ ಇಷ್ಟೇ, ಇದು ಔಟ್ಸ್ಕರ್ಟ್ಸಲ್ಲಿತ್ತು, ಅದು ಒಳಗಿತ್ತು, ಅಷ್ಟೇ ವ್ಯತ್ಯಾಸ. ಹೋಗ್ತಾರೆ ಯಥಾ ಪ್ರಕಾರ. ಅಲ್ಲಿ ಪದ್ಮತ್ರಯಂ ನೆರಳದುದ್ಧತ ರಾಕ್ಷಸಾನ, ಪದ್ಮತ್ರಯ ಸಂಖ್ಯೆಯ ರಾಕ್ಷಸರಿದ್ರಂತೆ. ಲೀಡರ್ ಅದಕ್ಕೆ ಮಣಿಮಂತ, ಮೊದಲು ಮಣಿಮಂತ ಇದ್ದ, ಇಲ್ಲಿ ಮಣಿಮಂತ ಇರ್ತಾನೆ ಅವನು. ಮಣಿಮಂತ ಸಮಯದ ಯುದ್ಧ ಶುರುವಾಗುತ್ತೆ, ವಾಕ್ಯಾರ್ಥ ನಡೆಯುತ್ತೆ, ಸೋಲಿಸಿಬಿಡ್ತಾರೆ. ಆ ಯುದ್ಧ ಎಲ್ಲರಿಗೂ ಶಿವನವರ ಬೇರೆ, ಜೊತೆಗೆ ಅವ್ರ ಸಂಖ್ಯೆ ನೋಡಿದರೆ ಅಷ್ಟು, ಶಿವನವರ ಬೇರೆ ಇದೆ. ದೊಡ್ಡ ಯುದ್ಧ ನಡೆದು ಎಲ್ಲರನ್ನು ಕೂಡ ಭೀಮಸೇನ ದೇವರು ಕೊಂದಾಕ್ತಾರೆ, ಮಣಿಮಂತನನ್ನು ಕೊಂದಾಕ್ತಾರೆ. ಈ ಸುದ್ದಿ ಮುಟ್ಟಿತ್ತು ಯಥಾ ಪ್ರಕಾರ ಕುಬೇರನಿಗೆ. ಭಾರಿ ಸಿಟ್ಟು ಬಂತಂತ ಆತನು, ಈ ಸರಿ ಸಿಟ್ಟು ಬಂತಂತೆ, ಹಸರ ವ್ಯಸೆ ಬಂತ ಆತನಿಗೆ. ಮೊದಲು ಸುಮ್ಮನೆ ಇದ್ದ, ಜೋರಾಗಲಿ ಬಂದೇ ಬಿಡ್ತಾನೆ ಯುದ್ಧಕ್ಕೋಸ್ಕರ, ಇನ್ನು ಯುದ್ಧ ನಡೀಬೇಕು ಭೀಮನಿಗೂ ಕುಬೇರನಿಗೂ. ಆ ಕ್ಷಣಕ್ಕೆ ಯಥಾ ಪ್ರಕಾರ ಧರ್ಮರಾಜ ನೋಡ್ತಾನೆ, ಕ್ವ ಭೀಮ ಅಂತ ಕೇಳಿದ. ದ್ರೌಪದಿ ಹೇಳಿದರು, ಎಲ್ಲ ಕೂತ್ಕೊಂಡು ಅಲ್ಲಿ ಬಂದರು. ಮತ್ತೆ ಯುದ್ಧ ಆಗಬೇಕು ಶುರುವಾಗಿದ್ದ, ಧರ್ಮರಾಜ ನೋಡಿದ ಆತ. ಆಚಾರ್ಯ ಬರೀತಾರೆ, ಧರ್ಮರಾಜ ಎಷ್ಟು ಸಾತ್ವಿಕ ವ್ಯಕ್ತಿ ಅಂದರೆ, ಆತ ನೋಡ್ತಾನೆ ಕಸರ ವಯಸ್ಸೆ ಕಡಿಮೆ ಆಗಿಬಿಡ್ತದೆ, ಸ್ವಲ್ಪ ಡೌನ್ ಆಗಿಬಿಡ್ತಂತಾಗಲೇ. ಯಾರು ಗಲಾಟೆ ಮಾಡ್ತಾರೆ, ಸ್ವಾಗಳು ಬಂತಕ್ಷ ಸುಮ್ಮನೆ ಬಿಡ್ತಾರೆ, ಮಾ ಒದರಾಡ ನಿಲ್ಲಿಸಿಬಿಡ್ತಾರೆ. ಆಗಲೇ ಸ್ವಲ್ಪ ಕಡಿಮೆ ಒದರ ಟೆನ್ಷನ್ ಕಡಿಮೆ ಮಾಡ್ಕೋತಾರಲ್ಲ, ಹಾಗಾಯ್ತು. ನಮಗೂ ಭಾರಿ ಪ್ರಶ್ನೆ, ಈಗ ಭೀಮಸೇನ ದೇವರಿದ್ದಾರೆ, ಯುದ್ಧ ಮಾಡ್ತಿದ್ದಾರೆ, ಈತನ ನೋಡಿದ್ರೆ ಹಸರ ವೇಷ ಕಡಿಮೆ ಆಯಿತು. ನಿಜವಾಗ್ಲು ದೊಡ್ಡವರು ಯಾರು? ಭೀಮಸೇನ ದೇವರು. ಅವ್ರು ನೋಡಿದ್ರೆ ಹಸರ ವೇಷ ಕಡಿಮೆ ಆಗಬೇಕು, ಇವ್ರು ನೋಡಿದ್ರೆ ಹಸರ ವೇಷ ಕಡಿಮೆ ಆಗಬೇಕು? ಒಳ್ಳೆ ಪ್ರಶ್ನೆ ಇದು, ಒಂದು ತಾರತಮ್ಯನ ತಲೆ ಕೆಳಗಾದಾಗತ್ತೆ. ಈಗ ಅದಕ್ಕೆ ಹೇಳ್ತಾರೆ, ನಿಜವಾಗ್ಲೂ ಭಾರಿ ದೊಡ್ಡವರು ಭೀಮಸೇನ ದೇವರೇನೆ, ಆದರೆ ಭೀಮಸೇನ ದೇವರನ್ನು ನೋಡಿ ಹಸರಾವೇಶ ಕಾಡಿಕೊಳ್ಳುವಷ್ಟು ಯೋಗ್ಯತೆ ಕುಬೇರಂದಲ್ಲ. ಅದಕ್ಕೆ ಧರ್ಮರಾಜನ ನೋಡಿದ್ರೆ ಸರಿ ಹೋಯ್ತದೆ. ಇನ್ನೂ ನಿಮಗೆ ಕ್ಲಿಯರ್ ಆಗಿ ಹೇಳಬೇಕಾದ್ರೆ, ಸೂರ್ಯನ ಬೆಳಕು ಜಾಸ್ತಿನೋ ನಮ್ಮ ಮಡಿ ಒಳಗೆ ಜಾಸ್ತಿ ಬೆಳಕಿರುತ್ತೆ ನೋಡಿ. ಸೂರ್ಯನ ಬೆಳಕು ಭಾರಿ ಜಾಸ್ತಿ, ಓದಕ್ಕೆ ಹೋಗಿ ಓದಕ್ಕೆ ಬರೋದಿಲ್ಲ, ಲೈಟ್ ಭಾರಿ ಜಾಸ್ತಿ ಆಗಿಬಿಡುತ್ತೆ, ಓದಕ್ಕಾಗೋದಿಲ್ಲ. ಸ್ವಲ್ಪ ಅಡ್ಡಕ್ಕೆ ಇಟ್ಕೊಂಡು ಓದ್ತಾನೆ. ಅಂದರೆ ತುಂಬ ಬೆಳಕನ್ನು ನೋಡೋ ಶಕ್ತಿ ಇರಬೇಕಾದ್ರೆ ಭಾರತೀ ದೇವಿ ಮೊದಲಾದವರಾಗಬೇಕೇ ಹೊರತು ಧರ್ಮರಾಜನಿಗಾಗೋದಿಲ್ಲ. ಇನ್ನೂ ಬಿಟ್ಬಿಡಿ, ಅರ್ಥ ಆಗದೆ ಹೋದರೆ ಒಂದೇ ಕ್ಲಾಸ್ ಹುಡುಗರು ಇರ್ತಾರೆ. ಅಸ್ಮಾತ್ ಏನಾದರೂ ಪ್ರೊಫೆಸರ್ ಒಂದು ಪಾಠ ಮಾಡಿಬಿಟ್ರೆ, ಪ್ರೊಫೆಸರ್ ಆಫ್ ಮ್ಯಾಥಮೆಟಿಕ್ಸ್ ಪಾಠ ಮಾಡಿ, ಒಂದು ಅಕ್ಷರ ಅರ್ಥ ಆಗೋದಿಲ್ಲ ಅವ್ರಿಗೆ. ನಮ್ಮ ಮಿಸ್ಸೇ ಸರಿ, ಇವ್ರು ಏನೋ ಬರಲ್ಲ ಅಂದ್ಬಿಡ್ತಾನೆ. ನಮ್ಮ ಮಿಸ್ ಹೇಳಿದಾಗ ಹೇಳಕ್ಕೆ ಬರೋದಿಲ್ಲ ಇವರಿಗೆ. ಸ್ಟ್ಯಾಂಡರ್ಡ್ ಭಾರಿ ಜಾಸ್ತಿ ಅವರು. ಭೀಮಸೇನ ದೇವರು ವಾಯುದೇವರಾದ್ರಿಂದಾಗಿನೇ ಅವ್ರು ನೋಡಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ, ಇವ್ರು ನೋಡಿದ್ರೆ ಅರ್ಥ ಆಯ್ತು. ನಮಗೆ ಸ್ವರಮೂಲ ಅರ್ಥ ಆಗೋದಿಲ್ಲ, ಹರಿದಾಸರು ಅರ್ಥ ಆಗುತ್ತಲ್ಲ ಹಾಗೆ. ಸ್ವರಮೂಲ ಅರ್ಥ ಆಗೋದಿಲ್ಲ, ಹರಿಗೆ ಶ್ರೀರಮಣೀಯ ಕನಕಮಾರ ಪೂಜಿತ ಅಂತ ಕೆಳ್ತಾ ಕೂತ್ಬಿಡ್ತಾರೆ. ದಾಸರು ದೊಡ್ಡವರು ಹಾಗಿಲ್ಲ, ಸ್ವರಮೂಲ ದೊಡ್ಡದು, ಸ್ವರಮೂಲ ಭಾರಿ ದೊಡ್ಡದು. ದಾಸರು ನೋಡಿ ಬರೆದಿದ್ದೆ ಅದನ್ನು, ನಮಗಿದು ಅರ್ಥ ಆಗುತ್ತೆ. ಅದಕ್ಕೆ ಅಂದರೆ ನಮ್ಮ ಯೋಗ್ಯತೆ ಇದು ಅರ್ಥ ಆಗೋದು, ಅರ್ಥ ಆಗೋದಿಲ್ಲ. ಅರ್ಥ ಮಾಡಿಕೊಂಡಾಗ ಒಗಟಾಗಿ ಕಂಡಿದ್ದು ಸಲೀಸಾಗಿ ಅರ್ಥ ಆಗುತ್ತೆ. ನಾವು ಅನುವಾದ ತಿಳಿದ್ರೂ ಮೂಲ ತಿಳಿಯೋದಿಲ್ಲ. ಧರ್ಮರಾಜನ ಶಕ್ತಿ ಸೌಮ್ಯವಾಗಿತ್ತಲ್ಲ, ತಿಳಿತದೆ. ಅಲ್ಲೂ ಕೂಡ ಹಸರವೇಶ ಯಾತಕ್ಕೆ ಗೊತ್ತಾ ಹೋಗಿದ್ದು, ಧರ್ಮರಾಜನೊಳಗೆ ಸೌಮ್ಯನಾಮಕ ವಾಯುದೇವರ ಆವೇಶ ಇದೆ, ಅದಕ್ಕೆ ಹೋಯಿತು ಅಂತ. ಸೌಮ್ಯನಾಮಕ ವಾಯುದೇವರ ಆವೇಶ ಇದ್ದಿದ್ದು ಕಡಿಮೆ ಆಯಿತು. ಆದ್ದರಿಂದ ಎಲ್ಲೇ ಇವತ್ತು ಪರಿಣಾಮ ಬೀಳುತ್ತೆ ಅಂದರೆ ಹರಿವಾಯುಗಳ ಸನ್ನಿಧಾನ ಇರಲೇಬೇಕು ಅಂತ ತಾರ್ತಾರೆ. ಆ ಕ್ಷಣಕ್ಕೆ ಕುಬೇರ ಹೇಳ್ತಾನೆ, ಸ್ವಲ್ಪ ಸಮಾಧಾನ ಮಾಡ್ಕೋತಾನೆ ಧರ್ಮರಾಜ, ಸ್ವಲ್ಪ ನಾನು ತಪ್ಪು ಮಾಡಿಬಿಟ್ಟೆ, ಭೀಮಸೇನೆ ಮಾಡಿ ಸರಿಯಾಗಿದೆ. ಒಂದು ಪ್ರಸಂಗ ನನಗೊಂದು ಶಾಪ ಇತ್ತು, ಅದಕ್ಕೆ ಹೀಗಾಯಿತು ಅಂತ ಹೇಳಿಬಿಡ್ತಾನೆ. ಏನು ಶಾಪ ಇತ್ತು ನಿನಗೆ ಅಂದರೆ, ನನ್ನ ಸ್ನೇಹಿತ ಮಣಿಮಂತ ಇದ್ನಲ್ಲ, ಅವನು ವಿಮಾನದಲ್ಲಿ ಹೋಗ್ತಾ ಇದ್ದ, ಕೆಲ ರಾಜರು ಕೂತಿದ್ರು. ಎಷ್ಟು ದುಷ್ಟ ಮಣಿಮಂತ ಯೋಚನೆ ಮಾಡಿ ನೋಡಿದ. ನಮ್ಮ ಜನಗಳ ಸ್ವಭಾವ, ಯಾರೋ ಕುಡುಕ ಇರ್ತಾನೆ ಅವನು ತಂಟೆಗೆ ಹೋಗೋದಿಲ್ಲ, ಕುಚ್ಚ ಇರ್ತಾರೆ ತಂಟೆಗೆ ಹೋಗೋದಿಲ್ಲ, ಯಾರು ಸಂಧಾನ ಮಾಡ್ತಾ ಕೂತಿರ್ತಾರೆ ಮೇಲೆ ಹೋಗಿ ನೀರು ಸಿಡಿಸ್ತಾರೆ ಅವರು. ಮನುಷ್ಯನ ಪದ್ಧತಿಯ ಸಾತ್ವಿಕರ ಕಂಡ್ರೆ ಕಿರಾಡಿರ್ತಾನೆ ಮಾಡೋ ಪದ್ಧತಿ. ಹಾಗಾದ್ರೆ ಸುಮ್ಮನೆ ಕೂತಿದ್ರಲ್ಲ, ಮೇಲೆ ಹೋಗ್ತಿದ್ದಾನೆ ವಿಮಾನದಲ್ಲಿ ಅವನು. ಎಂಥ ರಾಕ್ಷಸ, ಅವ್ರ ಮೂಗಿನಿಂದ ಸೀದೆ ಅವ್ರ ಮೇಲೆ ಹಾಕಿದ್ನ. ರಾಕ್ಷಸ ಹೇಗಿರ್ತಾರೆ ಗೊತ್ತಾಯ್ತಲ್ಲ. ಅಗಸ್ತ್ಯರು ನೋಡ್ತಾರೆ ಎಷ್ಟು ಸಿಟ್ಟು ಬಂದು ಗೊತ್ತಾ ಅವರಿಗೆ. ಪಾಪ ಧ್ಯಾನ ಮಾಡ್ತಾ ಕೂತಿದ್ದಾರೆ ಆರಾಮಾಗಿ ನೋಡ್ತಾರೆ. ಕುಬೇರ, ಇವನಿಂದ ಭಕ್ತ, ನಿನ್ನ ಶಿಷ್ಯ, ಇವನಿಂದ ತಪ್ಪಾಗಿದೆ, ನಿನ್ನ ಶಾಪ ಕೊಡ್ತೇನೆ. ಬೇಗ ಇವನ ವಿಯೋಗ ನನಗಾಗಲಿ ಅಂತ ಕೊಟ್ಟರು. ಶಾಪ ಕೊಟ್ಟಿದ್ದು ಯಾರಿಗೆ? ಕುಬೇರನಿಗೆ. ಯಾರು ಸಾಯಬೇಕು? ಮಣಿಮಂತ ಸಾಯಬೇಕು ಬೇಗ. ಅದಕ್ಕೆ ಸತ್ತೋದ ಅವರು, ಹೋಗ್ಲಿ ಬಿಡಿ ಅಂತ ಹೇಳಿದಂತೆ. ಮಣಿಮಂತ ಸತ್ತ, ಮತ್ತೆ ಹುಟ್ಟಿದ. ದೇಹಾದುತ್ಕ್ರಾಮಿತಾನ ಅಧಿಪತಿರಸತಾಂ ಅಕ್ರಮಾದ್ವಕ್ರ ಬುದ್ಧಿ ಕ್ರುದ್ಧ ಕ್ರೋಧೈಕ ವಶ್ಯ ತ್ರಿಮಿರಿವ ಮಣಿಮಾನ್ ದುಷ್ಕೃತಿ ನಿಷ್ಕ್ರಿಯಾರ್ಥಂ ಚಕ್ರೇ ಭೂಚಕ್ರಮೇತ್ಯ ಕ್ರಕಚವಿವ ಸತಾಂ ಚೇತಸ ಕಷ್ಟಶಾಸ್ತ್ರಂ ದುಸ್ತರ್ಕಂ ಚಕ್ರಪಾಣೇ ಗುಣಗಣ ವಿರಹಂ ಜೀವತಾನ್ ಚಾಧಿಕೃತ್ಯ. ವಾಯ್ಸ್ ಜೊತೆಯಲ್ಲಿ ಕಂಟಿನ್ಯೂ ಮಾಡ್ತಾರೆ. ಆಚಾರ್ಯ ಹೇಳಿದ ಮಾತನ್ನೇ ಮುಂದುವರಿಸ್ತಾ ಇದ್ದಾರೆ. ಅದು ನಡೆದು ಮುಂದೆ ಮಾಯಾವಾದ ಪ್ರಸಾರಕನಾಗ್ತಾ ಇದ್ದಾನೆ ಮಣಿಮಂತನಿಂದ. ಅದಕ್ಕೆ ಹೇಳ್ತಾರೆ ಭಾಷ್ಯಂ ಮಣಿಮದ್ವಿನಿರ್ಮಿತಂ ಅಂತ ಸುಮಧ್ವಿಜಿತ ಮಾತು. ಅಲ್ಲಿ ವಾಸ ಮಾಡ್ತಾ ಇದ್ದ ಕುಬೇರ ಹೇಳ್ತಾರೆ, ಸ್ವಾಮಿ ದಯವಿಟ್ಟು ಯಾರೂ ಹೋಗಬೇಡಿ, ನಾನು 4 ದಿವಸ ಪೂರ್ತಿ ಇರಿ ಅಂತ ಹೇಳ್ತಾನೆ. ವರ್ಷಗಳು ಕಡಿತಾ ಇವೆ, ಅಲ್ಲೂ ವರ್ಷಗಳು ಕಡಿತಾ ಇವೆ. ಸ್ವಲ್ಪ ದಿವಸ ಆಯಿತು. ಒಂದು ದಿವಸ ಇವರು ಸಂಚಾರ ಮಾಡ್ತಾ ಮಾಡ್ತಾ ವಾಪಸ್ ಮತ್ತೆ ಕೆಳಗಡೆ ಬಂದು ಭೀಮಸೇನರು ಉಪದೇಶವನ್ನು ಮಾಡ್ತಾರೆ, ಅಣ್ಣ ಇದು ಸರಿಯಲ್ಲ, ನಾವು ರಾಜರುಗಳು, ಲೋಕ ಕಲ್ಯಾಣ ಮಾಡಬೇಕು. ನೀವು ಆರಾಮಾಗಿ ಕೂತ್ಕೊಂಡ್ರೆ ನಾವು ಕೂತ್ಕೊಂಡಾಗ ಆಗೋದಿಲ್ಲ, ನನ್ನ ಮಾತು ಕೇಳು, ನಾವು ಹೋಗೋಣ, ನಾವಿಲ್ಲ ಹೊರಟು ಬಿಡೋಣ. ನೈವ ಶತ್ರುವನ ಅನುಸಾಧ್ಯ ನಾ ಅಕೃತ್ವ ವಾಸುದೇವಾಜ್ಞಾಂ ರಾಜ್ಞಾಂ ಮುಖ್ಯಗತಿರ್ಭವೇ. ದೇವರ ಅಪ್ಪಣೆ ಮಾಡಬೇಕು, ಜನಗಳನ್ನು ಪಾಲನೆ ಮಾಡಬೇಕು, ಧರ್ಮವನ್ನು ಪ್ರಸಾರ ಮಾಡಬೇಕು. ಇಲ್ಲ ಹೋದರೆ ಕ್ಷತ್ರಿಯರ ಧರ್ಮ ಅಲ್ಲದು, ನಡಿ ಹೋಗೋಣ ಅಂತ ಹೇಳಿದರಂತೆ. ಅಲ್ಲಿಂದ ವಾಪಸ್ ಬರ್ತಾ ಇದ್ದಾರೆ. ಹಿಮಾಲಯ ಪರ್ವತದ ಬುಡಕ್ಕೆ ಬಂದರು ವಾಪಸ್. ಅಲ್ಲಿಂದ ವಾಪಸ್ ಬಂದು ವಾಸ ಮಾಡ್ತಾ ಇದ್ದಾರೆ. ಪಾದೇಶು ತೇಷು ನಿವಸತ್ಸು ಹಿಮಾಲಯಸ್ಯ ವಾಸ ಮಾಡ್ತಿದ್ದ. ಒಂದು ದಿವಸ ಭೀಮಸೇನರು ಪೇಟೆಗೆ ಅಂತ ಹೋಗಿದ್ದಾರೆ. ವಿಚಿತ್ರ ಪ್ರಸಂಗ, ದೊಡ್ಡ ಹೆಬ್ಬಾವು ಹಿಡಿದು ಬಿಡುತ್ತೆ, ಅಜಕರ ಹಿಡಿದು ಬಿಡುತ್ತೆ ಅವರನ್ನು. ಹುಡುದವರೆಲ್ಲ ಬೇಟೆ ಮುಗಿಸ್ಕೊಂಡು ಬಂದರು, ಭೀಮಸೇನರು ಬಂದಿಲ್ಲ. ಅಲ್ಲೇನು ನಡೀತು ಗೊತ್ತಾ? ಅಜಕರ ಜೋರ ಹಿಡಿದೆ, ಭೀಮಸೇನ ಸುಮ್ಮನೆ ನಿಂತಿದ್ದಾರೆ. ಜನ ಏನು ತಿಳ್ಕೊತಾರೆ ನೋಡಿದ್ರೆ, ಅಶಕ್ತಿ ಭೀಮಸೇನಿಗೆ ಶುರುವಾಯಿತು ಅಶಕ್ತಿ. ಅವ್ರು ಸುಮ್ಮನೆ ಯಾತಕ್ಕಿದ್ರು ಮೊದಲನೇ ಪ್ರಶ್ನೆ. ಆಮೇಲೆ ಹಾವು ಕೇಳ್ತದ್ದು, ಭೀಮಸೇನ ನನಗೆ ಕೆಲವು ಪ್ರಶ್ನೆ ಕೇಳ್ತೇನೆ, ಪ್ರಶ್ನೆ ಕೊಟ್ಟರೆ ಬಿಡುಗಡೆ ಮಾಡಿಬಿಡ್ತೇನೆ, ಉತ್ತರ ಕೊಡ್ತೀಯ ಅಂದ್ರೆ. ಭೀಮ ಮಾತಾಡೋದಿಲ್ಲ, ಭೀಮಸೇನಿಗೆ ಶಕ್ತಿ ಇಲ್ಲ, ಬಿಡಿಸ್ಕೊಳ್ಳಿಲ್ಲ, ಜ್ಞಾನ ಇಲ್ಲ, ಉತ್ತರ ಕೊಡಲಿಲ್ಲ. ಸೊ ಸರ್ವಜ್ಞ ಸರ್ವಶಕ್ತಿ ಏನಾಯ್ತು? ನಿಮ್ಮ ಭೀಮಸೇನ ದೇವರು ಪ್ರಶ್ನೆ ಕೇಳ್ತಾರೋ ಇಲ್ಲೋ? ಯಾರು ಉತ್ತರ ಕೊಡಬೇಕು? ಅದೇ ಭೀಮಸೇನ ಬೇರೆ ಉತ್ತರ ಕೊಡ್ತಾರೆ. ಮಧ್ವಾಚಾರ್ಯರಾಗಿ ಬ್ಯಾಕ್ಗ್ರೌಂಡ್ ಹೇಳ್ತಾ ಇದ್ದ. ಭೂಲೋಕದಲ್ಲಿ ನಹುಷ ಅಥವಾ ಪರಾಜ, ಸ್ವರ್ಗಲೋಕದಲ್ಲಿ ಇಂದ್ರದೇವರಿದ್ದಾರೆ, ಇಂದ್ರದೇವರಾಗಿ ರಾಜ್ಯ ಆಡ್ತಾ ಇದ್ದಾರೆ. ರುದ್ರಾಸನ ಕೊಂದಾಗ ಏನು ಪಾಪ ಬಂತಲ್ಲ, ಆಗ ಅವರು 1,000 ವರ್ಷಗಳ ಕಾಲ ಮಾನಸರೋವರದ ಒಂದು ಕಮಲದ ನಾಳದಲ್ಲಿ ಕೂತರಂತೆ. ಬ್ರಹ್ಮಹತ್ಯೆ ಅಟ್ಯಾಕ್ ಮಾಡಕ್ಕೆ ಬಂತಂತೆ, ಎಸ್ಕೇಪ್ ಮಾಡೋಕ್ಕಾರೆ ಕೂತರಂತೆ. ಇಂದ್ರದೇವರ ಸಭೆಯಲ್ಲಿ ಯಾರು ಇಲ್ಲಿ ಇನ್ಚಾರ್ಜ್ ಒಬ್ರು ಬೇಕಾಯ್ತು, ಯಾರೊಬ್ರು ಕೂಡಬೇಕು, ಯಾರನ್ನು ಕೂಡಿಸ್ಬೇಕು ಅಂತ ಯೋಚನೆ ಮಾಡಿ ಭೂಲೋಕಕ್ಕೆ ಬಂದರು. ನಹುಷ ರಾಜ ಇದ್ದಾಗ ಆತನು ಕೇಳಿದರು, ರಾಜನಾಗಿ ಇಂದ್ರ ಪದವಿಯನ್ನು ಕೂಡ್ತೀಯಾ ಅಂತ ಕೇಳಿದರು. ನಮಗೊಂದು ಪ್ರಶ್ನೆ, ದೇವತೆಗಳು ಯಾರಾದ್ರು ಕೊಡ್ಬೋದಾಗಿತ್ತಲ್ಲ ಅಂತ ಪ್ರಶ್ನೆ. ಆಚಾರ್ಯ ಹೇಳ್ತಾರೆ, ದೇವತೆಗಳು ವ್ರತ ಮಾಡಿದ್ದಾರಂತೆ, ತಮಗಿಂತ ದೊಡ್ಡವ್ರ ಪದವಿಯಲ್ಲಿ ತಾವು ಕೊಡೋದಿಲ್ಲ ಅಂತ ಹೇಳಿ. ಇದಕ್ಕೆಲ್ಲ ಯಾರಾದ್ರೂ ಮನುಷ್ಯರು ಸರಿ, ಆಸೆ ಪಡೋದು ಮನುಷ್ಯರ ಸ್ವಭಾವ, ಆದ್ದರಿಂದ ಹುಡುಗಿಯರು ಸಿಗ್ತಾರೆ ಅಂತ ಭೂಲೋಕಕ್ಕೆ ಬಂದರು. ಈ ಉತ್ತರ ಕೊಡದೆ ಹೋಗಿದ್ದಾರೆ, ನಮಗೆ ಹಾಗೆ ಉಳ್ಕೊಬಿಡಿ. ಮಕ್ಕಳು ಕೇಳ್ತಾರೆ ಅಂತ ಪ್ರಶ್ನೆಗಳನ್ನು. ದೇವ 8 ಜನ ಇದ್ದಾರೆ ದೇವತೆಗಳು, ಒಬ್ರು ಕೊಡಬಾರ್ದಾಗಿತ್ತೆ ಅಂದರೆ ದೇವತೆಗಳ ನಿಯಮ ತಮಗಿಂತ ಉತ್ತಮರ ಯಾರಾದರೂ ಕೊಡೋದಿಲ್ಲ, ಆದ್ರಿಂದಾಗೇ ಅವ್ರು ಕೊಡಲಿಲ್ಲ. ಮತ್ತು ಜಾಗ ಖಾಲಿ ಇಲ್ಲ, ಮನುಷ್ಯರು ಕೇಳೋಣ ಅಂತ ಬಂದರು. ನಹುಷ ರಾಜ ಆಗ ಆತನ ಕೇಳಿದರು, ನನ್ನ ಕೇಳಿರಾಗುತ್ತೆ ಸ್ವಾಮಿ, ನಾನು ನೋಡಿದರೆ ಭೂಲೋಕದ ರಾಜ ಆಗೋದಿಲ್ಲ ಅಂದರು. ಶಕ್ತಿ ಕೊಟ್ಟರೆ ಬರ್ತೀಯ ಅಂದರು. ಕೊಟ್ಟು ಬರ್ತೇನೆ ಅಂತ ಹೇಳಿದೆ. ಏನು ಶಕ್ತಿ ಕೊಡಬೇಕು? ಶಕ್ತಿ ಇಲ್ಲ ಅಂತ ಹೇಳಿದನಲ್ಲ, ಏನು ಶಕ್ತಿ ಕೊಡಬೇಕು ಅಂದರೆ, ನೀನು ಯಾರನ್ನು ನೋಡ್ತೀಯಲ್ಲ ಅವರ ಬಲದ ಬಲ ಶಕ್ತಿ ಎಲ್ಲದೇ ಬಂದು ಬಿಡಲಿ ಅಂತ ಹೇಳಿದರು. ಋಷಿ ಮುನಿಗಳು ಯಾರನ್ನು ಬೇಕಾದರೂ ನೋಡು, ನೋಡಿದ ತಕ್ಷಣ ಎಲ್ಲರೂ ಬರಲಿ ಅಂತ ಹೊರ ಕೊಟ್ಟು ಬಿಡ್ತಾರೆ. ಆಗ ನಶ ಒಪ್ಕೊಂಡ್ಬಿಡ್ತಾನೆ, ಸೀದಾ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಕೂತು ಬಿಡ್ತೀವಿ. ಇಂದ್ರಪದಿಯಲ್ಲಿ ಕುಡಿಸಿಬಿಡ್ತಾರೆ, ನಿಜ ಎಲ್ಲ ನೋಡೋಕ್ಕೆ ಶುರು ಮಾಡಿದಾತ. ನಮಗೆ ಆಶ್ಚರ್ಯ, ನೋಡಿದ ತಕ್ಷಣ ಶಕ್ತಿ ಬಂದುಬಿಡುತ್ತಾ ಅಂತ ಕೇಳಿದರೆ ಗ್ಯಾರಂಟಿ ಬರುತ್ತೆ. ಸ್ವರೂಪಲ ಓದಿ ಶಕ್ತಿ ಬರುತ್ತೆ ಅಲ್ಲ ನಿಮಗಾಗ, ಇಂಟೆಲೆಕ್ಟಿವ್ ಶಕ್ತಿ ಬರುತ್ತಾಗ, ಪುಸ್ತಕ ಓದಿ ಟಿ ವಿ ನೋಡಿ ಶಕ್ತಿ ಹೋಗಿಬಿಡುತ್ತೆ, ಅದು ಊಟ ಬಟ್ಟ ಅದು ನೋಡಿ ಡಲ್ ಆಗಿಬಿಡುತ್ತಾರೆ. ಮುಗಿಯ ಸೀರಿಯಲ್ ಮುಗಿಯ ಓದಿ ಇವ್ರ ಜಾತೆ ಮುದೋಗಿರುತ್ತಾಗ ಹಾಗಾಗಬಾರ್ದು. ಶಾಸ್ತ್ರಗ್ರಂಥ ಓದಿದ್ರೆ ಉತ್ಸಾಹ ಬರುತ್ತೆ, ಉಲ್ಲಾಸ ಬರುತ್ತೆ, ಅದನ್ನು ಓದಿದರೆ ಡಿಪ್ರೆಸ್ ಆಗ್ತಾರೆ ಮನುಷ್ಯ. ಮೊದಲು ಟೆನ್ಷನ್ನು ಮುಗಿಯೋವರೆಗೂ, ಮುಗಿದ ಮೇಲೆ ಡಿಪ್ರೆಷನ್ನು, ಟೆನ್ಷನ್ನು ಡಿಪ್ರೆಷನ್ನು, ಉದ್ಧಾರ ಆಗೋದು ಯಾವಾಗ ಅವರು? ಇವತ್ತು ಭಕ್ತಿ ಬರಬೇಕು, ಉತ್ಸಾಹ ಬರಬೇಕು ಅಂದರೆ ಶಕ್ತಿ ನೋಡಬೇಕು, ನೋಡಿದ ತಕ್ಷಣ ಬರುತ್ತಂತೆ. ಜ್ಞಾನ ಬರೋದೇ ನೋಡಿದ ತಕ್ಷಣವೇ ಜ್ಞಾನ ಬರೋದು, ಅರ್ಥವಾಯಿತು. ಇದ್ದ ಶಕ್ತಿ ಬಂತು, ಸರಿ ಹೋಯಿತು. ಬರ್ತಾ 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 ಜಾಸ್ತಿ ಆಗಲಿ ಶುರುವಾಯಿತು, ಅಧಿಕ ಪುಣ್ಯ ಶುರುವಾಯಿತು, ಯೋಗ್ಯತೆ ಮೀರಿಬಿಡ್ತು, ಬುದ್ಧಿ ಕೆಟ್ಟೋಯ್ತು. ಬುದ್ಧಿ ಕೆಟ್ಟಾಗ ಏನು ಮಾಡಿದೆ ಗೊತ್ತಾ? ನಿಧಾನವಾಗಿ ಕೇಳಕ್ಕೆ ಶುರು ಮಾಡಿದ. ಇದ್ರ ಪದವಿ ಕೊಟ್ಟಿದ್ದೀರಲ್ಲ, ಫೆಸಿಲಿಟೀಸ್ ಕೊಡಿ ಅಂತ ಕೇಳಿ ಶುರು ಮಾಡಿದ. ನಂಗೆ ಆ ಜಾಗ ಕೊಡಿ, ಈ ಜಾಗ ಕೊಡಿ ಅಂತ ಕೇಳಿದ, ಕೊಡ್ತಾ ಕೊಡ್ತಾ ಬಂದರು. ಕೊನೆಗೆ ಎಲ್ಲಿಗೆ ಹೋದಾಗ ಗೊತ್ತಾತ? ಕ್ಲೈಮ್ಯಾಕ್ಸು. ಏನು ಕೇಳಿದ ಗೊತ್ತಾ? ಇಂದ್ರದೇವರು ಯಾರು? ಶಚಿಪತಿ. ತಾನು ಏನು ಪದವಿ ಕೊಟ್ಟಿದ್ದೀರಿ? ಇಂದ್ರ ಪದವಿ. ನಾನು ಏನು ಕೊಡಬೇಕೀಗ? ಶಚಿದೇವರು ಕೊಡಬೇಕು ಅಂತ ಕೇಳಿದ್ದೆ. ಈ ರೀತಿ ಇದ್ರ ಬುದ್ಧಿ ಏನಾಗಬೇಕು, ಎಷ್ಟು ಬುದ್ಧಿ ಕೆಟ್ಟೋಗಿದೆ ಅಂದರೆ ಅಧಿಕ ಪುಣ್ಯ ಅಂದರೆ ಪಾಪದಂತೆ ಕೆಲಸ ಮಾಡುತ್ತೆ. ಅಧಿಕ ಪುಣ್ಯ ಪಾಪದಷ್ಟೇ ಡೇಂಜರಸ್. ಏತಮಾನ ದುಡಿತೇವ ಹರೇ ನಾಮ ಹಿ ವೈದಿಕಂ, ಆಚಾರ್ಯರ ಮಾತು ನಮ್ಮಲ್ಲೇ ಇದೆ. ಓವರ್ ಸ್ಪೀಡ್ ಇರುತ್ತಲ್ಲ, ಆಕ್ಸಿಡೆಂಟ್ ಆಗೋದೇ ಅವ ವೆಹಿಕಲ್ ಕಂಟ್ರೋಲ್ ತಪ್ಪೋಗಿಬಿಡುತ್ತೆ ಓವರ್ ಸ್ಪೀಡ್ ಆದಾಗ. ಅದೇ ರೀತಿ ಹೆಚ್ಚು ಪುಣ್ಯ ಮಾಡಿದರೆ ಅಪಾಯ ಉಂಟು. ನಿನ್ನೆ ಹೇಳಿದೆ ನಮಗಲ್ಲ ಇದು ಅಂತ ಹೇಳಿದೆ. ನಮ್ಮ ದೇವನಾಮ ಮುನಿನಾಮ ಹೊರತು ಮನುಷ್ಯರಿಗೆ ಅಪ್ಲಿಕಬಲ್ ಅಲ್ಲ. ತಕ್ಷಣ ಯೋಚನೆ ಮಾಡ್ತಾರೆ, ವರ ಕೊಟ್ಟಾಗಿದೆ, ಶಕ್ತಿ ಇಲ್ಲ, ಎಲ್ಲ ಹೇಳ್ಕೊಂಡ್ಬಿಟ್ಟಿದ್ದಾನೆ ಶಕ್ತಿ. ಈಗ ಇಲ್ಲ ಅಂತ ಹೇಳೋಕೆ ಇಲ್ಲವೇ ಇಲ್ಲ. ಕೊಟ್ಟರೆ ಪರಮಾಧರ್ಮ, ಕೊಡದೆ ಹೋದರೆ ಸಾಧ್ಯ ಇಲ್ಲ, ಕೊಡಾಗಿಲ್ಲ. ಸೀದ ಇಂದ್ರದೇವರ ಹತ್ರ ಹೋಗ್ತಾರೆ ಕಾಂಟ್ಯಾಕ್ಟ್. ನಮಗೆ ಸೆಲ್ ಫೋನ್ ಹೇಗೆ ಹೋಗ್ತದ ನಮಗೆ ಇವತ್ತು, ಗುಟ್ಟ ಕಾಂಟ್ಯಾಕ್ಟ್ ಮಾಡ್ತಾರೆ ಇಂದ್ರದೇವರೇ. ಏನು ಮಾಡಬೇಕು ನಾವೀಗ, ಫಜೀತಿ ಆಗಿದೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ನಮ್ಮ ಗುರುಗಳನ್ನು ಕೇಳಿ ಸರಿ ಮಾಡ್ತಾರೆ ಅಂತ ಹೇಳ್ತಾರೆ. ಬೃಹಸ್ಪತ್ಯಾಚಾರ್ಯ ಇದ್ರಲ್ಲ, ಅವ್ರ ಹತ್ರ ಬರ್ತಾರೆ. ಇಷ್ಟೇ ನೀವು ಹೀಗೆ ಹೇಳಬೇಕು ನಹುಷನಿಗೆ, ನಹುಷ ಶಚಿದೇವಿ ಮನೆಗೆ ಹೋಗ್ಬೇಕಾದ್ರೆ ಇಂದ್ರದೇವರು ಹೇಗೆ ಬರ್ತಿದ್ರು ಗೊತ್ತಾ? ಅವರು ಒಂದು ಮೇಣೆಯಲ್ಲಿ ಕೂತ್ಕೊಂಡು ಬರ್ತಾ ಇದ್ರು. ಮೇಣೆಯನ್ನು ಯಾರು ಹೊರಬೇಕು ಗೊತ್ತಾ? ಸಪ್ತರ್ಷಿಗಳು ಹೊರಬೇಕು. ಆ ರೀತಿ ಬರ್ತೀಯ ಅಂತ ಕೇಳಿದ್ರೆ ನಿಜವಾಗಲೂ ಬರುಷ ನಹುಷ ಏನು ಹೇಳಬೇಕು ಗೊತ್ತಾ? ಅಂಥ ಕೆಲಸ ಆಗೋದಾರೆ ಬರೋದಿಲ್ಲ ಅಂತ ಹೇಳಬೇಕಾಗಿತ್ತು. ನಹುಷ ಬುದ್ಧಿ ಕೆಟ್ಟೋಗ್ಬಿಟ್ಟಿದೆ ಈಗ, ಸರಿ ಅಂತ ಹೇಳಿದಂತೆ. ಮೇಣೆ ತರಿಸ್ಕೊತಾರೆ, ಕೂಡ್ತಾರೆ, ಋಷಿಗಳನ್ನ ಕರೆದಂತೆ, ಹೊರ್ರಿ ಅಂತ ಹೇಳ್ತಾರೆ. ದೇವ ಋಷಿ ಪಿತೃಪ ನರಹ ಇತಿ ಮುಕ್ತಾಸ್ತು ಪಂಚಧ. ದೇವತೆಗಳು ಋಷಿಗಳು ಪಿತೃಗಳು ಆಮೇಲೆ ಚಕ್ರವರ್ತಿಗಳು ಬರಬೇಕು. ತುಂಬ ಕಡಿಮೆ ನಹುಷ ರಾಜ, ತುಂಬ ಮೇಲಿದ್ದ ಋಷಿಗಳು ವಶಿಷ್ಠಾದಿಗಳು ಇದ್ದಾರೆ, ಪಾಪ ಎಲ್ಲ ಹೊರಬೇಕಾದ ಸ್ಥಿತಿ ಬಂತು. ಆಯ್ತು, ಹೊರತುಕೊಂಡು ಹೋಗ್ತಿದ್ದಾರೆ. ಅಗಸ್ತ್ಯರು ಕೂಡ ಬಂದಿದ್ದಾರೆ, ಪಾಪ ಅಗಸ್ತ್ಯರು ಹೊರತಿದ್ದಾರೆ. ಅದನ್ನು ನಹುಷನಿಗೆ ಎಷ್ಟು ಸೊಕ್ಕು ಗೊತ್ತಾ? ಅಗಸ್ತ್ಯರು ಬಂದು ಸಮಾಧಾನ ಮಾಡೋಕ್ಕೆ ಹೇಳ್ತಾರೆ, ನಹುಷ ಹೀಗೆಲ್ಲ ಮಾಡಬಾರ್ದು, ವೇದ ಪ್ರಮಾಣ ಅಂತ ಒಪ್ತಿಯೋ ಇಲ್ಲವೋ ನೀನು ಅಂತ ಕೇಳ್ತಾರೆ. ವೇದ ಪ್ರಮಾಣ ಅಂತ ಒಪ್ತಿಯೋ ಇಲ್ಲವೋ? ವೇದ ಪ್ರಾಮಾಣ್ಯ ವಿಷಯ ಪೃಷ್ಟೋ ನೇತ್ಯಾಹ ಮೂಢಧೀಹಿ, ಆಚಾರ್ಯ ಬರೀತಾರೆ. ವೇದ ಪ್ರಮಾಣ ಅಂತ ಒಪ್ತಿಯೋ ಇಲ್ಲವೋ? ನಹುಷ ಯೋಚನೆ ಮಾಡಿದೆ, ಒಪ್ತೀನಿ ಅಂದರೆ ಡೇಂಜರ್ ಅಂತ ಅರ್ಥ ಮಾಡ್ಕೊಂಡವನು. ಯಾತಕ್ಕೆ ಗೊತ್ತಾ? ವೇದನ ಒಪ್ತೀನಿ ಅಂತ ಹೇಳಿದರೆ ವೇದ ಹೇಳ್ತಾ ಇದೆ ನಾ ಪರಸ್ತ್ರೀಯಂ ಗಚ್ಚೇತ್ ಅಂತ ಹೇಳುತ್ತೆ. ಪರಸ್ತ್ರೀಯನ್ನು ಹತ್ರ ಹೋಗಬಾರ್ದು ಅಂತ ಹೇಳುತ್ತೆ, ಬಿಡಬೇಕಾಗತ್ತೆ ನಾನು, ಅದಕ್ಕೆ ನಾ ಅಂತ ಹೇಳಿಬಿಟ್ಟು ಒಪ್ಪದಿಲ್ಲ ಅಂತ ಹೇಳಿಬಿಟ್ಟ. ಆಗ ಅವ್ರು ಹೇಳ್ತಾರೆ, ಹಾಗೆಲ್ಲ ಹೇಳಬಾರ್ದಪ್ಪ, ವೇದಗಳು ಪ್ರಮಾಣ ಅಪೌರುಷಯತ್ವ ತತ್ವನಿರ್ಣಯ ಉಪನ್ಯಾಸ ಮಾಡಿದ್ರೆ ಮಾಡ್ತಾರೆ ಪಾಪ ತತ್ವನಿರ್ಣಯನ, ಇವನು ತಲೆಗೆ ಹೋಗೋದಿಲ್ಲ. ಸಿಟ್ಟು ಬಂತಂತೆ, ಶೇಷಂ ಕೋಪೇನ ಪೂರಯಿತು ಒಂದು ಮಾತಿತ್ತು. ಮಾತು ನಿಂತಾಗ ಕೈ ಶುರುವಾಗತ್ತ, ಕಾಲಿರು ಒದ್ದಂತವ್ರು. ನಹುಷ ಎಂಥ ಕೆಲಸ ಮಾಡ್ತಾರೆ, ನಹುಷ ಅಗಸ್ತ್ಯ ಮುನಿಗಳ ಜೊತೆಗೆ ತಮ್ಮ ಕಾಲಿನಿಂದ ಒದ್ದಾಗ ಒಂದು ವಿಚಿತ್ರ ಪ್ರಸಂಗ ನಡೀತು. ಒಬ್ಬರು ರಿಸರ್ವ್ ಇಟ್ಕೊಂಡಿದ್ದರಂತೆ ಇವರು, ದೇವತೆಗಳು ಎಲ್ಲರೂ ಕಣ್ಣಿ ಬಿದ್ದರೆ ಡೇಂಜರ್ ಆಗುತ್ತೆ ಗೊತ್ತಿದ್ಕೊಂಡು ರಿಸರ್ವ್ ಇದ್ರಂಥವ್ರು. ಭೃಗುಮುನಿಗಳು ರಿಸರ್ವ್ ಅಲ್ಲಿ ಕೂತಿದ್ದರಂತೆ ಹೋಗಿಬಿಟ್ಟು. ಭೃಗುಂ ತಸ್ಯ ಜಟಾಸುಲೀನಂ, ಅವರ ಜಟೆ ಅಡ್ಕೊಂಡು ಸೂಕ್ಷ್ಮ ರೂಪದಲ್ಲಿ ಕೂತಿದ್ದರು. ಅವರು ಶಾಪ ಕೊಡೋಕೆ ಶುರು ಮಾಡ್ತಾನೆ, ಅವ್ರು ಕಣ್ಣಿ ಬಿದ್ದರೆ ಶಾಪ ಕೊಡೋ ಶಕ್ತಿ ಬರೋದಿಲ್ಲ, ಹೇಳ್ಕೊಂಡ್ಬಿಡ್ತಾನೆ. ಮತ್ತೆ ಕಣ್ಣಿಗೆ ಕಾಣದಂತೆ ಕೂತಿದ್ದಾನೆ. ಅಲ್ಲೂ ತಮಾಷೆ ಏನು ಗೊತ್ತಾ? ಅವ್ರಿಗೂ ಶಕ್ತಿ ಇಲ್ಲ, ಪೂರ್ತಿ ಕೊಡೋ ಶಕ್ತಿ ಇಲ್ಲ. ಬ್ರಹ್ಮದೇವರು ಎಂಟರ್ ಆಗ್ತಾರೆ ಅವರೊಳಗೆ, ಅವ್ರು ಶಾಪ ಕೊಡೋಕೆ ಶುರು ಮಾಡ್ತಾರೆ. ಅಲ್ಲೋ ನಹುಷ, ನೀನು ಹೇಳ್ತಾ ಇದ್ದೀಗ ಶಚಿಮನಿಗೆ ಸರ್ಪ ಸರ್ಪ ಹೋಗಿ ಹೋಗಿ ಅಂತ ಅರ್ಥ. ನೀನು ಸರ್ಪವಾಗಿಯೇ ಹುಟ್ಟು ಅಂತ ಹೇಳಿದ. ಶಚಿಮನಿಗೆ ಹೋಗಿ ಅಂತ ಹೇಳಿದೆಯಲ್ಲ, ಭೂಲು ಸರ್ಪ ಅಜಗರವಾಗಿ ಹುಟ್ಟಬೇಕು ನೀನು. ಅಷ್ಟೇ ಅಲ್ಲ, ನೀನು ಅನೇಕ ವರ್ಷಗಳ ಕಾಲ ಹಾಗೆ ಇರಬೇಕು, ಸಾವಿರಾರು ವರ್ಷ ಹಾಗೆ ಇರಬೇಕು. ನಿನ್ನ ಬಲ ಎಲ್ಲ ಸೇರಿದೆಯಲ್ಲ, ಈಗ ಈ ಬಲ ಎಲ್ಲ ಹೊರಗೆ ಹೋಗೋವರೆಗೂ ನಿನಗೆ ಬಿಡುಗಡೆ ಇಲ್ಲ. ನಿನ್ನ ಎಲ್ಲ ಲೋಕದ ಬಲ, ಎಲ್ಲ ದೇವತೆಗಳ ಬಲ ತುಂಬಿಸ್ಕೊಂಡಿದ್ದೀನಿ ನೀನೀಗ. ಅದು ಇನ್ನೊಬ್ಬರಿಗೆ ಶಿಫ್ಟ್ ಆಗಬೇಕು. ಅದು ಶಿಫ್ಟ್ ಆಗಬೇಕಾದ್ರೆ ನಿನಗಿಂತ ಬಲಾಢ್ಯ ಬರಬೇಕು, ಬಲಾಢ್ಯ ನೀನು ಹಿಡಿಬೇಕು. ಅವನು ಪ್ರಯತ್ನ ಮಾಡಬಾರದು, ನಿನ್ನ ಬಲ ಎಲ್ಲ ಅವ್ರಿಗೆ ಶಿಫ್ಟ್ ಆಗುತ್ತಾಗ. ಶಿಫ್ಟ್ ಆದಮೇಲೆ ನಾರ್ಮಲ್ ಆಗ್ತೀಯ. ಅಲ್ಲಿಗೆ ಶಾಪದ ಮುಗಿತು, ಒಂದು ಘಟ್ಟ ಬಂತು ನಿನಗೆ. ಆದರೆ ಪೂರ್ತಿ ಹೋಗಬೇಕಾದ್ರೆ ನೀನು ಕೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರ ಅವನು ಕೊಡ್ತಾರಲ್ಲ, ಅವಾಗ ಪರಿಹಾರ ಆಗುತ್ತೆ ಅಂತ ವಿಶಾಪ ಕೊಟ್ಟು ಆ ನಹುಷ ಇಲ್ಲಿ ಬಿದ್ದಿದ್ದ ನಾಜಗಾರವಾಗಿ ಆತನ ಕಥೆ ಇದೆ. ನಮ್ಗೆ ಉತ್ತರ ಬಂದೋಯ್ತು. ಈಗ ಇಲ್ಲಿ ಭೀಮಸೇನ ದೇವರಿಗೆ ಏನಾಗಬೇಕಾಗಿದೆ? ಈಗ ಎಲ್ಲ ಬಲ ಟ್ರಾನ್ಸ್ಫರ್ ಆಗಬೇಕಾಗಿದೆ. ಈತನ ಬಲ ಎಲ್ಲ ಟ್ರಾನ್ಸ್ಫರ್ ಆಗಬೇಕು. ಟ್ರಾನ್ಸ್ಫರ್ ಆಗೋದು ಯಾವಾಗ ಅಂದರೆ ಬಿಡಿಸ್ಕೊಂಡ್ರೆ ಆಗೋದಿಲ್ಲ, ಬಿಡಿಸ್ಕೊಳ್ಳೋದಂತೆ ಇರಬೇಕಾಗ. ಅದಕ್ಕೆ ಎಲ್ಲ ಶಿಫ್ಟ್ ಆಗ್ತಾ ಶಿಫ್ಟ್ ಆಗ್ತಾ ಹೋಗಿ ಎಲ್ಲ ನಿಸ್ಸತ್ವನಾಗಿಬಿಡ್ತಾರೆ ಆತ. ಅದಕ್ಕೆ ಭೀಮಸೇನ ಸುಮ್ಮನೆ ಇದ್ದರು, ಶಕ್ತರಾಗಿದ್ದರು ಕೂಡ ಅಶಕ್ತರಂತೆ ಇದ್ದರು. ಇದು ಮೊದಲೇ ಉತ್ತರ. ಪ್ರಶ್ನೆ ಕೇಳ್ತೀರಿ ಉತ್ತರ ಕೊಡು ಅಂತ ಹೇಳಿದ್ರೆ ಯಾಕೆ ಉತ್ತರ ಕೊಡಲಿಲ್ಲ ಅಂದರೆ, ದೊಡ್ಡ ತತ್ವ ಹೇಳ್ತಾರೆ ಭೀಮಸೇನ ದೇವರು. ಆತ ಬರೀ ಪ್ರಶ್ನೆ ಕೇಳಿದರೆ ಅವರಂತೆ ಉತ್ತರ ಕೊಡೋರೇ ಇಲ್ಲ. ಸರ್ವಮೂಲ ಬರೆಯೋರು ಗೊತ್ತಾಯ್ತಾ, ಅವರೇ ಉತ್ತರ ಕೊಡ್ತೀನಿ. ಆತ ಕಂಡೀಷನ್ ಹಾಕಿದ, ಈ ಪ್ರಶ್ನೆ ಉತ್ತರ ಕೊಟ್ಟರೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ. ಅದಕ್ಕೆ ಅವ್ರು ಹೇಳಿಲ್ಲ. ಯಾಕೆ ಅಂದರೆ ವಿದ್ಯೋಪಜೀವನಂ ಧರ್ಮ ವಿಪ್ರಾಣಾಮಪಿ ರೋಯತಃ, ವಿದ್ಯೆಯನ್ನು ಮಾಡಿಕೊಂಡು ಬದುಕಬಾರದು. ಈ ಮಾತು ಎಷ್ಟು ಎಚ್ಚರಿಕೆ ಗಂಟೆ ಇದ್ದಾಗ ಲೆಕ್ಕ ಇದು. ವಿದ್ಯೆಯನ್ನು ಮಾರ್ಕೊಂಡು ಬಿಟ್ಟರೆ ವಿದ್ಯೆಗೆ ದೊಡ್ಡ ಅವಮಾನವಾಗುತ್ತೆ ಅಂತ ಹೇಳ್ತಾರೆ. ನಮಗೆ ಸಿಟ್ಟು ಬರುತ್ತೆ, ವಿದ್ಯೆನ ಯಾತಕ್ಕೆ ಮಾರ್ಕೋಬಾರ್ದು ಅಂತೇಳಿ. ಅಷ್ಟೇ ಸುಮ್ಮನೆ ಸಿಂಪಲ್ ಕಾರಣ ಕೊಡುತ್ತೆ. ಯಾವ ವಸ್ತುನ ಮಾರ್ಬೋದು ಗೊತ್ತಾ? ನಾವು ಮಾರ್ತೇವೆ, ಅದಕ್ಕಿಂತ ಒಳ್ಳೆ ಬೆಲೆ ಅಂತಂದರೆ ಮಾರಿಬಿಡ್ತೇವೆ. ನಾವು ನಮ್ಮ ವಸ್ತುವಿಗೆ ಬೆಲೆ ಸಿಕ್ಕಾಗ ಮಾರಿಬಿಡ್ಬೋದು, ಅದು ಸಿಂಪಲ್ ಅದು. ಆದರೆ ವಿದ್ಯೆ ಎಂಥದ್ದು ಗೊತ್ತಾ? ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ. ವಿದ್ಯೆಗೆ ಈಕ್ವಲೆಂಟ್ ಯಾವುದೂ ಇಲ್ಲೇ ಇಲ್ಲ. ಯಾವುದಕ್ಕೆ ಮಾರ್ಕೊಂಡ್ರು ಕೂಡ ಏನು ಮಾಡಬೇಕಾಯ್ತು ನಾವೀಗ? ವಿದ್ಯೆ ಕಡಿಮೆ ಆದಾಗಾಯ್ತಲ್ಲ, ಜ್ಞಾನಕ್ಕೆ ಅವಮಾನ ಮಾಡಿದಾಗಾಯ್ತಲ್ಲ, ಅದು ವಿದ್ಯೆಯನ್ನು ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಏನನ್ನು ಬೇಕಾದ್ರೂ ಮಾಡಿ, ಪ್ರಾಣಿಗಳಲ್ಲಿ ಗೋವನ್ನು ಮಾರಬಾರ್ದು. ಪ್ರಾಣಿಗಳಲ್ಲಿ ಗೋವನ್ನು ಮಾರಿದರೆ ಅದಕ್ಕಿಂತ ದೊಡ್ಡ ಪಾಪ ಇಲ್ಲ, ಕಸಾಯಿಖಾನೆಗೆ ಹೋಗೋದು. ವಿದ್ಯೆಯನ್ನು ಎಂದು ಕೂಡ ಮಾರಬಾರ್ದು. ಇವತ್ತು ವಿದ್ಯೆಯನ್ನು ಮಾರೋದು ಅಂದರೆ ಬ್ರಾಹ್ಮಣರು ಮಾರಬಹುದಲ್ಲ, ವಿಪ್ರಾಣಾಮಪಿ ನೋಯತ, ಬ್ರಾಹ್ಮಣರು ಮಾರಬಾರ್ದು. ಉಪದೇಶ ಮಾಡಬಹುದೇ ಹೊರತು ಮಾರಾಟ ಮಾಡಬಾರ್ದು. ಪುರಂದರದಾಸರು ಹೇಳ್ತಾರೆ, ನಮ್ಮ ಶಾಸ್ತ್ರ ಇಲ್ಲಿ ಮಾರುವುದಿಲ್ಲ, ಮಾರಾಟ ಮಾಡಬಾರ್ದು. ಕಾಳಿದಾಸ ಬರೀತಾರೆ ಮಾಲವಿಕಾಗ್ನಿ ಮಿತ್ರದಲ್ಲಿ, ಯಾರು ಕೇವಲ ಜೀವನೋಪಾಯವನ್ನಾಗಿ ವಿದ್ಯೆಯನ್ನು ಮಾಡ್ಕೋತಾರೋ, ಯಶಾಗಮ ಕೇವಲ ಜೀವಿ ಕೈವ ತಮ್ ಜ್ಞಾನಪಣ್ಯಂ ವಣಿಜಂ ವದಂತಿ, ಮಾಲವಿಕಾಗ್ನಿ ಮಿತ್ರರು ಕಾಳಿದಾಸನ ಮಾತು. ಯಾರು ಜೀವನೋಪಾಯಕ್ಕೆ ವಿದ್ಯೆಯನ್ನು ಇಟ್ಕೋತಾರಲ್ಲ ಅವನು ಜ್ಞಾನದಂಗಡಿಯ ವ್ಯಾಪಾರಿ ಅಂತ ತಿಳ್ಕೊಂಬಿಡಿ, ಅವನು ಗುರು ಅಲ್ಲ, ಅವನು ಅಂಗಡಿ ಇಟ್ಟ ಬಿಸ್ನೆಸ್ ಮ್ಯಾನ್ ಅಂತ ತಿಳ್ಕೊಂಬಿಡಿ ಅಂತ ಹೇಳ್ತಾರೆ. ಆದ್ದರಿಂದ ಎಂದೂ ಕೂಡ ವಿದ್ಯೆಯನ್ನು ಮಾರಾಟ ಮಾಡೋದು, ಅದು ಸುಮ್ಮನೆ ಇದ್ದು ಬಿಟ್ರು. ಅಷ್ಟೊತ್ತಿ ನೋಡ್ತಾರೆ ಭೀಮಸೇನಕ್ಕೆ ಯಾವಾಗಲೂ ಕಣ್ಣು ಧರ್ಮಾದ ಭೀಮಸೇನ ಕಡೆಗೇನೆ, ಎಲ್ಲಿ ಸಾಯಂಕಾಲ ಬರಲಿಲ್ಲ. ದ್ರೌಪದಿ ಎತ್ತಗ ದ್ರೌಪದಿ ಎಲ್ಲಿ ಭೀಮಸೇನ ಅಂತ ಕೇಳಿದ ತಕ್ಷಣ ಅವ್ರು ಹೇಳ್ತಾರೆ ಬೇಟೆಗೆ ಹೋದರೆ ಇನ್ನೂ ಬಂದಿಲ್ಲ ಅಂತ ಹೇಳಿದರು. ಹೇಗೆ ಹುಡ್ಕೊಂಡು ಬರಬೇಕಾಗ, ಭೀಮಸೇನ ಹುಡ್ಕೋದು ಭಾರಿ ಸುಲಭ ಅಂತೆ. ಅವತ್ತು ಯಾವುದಕ್ಕೆ ಭೀಮಸೇನರು ಬೇಟೆಗೆ ಹೋಗಿರ್ತಿದ್ರು, ದೊಡ್ಡೊಂದು ಗುರ್ತಿರ್ತಿತ್ತಲ್ಲಿ, ಏನು ಗುರ್ತು ಗೊತ್ತಾ, ಸಾಲು ಸಾರು ಮರ ಬಿದ್ದಿರ್ತಿದ್ವ ಜಾಗದೊಳಗೆ, ಗಾಡಿ ಬಿಸಿದ್ರೆ ಮರ ಬಿದ್ದಿರುತ್ತಲ್ಲ ಗುರುತಷ್ಟೇನೆ, ಒಂದು ಕಾಲಿಟ್ಟರೆ ಸರಸರ ಬೀಳ್ತಿದ್ವಂತೆ. ಅವ್ರ ಕಾಲು ಎತ್ತಿದ್ರೆ ಹೀಗೆ ಅಂದುಬಿಟ್ರೆ ಆ ಬಿರುಗಾಳಿ ಬೀಸ್ತಾ ಬೀಸಿ ಮರ ಎಲ್ಲ ಬಿದ್ದು ಹೋಗ್ತಿದ್ವು, ಹೈವೇ ಕ್ರಿಯೇಟ್ ಆಗ್ತಿತ್ತು, ಹೈವೇ ಕ್ರಿಯೇಟ್ ಆಗ್ತಿತ್ತು. ಆನೆ ಹೋಗಿದ್ದೇ ದಾರಿ ಅಂತಿದೆ, ಭೀಮಸೇನ ಮುಂದೆ ಯಾವ ಆನೆ ಇದೆ. ಆಮೇಲೆ ಇದು ಕ್ಲಿಯರ್ ಆಗಬೇಕಲ್ಲ, ನಮ್ಮಲ್ಲಿ ಮನೆ ಬೀಳಿಸಿದ್ಮೇಲೆ ಡಬ್ರೀಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಪಂಜಿ ತದ್ದು ಹೋಗ್ತಾರೆ, ಡಬ್ರೀಸ್ ಹೋಗೋದು ಭಾರಿ ಕಷ್ಟ. ಅವ್ರಿಗೆ ಇನ್ನೊಂದ್ಸರ್ತಿ ಎತ್ತಿಟ್ರೆ ಆ ಗಾಡಿ ಎಲ್ಲ ಕ್ಲಿಯರ್ ಆಗಿಬಿಡ್ತಿತ್ತು, ಒಂದ್ಸರ್ತಿ ಎತ್ತಿದ್ರೆ ಬಿಡ್ತಿತ್ತು, ಇನ್ನೊಂದ್ಸರ್ತಿ ಎಲ್ಲ ಶಿಫ್ಟ್ ಆಗಿಬಿಡ್ತಿತ್ತು, ಹೈವೇ ಕ್ರಿಯೇಟ್ ಆಗ್ತಿತ್ತು. ಅದನ್ನು ಧರ್ಮದ ಗುರ್ತಿಟ್ಕೊಂಡ ಸರಸರ ಹೊರಟ ಸೀದಾ ಭೀಮಸೇನದಿದ್ದಲ್ಲಿಗೆ ಹೋದ. ಮಧ್ವಾಚಾರ್ಯ ಹ್ಯಾ ಗುರುತು ಹಿಡಿಬೇಕು, ಇದೇ ಗುರುತು. ಅವ್ರು ಹೋದಾರೆ ಏನಾಗಿರುತ್ತೆ ಗೊತ್ತಾ, ದುರ್ಮತದ ಅರಣ್ಯ ಬಿತ್ತೋಗ್ಬಿಟ್ಟಿರುತ್ತೆ ಅಂತ ಹೇಳ್ತಾರೆ. ದುರ್ಮತ ಅರಣ್ಯ ಅವ್ರು ಬಿದ್ದೋಗಿರುತ್ತೆ, ಖಂಡನೆ ಮಾಡಿಬಿಟ್ಟಿರ್ತಾರಲ್ಲ, ಎಲ್ಲ ನಾಶ ಆಗಿರುತ್ತೆ. ಗುರುತಿಟ್ಕೊಂಡು ಹೋದ್ರೆ ಆಗುತ್ತೆ. ಅವರಂತೆ ದುರ್ಮತ ಖಂಡನೆ ಮಾಡಿದವರು ಯಾರು ಇಲ್ವಲ್ಲ. ಯೋ ವ್ಯಾಸಮುನಿ ದಾವಾಗ್ನಿಹಿ ಅಂತ ಹೇಳಿ ಸಚ್ಚಾಸ್ತ್ರ ಮರುತಾಸಹ ದದಾಹ ಕುಮತಾರಣ್ಯಂ ಪ್ರಕಾಶಾಯ ತವಾಶ್ರಯಿ. ಯೋ ವ್ಯಾಸಮುನಿ ದಾವಾಗ್ನಿಹಿ, ವ್ಯಾಸಮುನಿಯವರು ದಾವಾಗ್ನಿ, ದ್ವೈತಾದಿ ಮತಗಳೆಲ್ಲ ಕಾಡುಗಳು, ಸುಟ್ಟಾಕಿದ ಬೆಂಕಿಯವರು ಅಂತ ಕರೀತಾರೆ. ಇವರೇ ಬೆಂಕಿ ಆದರೆ ಆಚಾರ್ಯಂಥವರಾಗಿರ್ಬೇಕು. ಗುರುತಿಟ್ಕೊಂಡು ಹೋಗ್ತಾನೆ, ತಕ್ಷಣ ಭೀಮಸೇನ ದೇವರು ಕಂಡು ನೋಡ್ತಾನೆ, ಏನಿದು ಅಜಗರ ಮಾತಾಡುತ್ತೆ. ಧರ್ಮರಾಜ ನಾನು ಕೇಳಿದಷ್ಟೇ ಉತ್ತರ ಕೊಡ್ತೀಯ, ಬಿಟ್ಟುಬಿಡ್ತೇನೆ ಅಂತ ಹೇಳಿತ್ತಂತೆ. ಆ ಧರ್ಮರಾಜ ಮಾತಾಡ್ತಾನೆ, ಆಯ್ತಪ್ಪ ಉತ್ತರ ಕೊಟ್ಬಿಡ್ತೇನೆ, ಹೇಳು ಏನು ಅಂತ ಕೇಳ್ತಾನೆ. ನಮಗೆ ಪ್ರಶ್ನೆ ಈಗ ಮಾರ್ಕೊಂಡಾಗಲಿಲ್ವ ಆತೀಗ ಅಂತ ಪ್ರಶ್ನೆ ಬಂತು. ಅದಕ್ಕೆ ಎರಡು ಉತ್ತರ, ಒಂದು ಶುದ್ಧೇ ಭಾಗವತೇ ಧರ್ಮೇ ಅಲ್ಲ ಅಂತ ಫಸ್ಟ್, ಭೀಮಸೇನಂತೆ ಧರ್ಮ ಅಲ್ಲ. ಎರಡನೇದು ತಪ್ಪಲ್ಲ, ಯಾತಕ್ಕೆ ಗೊತ್ತಾರೆ ತಪ್ಪಲ್ಲ, ಅದು ಯಾತಕ್ಕೆ ಮಾರ್ತಾನೆ, ಭೀಮಸೇನೆ ಬಿಡಿಸಬೇಕು ಅಂತ ಮಾರ್ತಾನೆ, ಅದು ತಪ್ಪಲ್ಲ. ಭೀಮಸೇನ ಜ್ಞಾನದ ನಿಧಿ, ಅದಕ್ಕೋಸ್ಕರ ಮಾಡಿದರೆ ಎಂದೂ ತಪ್ಪಾಗೋದಿಲ್ಲ. ಅಂದರೆ ಧರ್ಮರಾಜ ಮಾಡಿದ ಧರ್ಮ, ಭೀಮಸೇನೆ ತಾನೇ ಮಾಡಿಕೊಂಡಿದ್ರೆ ಸ್ವಾರ್ಥಕ್ಕೆ ಮಾಡಿದಾಗಬಹುದು. ಧರ್ಮರಾಜ ಮಾಡಿದ ಪುಣ್ಯ ಬೇರೆ. ಇವತ್ತು ನಾವು ಮನೆ ಕಟ್ತೇವೆ, ನಾನು ಮನೆ ಕಟ್ತೇನೆ ಚಂದ ಕೊಡಿ ಅಂತ ಕೇಳಿದರೆ ಈಗಾಕಿ ದುರ್ಬುದ್ಧಿ ಬಂತು ಅಂತ ಕೇಳ್ತಾರೆ. ಯಾಚಕರಾಗ್ತಾ ಇದ್ದಾರಲ್ಲ, ಮಾನ ಮರ್ಯಾದೆ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಮಠ ಕಟ್ತಾರೆ ದುಡ್ಡು ಕೊಡಿ ಅಂತ ಎಲ್ಲರೂ ಕೊಟ್ಬಿಡ್ತಾರೆ, ಎಷ್ಟು ಸೇವೆ ಮಾಡ್ತಾರೆ ಅಂತ ಹೇಳ್ತಾರೆ. ಮಠ ಕಟ್ತಾರೆ ಅಂದರೆ ಸೇವೆ, ಮನೆ ಕಟ್ತೀರಿ ಅಂದರೆ ದುರಾಸೆ. ಇವತ್ತು ಭೀಮಸೇನ ದೇವರಿಗೋಸ್ಕರ ಉಪಯೋಗಿಸಿದ್ರಿಂದ ಆ ಥರಿಗೆ ಪಾಪ ಬರಲಿಲ್ಲ, ಪುಣ್ಯ ವೃದ್ಧಿಯಾಯಿತು. ಭೀಮಸೇನ ದೇವರು ಮಾತ್ರ ಆ ಕೆಲಸ ಮಾಡಲಿಲ್ಲ. ಪ್ರಶ್ನೆ ಕೇಳಿದ ಏನು ಧರ್ಮರಾಜ, ಧರ್ಮರಾಜನೇ ಆತ ಮಾತಾಡ್ತಾನೆ, ಪ್ರಶ್ನೆ ಕೇಳಿ ಉತ್ತರ ಕೊಡ್ತೇನೆ, ಗೊತ್ತಿದ್ರೆ ಕೊಡ್ತೇನೆ ಅಂತ ಹೇಳಿದ್ರಂತೆ. ಎಂಥ ವಿನಯ ಆತ ಧರ್ಮರಾಜನ ವಿನಯ, ಗೊತ್ತಿದ್ರೆ ಕೊಡ್ತೇನೆ ಹೇಳು ಮಹಾನುಭಾವ. ಕೆಲವೆಲ್ಲ ಪ್ರಶ್ನೆ ಉತ್ತರಕ್ಕೆ ನಮಗೆ ಅವಕಾಶ ಇಲ್ಲ, ಆದ್ದರಿಂದ ಅದು ಪ್ರಶ್ನೆ ಕೇಳಿದ ಉತ್ತರ ಕೊಟ್ಟ. ಕೊನೆಗೆ ಭಾರಿ ಖುಷಿ, ಅದು ಬಿಟ್ಟುಬಿಡ್ತೇನೆ ಅಂತ ಹೇಳಿದನಂತೆ. ಆಗ ಧರ್ಮರಾಜ ಹೇಳ್ತಾನೆ, ನನಗೆ ಕೆಲವು ಪ್ರಶ್ನೆ ಇದೆ ಉತ್ತರ ಕೊಡ್ತೀಯ ಅಂತ ಕೇಳ್ತಾನೆ. ಉತ್ತರ ಕ್ಲಿಯರ್ ಮಾಡಿಕೊಂಡು ತಾನು ಕೆಲವರು ಪ್ರಶ್ನೆ ಕೇಳಿದನಂತೆ, ಎಲ್ಲ ಮುಗಿದೋಯಿತು, ಬಿಟ್ಟು ಹೊರಟೋಗಿಬಿಡ್ತಾನೆ. ಆ ಕ್ಷಣಕ್ಕೆ ನಹುಶನ ರೂಪ ಬರುತ್ತೆ, ಬಿಟ್ಟು ಆಕಾಶಕ್ಕೆ ಹಾರಿ ಹೋಗಿಬಿಡ್ತಾರೆ, ಸದ್ಗತಿ ಹೋಗ್ತಾರೆ. ಈ ಕಥೆಯ ಅಷ್ಟ ಇಷ್ಟೇ, ಅಜಗರ ರೂಪದ ಆ ಒಬ್ಬ ನಹುಶ ಯಾತಕ್ಕೆ ಉದ್ಧಾರವಾದ ಅಂದರೆ ಭೀಮಸೇನ ದೇವನು ಗಟ್ಟಿಯಾಗಿ ಹಿಡ್ಕೊಂಡ, ಅದಕ್ಕೆ ಉದ್ಧಾರ ಆಗಿಬಿಟ್ಟ ಅಂತ ಹೇಳ್ತಾರೆ. ಇವತ್ತು ನಾವು ಶಾಪದಕ್ಕೆ ಭೂಮಿ ಹುಟ್ಟಿ ಬಂದು ದುಃಖ ಪಡ್ತಾ ಇದ್ದೇವೆ ನಾವೀಗ. ಅಜಗರ, ಅಜಗರ ಏನು ಮಾಡುತ್ತೆ ಅಂತ ಗೊತ್ತಾ, ತಿನ್ನೋದು ಬೀಳೋದಷ್ಟೇ, ತಿನ್ನೋದು ಬೀಳೋದು. ಅಜಗರ ಅದು ಮುಂದಕ್ಕೆ ಹೋಗ್ಲೇ ಬರೋದು, ಅಷ್ಟು ತಿದ್ದು ಬಿಡುತ್ತಂತ. ನಾವು ಬೈ ಬೈವರಿಗೆ ಊಟದ ಕೆಲಸ, ಉಂಡ ಮೇಲೆ ಶಯನ. ಇವತ್ತು ಬಿಡುಗಡೆ ಆಗಬೇಕು, ಏನು ಮಾಡಬೇಕು ಅಂದರೆ ಗಟ್ಟಿ ಭೀಮಸೇನ ನಡ್ಕೊಂಡ್ಬಿಡ್ಬೇಕು ಅಂತ ಹೇಳ್ತಾರೆ. ಅವರೆಲ್ಲ ಸಿಗ್ತಾರೆ ಸ್ವಾಮಿ ಅಂದರೆ ರೂಪಮನ್ಯ ದಿವ ಧನ್ಯಮಾತ್ಮನಃ, ಅವರ ಸರ್ವಮೂಲ ಗ್ರಂಥಗಳೇ ಭೀಮಸೇನ. ಆದ್ದರಿಂದ ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟಿವೆ ಅಂದರೆ ಆಗ ನಾವು ಗ್ಯಾರಂಟಿ ಮೋಸಕ್ಕೆ ಹೋಗ್ತೇವೆ. ಆದ್ದರಿಂದ ಯಾವ ಕಾಲಕ್ಕೂ ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್. ಶ್ರವಣಾದಿಗಳನ್ನು ಬಿಟ್ಟು ಒಂದು ಚೂರು ಇಡಬಾರ್ದು. ಹೇಗೆ ಹಿಡ್ಕೊಂಡಿದ್ದಾರೆ ಗೊತ್ತಾ, ಆಪಾದ ಮೌಲ್ಯ ಪರ್ಯಂತ ಹಿಡ್ಕೊಂಡಿದ್ದಾರೆ, ಹಾವು ಕಾದಿನಿಂದ ಹಿಡಿದು ತಲೆವರೆ ಹಿಡ್ಕೊಂಡಿದ್ದಾರೆ. ಗುರುಗಳ ಸ್ತೋತ್ರ ಏನಂತ ಮಾಡ್ತೀವಿ ಗೊತ್ತೇ, ನಾವು ಆಪಾದ ಮೌಲ್ಯ ಪರ್ಯಂತಂ ಗುರುಣಾಮ್ ಆಕೃತಿ ಸ್ಮರೆ. ತೀರವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥ. ಇವತ್ತು ಮಧ್ವಾಚಾರ್ಯ ಹಿಡಿಬೇಕು ಆ ರೀತಿ. ವಿಷ್ಣು ತೀರ್ಥರಾಗಿ ಹಿಡ್ಕೊಂಡಿದ್ದಕ್ಕೆ ಇನ್ನೂ ಇದ್ದಾರೆ ಗೊತ್ತಾ ಅವರು. ಮುಂದೆ ಮಧ್ವ ಸಿದ್ಧಾಂತ ಪುನಃ ಪ್ರಸಾರ ಮಾಡೋದು ಅವರೇನೆ ಮಹಾನುಭಾವರು. ಜೈತ್ರಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹಾತಾಮ್. ಹಿಡ್ಕೊಂಡ್ಬಿಟ್ಟಿದ್ದೇವಲ್ಲ, ಯೋಚನೆಯೇ ಇಲ್ಲ. ಇನ್ನು ಉಳಿದವರು ಅವರು ಟಿಪ್ಪಣಿಕಾರರು ಅವರು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರನ್ನೇ ನಾವು ಹಿಡ್ಕೊಂಡ್ರೆ ಮುಗಿದ್ರು. ರಾಘವೇಂದ್ರ ಸ್ವಾಮಿಗಳಂಥವ್ರು ರಘುತ್ತೋ ಸ್ವಾಮಿ ಪೂರ್ವಾರಾಧನೆ ಇವತ್ತಿನ ದಿವಸ. ಅಂಥ ಮಹಾನುಭಾವರು ಹಿಡ್ಕೊಂಡ್ಬಿಟ್ರೆ ನಮ್ಮ ಜೀವನ ಪರಮ ಸಾರ್ಥಕವಾಗುತ್ತೆ. ಅಂದರೆ ಅಜಗರನ ಕಥೆ ಕೇಳೋದು ಯಾರದ ಉದ್ಧಾರಕ್ಕಲ್ಲ, ಅಜಗರ ಉದ್ಧಾರವಾದ ಅಲ್ಲ, ನಾವು ಉದ್ಧಾರವಾಗ್ತೇವೆ ಅಂತ ಹೇಳ್ಕೊಂಡ್ರೆ ಅದು ಸತ್ಯ. ಹೇಳ್ತಾರೆ ಅಜಗರ ಉದ್ಧಾರವಾಗಲಿಕ್ಕೆ ಒಬ್ಬ ವೈಷ್ಣವ ಮಗು ಹುಟ್ಟುತ್ತಂತೆ ಮನೆಯೊಳಗೆ. ಆಸ್ಫೋಟಯಂತಿ ಪಿತರಃ ಪ್ರನೃತ್ಯಂತಿ ಪಿತಾಮಹಃ ವೈಷ್ಣವೋ ಅಸ್ಮತ್ ಕುಲೇ ಜಾತಃ ಸರಸ್ ಸಂತಾರ ಇಷ್ಯತಿ. ವೈಷ್ಣವ ಮಗು ಹುಟ್ಟಿದ ತಕ್ಷಣ ಪಿತೃದೇವತೆಗಳು ಭುಜ ಚಪ್ಪಲು ಕುಡಿದಾಡ್ತಾರಂತೆ, ಉದ್ಧಾರ ಮಾಡಿಬಿಡ್ತಾನೆ ಅಂತೆ. ಸಾಮಾನ್ಯ ವೈಷ್ಣವ ಹುಟ್ಟಿದಾಗಲೇ ಪಿತೃಗಳು ಉದ್ಧಾರವಾಗೋದಾದರೆ ಭೀಮಸೇನದ ವೈಷ್ಣವೋತ್ತಮರು ಅವರು ಉದ್ಧಾರ ಆದರೆ ಪಿತೃಗಳು ಉದ್ಧಾರ ಆಗಲೇಬೇಕಲ್ಲ. ನವಶ ಯಾರು ಗೊತ್ತೇರು ವಂಶಸ್ಥ ಹಿಂದಿನವನು. ಶಶಾಂಕ ಪುತ್ರಾದ ಅಭವತ್ ಪುರೂರವಾಹ ತಸ್ಯಾಯುರಾಯೋ ರಹುಷೋ ಜಯಾತಿ. ವಂಶದಲ್ಲಿ ಹಿಂದೆ ಬಂದಿದ್ದಾರೆ ಅವರು, ಹಿಂದಿನ ಉದ್ಧಾರ ಮಾಡಿದ್ದಾರೆ ಭೀಮಸೇನ ದೇವರಾದ್ರಿಂದ. ಸರಿ ಹೋಯ್ತು. ಇಂಥದ್ದೇ ಕಥೆ. ನಂದನನ್ನ ಹಾವು ಹಿಡ್ಕೊಂಡಿರುತ್ತೆ ಭಾಗವತ. ನಂದನನ್ನ ಅಜಗರ ಹಿಡ್ಕೊಂಡಿರುತ್ತೆ, ಕೃಷ್ಣ ಬಂದು ಬಿಡಿಸ್ತಾನೆ. ಅಜಗರ ಹಿಡ್ಕೊಂಡಿದ್ದು ನಂದನನ್ನ, ಕೃಷ್ಣ ಬಿಡಿಸಿದ. ಅಜಗ ಭೀಮಸೇನನ್ನ ಹಿಡ್ಕೊಂಡಾಯ್ತು, ಧರ್ಮರಾಜ ಬಂದ. ತಮಾಷೆ ಅಂದರೆ ನಡೆದಿದ್ದೇನು ಗೊತ್ತಾ, ಕೃಷ್ಣ ಬಂದು ಬಿಡಿಸ್ದ, ಭೀಮಸೇನ ಸಿಕ್ಕಂತೆ ಮಾಡಿ ಬಿಡಿಸಿದ್ರು, ಇಷ್ಟೇ ವ್ಯತ್ಯಾಸ. ಮತ್ತು ಅಜಗರದ ಪ್ರಸಂಗ ಇಬ್ಬರಿಗೂ ಬಂದು ಹಿಡಿದು ಆ ಹತ್ತ ಸಂಪರ್ಕ ಬಂದವರು ಉದ್ಧಾರ ಆಗ್ತಾರೆ. ಆದ್ದರಿಂದ ಯಾವ ಕಾಲಕ್ಕೂ ಕೂಡ ಹರಿ ವಾಯುಗಳನ್ನು ಹಿಡಿದ್ರೆ ಮಾತ್ರ ನಮ್ಮ ಉದ್ಧಾರ ಖಚಿತ ಅನ್ನೋದು ಈ ಘಟ್ಟದ ಸಂದೇಶ. ಇನ್ನೂ ವನಪರ್ವ ಮುಗಿಬೇಕಾಯಿತು, ಮುಗಿಲಿಲ್ಲ. ಏಕಾಚಿ ವನ ಅಂದರೆ ಏಕಾಚಿ ಸರಿತಾರೆ ವನಕ್ಕೆ. ನಾಳೆ ಮುಗಿಸೋಣ ವನಪರ್ವನ. ನಮಗೆ ಏಕಾಚಿರ ವನವಾಸ ಇದ್ದಾಗ ಲೆಕ್ಕ, ಇನ್ನೇನು ಬೇರೆ ಬೇಕಿಲ್ಲ. ನಾಳೆ ವನಪರ್ವ ಮುಗಿದು ವಿರಾಟ ಪರ್ವ ಶುರುವಾಗುತ್ತೆ ನಾಳೆ. ಇವತ್ತಿನ ದಿವಸ ದೊಡ್ಡ ಒಂದು ವಿಶೇಷ ಯೋಗ. ಡಾಕ್ಟರ್ ವಿ ಆರ್ ಪಂಚಮುಖಿಯವರು ಒಳ್ಳೆ ಪ್ರವಚನ ಮಾಡಿದ್ದಾರೆ. ಮಧ್ವದಿಂದಾದ್ರೆ ಭಕ್ತಿಯ ಸ್ವರೂಪ ಅಂತ ಹೇಳಿ ಒಳ್ಳೆ ಪ್ರವಚನ ಮಾಡಿದ್ದಾರೆ. ಅವರು ಹೇಳಿದರು ಭಕ್ತಿ ಲಿಸ್ಟ್ನೊಳಗೆ ಎಲ್ಲರ ಹೆಸರಿದೆ, ಮಧ್ವಾಚಾರ್ಯ ಹೆಸರೇ ಇಲ್ಲ ಅಂತ ಹೇಳಿ. ಕರೆಕ್ಟು. ಯಾಕೆ ಗೊತ್ತಾ, ಅವರೆಲ್ಲ ಕೋಟಾ ಭಕ್ತರ ಹೆಸರೆಲ್ಲ ಇದೆ, ಇವರು ನಿಜವಾದ ಭಕ್ತರಾದ್ರಿಂದ ಹೆಸರಿಲ್ಲ ಅಂತ. ಇವತ್ತು ಫೇಲಾದರಿಷ್ಟ ಪಾಸಾದರೆ ಹೆಸರಾಗಿ ಬರುತ್ತೆ ಆ ಥರ. ನಿಜವಾದ ಭಕ್ತಿ ಮಾಡಿದ್ದವರು ಒಬ್ಬರೇ, ಅಮರಾ ಭಕ್ತಿಶ್ಚ ತತ್ಸಾಧನ. ಎಷ್ಟು ಒಳ್ಳೆ ಮಾತದವರು. ನಿಜವಾದ ಭಕ್ತಿಯ ಸಿದ್ಧಾಂತವನ್ನು ಜಗತ್ತಿಗೆ ಕೊಟ್ಟು, ಈ ಬಗ್ಗೆ ನಾನು ಹೇಳ್ತಾ ಇಲ್ಲ, ಅಲಹಾಬಾದ್ ಯೂನಿವರ್ಸಿಟಿಯಿಂದ ಹಿಂದೆ ಒಂದು ಪುಸ್ತಕ ಪ್ರಿಂಟ್ ಆಗಿದೆ, ಫಿಲಾಸಫಿಯ ಭದ್ರಾಚಾರ ಅಂತ ಹೇಳಿ ನಾರಾಯಣ ಅಂತ ಅವರು ಬರೆದಿದ್ದರು. ನಾರಾಯಣ ಅಂತ ಬರೆದ ಪುಸ್ತಕದೊಳಗೆ ಹೇಳ್ತಾರೆ ಭಕ್ತಿ ಬಗ್ಗೆನೇ ಫುಲ್ ಇದು. ಅದರಲ್ಲಿ ಬರೀತಾರವರು ನಿಜವಾದ ಭಕ್ತಿ ಸಿದ್ಧಾಂತ ಕೊಟ್ಟವರು ಮಧ್ವಾಚಾರ್ಯರು ಅಂತ ಬರೀತಾರೆ. ಅದು ಸ್ಮಾರ್ಥ ಆತ ಅಂತ ಮಾಧ್ವನಲ್ಲ ಆತ. ಇವತ್ತಿಗೆ ಪುಸ್ತಕ ಸಿಗುತ್ತೆ, ಓದಿ ನೋಡಿದ್ರೆ ಗೊತ್ತಾಗುತ್ತೆ. ನಿಜವಾದ ಭಕ್ತಿ ಸಿದ್ಧಾಂತ ಫ್ರೀ ಫ್ರಮ್ ಆಲ್ ಫ್ಯಾಲಸೀಸ್ ಇರೋದು ಮಧ್ವ ಸಿದ್ಧಾಂತ ಒಂದೇ. ನಾನು ಅರ್ಥ ಮಾಡಿಕೊಂಡ್ರೆ ನಿಜವಾದ ಭಕ್ತಿ ಸಿದ್ಧಾಂತ ಕೊಟ್ಟವರು ಮಧ್ವಾಚಾರ್ಯರು. ಆದ್ದರಿಂದ ಹರಿದಾಸ ಸಾಹಿತ್ಯ ಹಾಗೆ ಬೇರೆಯವರು ಕೊಟ್ಟು ಹರಿದಾಸ ಸಾಹಿತ್ಯ ಯಾಕೆ ಬರಲಿಲ್ಲ ಅವರಲ್ಲಿ? ಭಕ್ತಿ ಸಾಹಿತ್ಯ ಹರಿದಾಸ ಸಾಹಿತ್ಯ ಗೊತ್ತಿದೆ ನಮಗೆ. ಆಚಾರ ಸಿದ್ಧಾಂತ ಹಿಡಿದಿದ್ದಕ್ಕೆ ಭಕ್ತಿ ಸಿದ್ಧಾಂತ ಬಂತು. ಆದ್ದರಿಂದ ನಿಜವಾದ ಭಕ್ತಿ ಸಿದ್ಧಾಂತ ಅದು. ಅದನ್ನು ಒಳ್ಳೆಯ ಆಧಾರ ಕೊಟ್ಟು ಆಚಾರ ವಾಕ್ಯಗಳನ್ನು ಕೊಟ್ಟು ಡಾಕ್ಟರ್ ಪಂಚಮುಖಿಯವರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದಕ್ಕೆ ಹೇಳಿದ್ದು ಮೊದಲು ಉಪನ್ಯಾಸನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ನಾಳೆ 10 ದಿವಸಗಳ ಕಾಲ ಏನು, ಒಂದು ದಿವಸ ಆಗಿದೆ ಇವತ್ತು. ಪ್ರತಿ ದಿವಸ ವಿದ್ವಾಂಸರ ಉಪನ್ಯಾಸ ಇರುತ್ತೆ. ನಾಳೆ ದಿವಸ ಸರಿಯಾಗಿ 5:30 to 6:30 ಡಾಕ್ಟರ್ ಸಿ ಎಸ್ ಶ್ರೀನಿವಾಸಮೂರ್ತಿ ಅವರಿಂದ ಮಧ್ವಾಚಾರ್ಯರ ಸಂಶೋಧನಾ ದೃಷ್ಟಿ, ಮಧ್ವಾಚಾರ್ಯ ಸಂಶೋಧನಾ ದೃಷ್ಟಿ ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತಾರೆ. ನಾಳೆ ಏಕಾದಶಿ ಏನು ಕಾಲ ಇರೋದಿಲ್ಲ, ಲೇಟಾ ಬರಲು ಕಾರಣ ಇರೋದಿಲ್ಲ. ಆದ್ದರಿಂದ ಸರಿಯಾಗಿ 5:30 ಬಂದು ಆ ವಿಷಯವನ್ನು ಕೇಳಿದಷ್ಟು ಕೂಡ ನಮಗೆಲ್ಲ ಸ್ವರಮೂಲ ಪೂರಕನೇ. ಯಾವುದೇ ಮಾತವರು ಉಪನ್ಯಾಸ ಅಂತೇಳಿ ಕೂಡ ಸ್ವರಮೂಲ ಆಧರಿಸಿ ಪ್ರವಚನ ಇರೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಒಂದು ಅನೌನ್ಸ್ಮೆಂಟ್ ಇದೆ. ನಾಳೆ ದಿವಸ ಬೆಳಗ್ಗೆ ಇಲ್ಲಿ ಕೃಷ್ಣಾಮೃತ ಮಹಾರಣವ ಪಾಠ ನಾಳೆ ಇದೇ ಜಾಗದಲ್ಲಿರುತ್ತೆ. ಕೃಷ್ಣಾಮೃತ ಮಹಾರಣವ ಇದೇ ಜಾಗದಲ್ಲಿರುತ್ತೆ. ಏಕಾಶಿ ಉಪವಾಸ, ಗೋಪಿಚಂದ್ರ ಧಾರಣೆ, ಸಾಲಿಗ್ರಾಮ, ಏನೇನು ಪ್ರಶ್ನೆ ಕೇಳ್ತಿರೋ ದೇವಪೂಜೆಯ ಬಗ್ಗೆ ಎಲ್ಲದನ್ನು ಆಚಾರ ಉತ್ತರ ಹೇಳ್ತಾ ಇದ್ದಾರೆ. ನಾಳೆ ಇದೊಂದು ವಿಷಯ ಇದೆ, ನಾಳೆ ಬೆಳಗ್ಗೆ 7:30 to 8:30 ಪಾಠ. ಆಮೇಲೆ ಒಂದು 1/2 ಗಂಟೆ ಪ್ರಶ್ನೋತ್ತರ ಇರುತ್ತೆ, ಎಲ್ಲ ಏನೇ ಬೇಕಾದರೂ ಪ್ರಶ್ನೆ ಕೇಳ್ಬೋದು. ಅನೇಕರು ಇವತ್ತು ಸ್ತ್ರೀಯರು ಪ್ರಶ್ನೆ ಕೇಳಿದರು, ನಾಳೆ ಅದಕ್ಕೆ ಅವಕಾಶ ಇರುತ್ತೆ. ನೀವು ಪುರುಷರು ತುಂಬ ಜನ ಪ್ರಶ್ನೆ ಕೇಳಿದ್ದಾರೆ. ನಾಳೆ 7:00 to 8:30 ಮೇಲೆ ಪ್ರಶ್ನೋತ್ತರ ಕಾರ್ಯಕ್ರಮ ಕೂಡ ಇರುತ್ತೆ. 7:30 to 8:30 ಕೃಷ್ಣಾಮೃತ ಮಹಾರ್ಣವ, ಆಮೇಲೆ ಪ್ರಶ್ನೋತ್ತರ ಕಾರ್ಯಕ್ರಮ. ಇದೊಂದು ಅನೌನ್ಸ್ಮೆಂಟ್ ಅಂದರೆ ನಮ್ಮ ವ್ಯಾಸಮಂತ್ರ ಪತ್ರಿಕೆಯಲ್ಲಿ ಒಂದು ಹೊಸ ವಿಷಯ ಪ್ರಕಾಶಿತವಾಗಿದೆ. ಎಲ್ಲರಿಗೂ ಕೂಡ 2 ವಿಷ್ಣು ಸಹಸ್ರನಾಮ ಗೊತ್ತು. ಒಂದು ಮಹಾಭಾರತ ವಿಷ್ಣು ಸಹಸ್ರನಾಮ ಒಂದು, ಇನ್ನೊಂದು ಮುಖ್ಯವಾಗಿ ಪದ್ಮಪುರಾಣದಲ್ಲಿ ಬರುತ್ತೆ ವಾಸುದೇವ ಸಹಸ್ರನಾಮ ಸ್ತೋತ್ರ ಅಂತೇಳಿ. ಆದರೆ ಇನ್ನೊಂದು ವಿಷ್ಣು ಸಹಸ್ರನಾಮ ಇದೆ, ತುಂಬ ಜನ ಗೊತ್ತಿಲ್ಲ. ಅದು ಗರುಡ ಪುರಾಣದಲ್ಲಿ ಬರುತ್ತೆ, ಫಸ್ಟ್ ಟೈಮ್ ಅದು ಪ್ರಿಂಟ್ ಆಗಿದೆ. ಕನ್ನಡದಲ್ಲಿ ಎಲ್ಲೆಲ್ಲೂ ಪ್ರಿಂಟ್ ಆಗಿಲ್ಲ, ಇವರಿಗೂ ಕೂಡ ವ್ಯಾಸಮಂತ ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿದೆ, ಅದು ಸಿಗ್ತಾ ಇದೆ ಹೊರಗಡೆಗೆ. ಆದರೆ ಇನ್ನೂ ಅನೇಕ ವಿಷಯಗಳು ಉಂಟು. ₹10 ಆ ಮ್ಯಾಗ್ಜಿನ್ ಸಿಗ್ತಾ ಇದೆ, ಹೋಗೋ ಬೇಕಾದವರ ತಗೊಳ್ಬೋದು. ಹೆಚ್ಚು ಪ್ರತಿಗಳಿಲ್ಲ, ಆದ್ದರಿಂದಾಗಿನೇ ಕಡಿಮೆ ಪ್ರತ್ಯಗಳಿದೆ, ಬೇಕಾದರೂ ಉಪಯೋಗವನ್ನು ಪಡ್ಕೋಬಹುದು ಅಂತ ಹೇಳ್ತಾ ನಾಳೆ ಸಾಯಂಕಾಲ ಪ್ರವಚನ 5:45 ಪ್ರಾರಂಭ ಅಂತ ಹೇಳ್ತಾ, ಇನ್ನೊಮ್ಮೆ ಡಾಕ್ಟರ್ ಬಿ ಆರ್ ಪಂಚಬೇಕಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಒಂದು ನಿಮಿಷ ಕೊಡಬೇಕು, ಒಂದೇ ನಿಮಿಷ. ಇವತ್ತಿನ ಪ್ರವಚನ ಕೃಷ್ಣಾರ್ಪಣದ ಸರ್ವೇಂದ್ರಿಯ ಪ್ರೇರಕ್ಕೆ ಇದಾಗಿ ಪ್ರಾಣಪತಿ ಸಹ
ಪ್ರಭಂಜನಾಚಾರ್ಯರ ಉಪನ್ಯಾಸ ಕೇಳಿದಾಗ ವಿಶೇಷ ಸ್ಫೂರ್ತಿ ಬರ್ತದೆ, ಮನ ಪರಿವರ್ತನೆ ಆಗ್ತದೆ, ಅನೇಕ ವಿಚಾರಗಳು ತಿಳಿಸ್ತವೆ. ಅವರು ಹನುಮ ಮತ್ತು ಭೀಮರ ಸಂವಾದದ ವಿಷಯವನ್ನು ಹೇಳ್ತಿರ್ಬೇಕಾದ್ರೆ ನನಗೊಂದು ಅಲ್ಲಿರ್ತಕ್ಕಂಥ ಮಹಾಭಾರತದಲ್ಲಿರ್ತಕ್ಕಂಥ ಶ್ಲೋಕಕ್ಕೆ ಹೊಸ ಅರ್ಥ ಒಳಗುದನ್ನ ಈ ಸಭೆಯಲ್ಲಿ ಅವರೆದುರಿಗೆ ಶ್ರೀಗಳವರೆದುರಿಗೆ ಹೇಳಬೇಕು ಅಂತ. ಅಲ್ಲಿ ಹನುಮಂತೇವರು ಹೇಳ್ತಾರೆ, ಭೀಮಸೇನ ದೇವರು ಅದು ಒಂದು ನಾಟಕ, ಅದರಲ್ಲಿ ತತ್ವ ಇದೆ ಅಂತಕೊಂಡು ಆಚಾರ್ಯರು ಹೇಳಬಿಟ್ಟರು ಪ್ರಭಂಜನಾಚಾರ್ಯರು. ಅಲ್ಲಿ ಹನುಮಂತೇವರು ಹೇಳೋ ಶ್ಲೋಕ, ನಾಸ್ತಿ ಶಕ್ತಿರ್ ಮಮವತ್ತಾತು ವ್ಯಾಧಿನಾ ಕ್ಲೇಶಿತೋ ಹ್ಯಹಂ ಯದ್ಯವಶ್ಯಂ ಪ್ರಯಾತವ್ಯಂ ಲಂಘಯಿತ್ವಾ ಪ್ರಯಾಹಿಮಾ ಅಂತ. ಇದರ ಸಾಮಾನ್ಯ ಅರ್ಥ, ನನಗೆ ನನ್ನ ಬಾಲವನ್ನು ಎತ್ತಲಿಕ್ಕೆ ನನಗೆ ಸಾಮರ್ಥ್ಯವಿಲ್ಲ, ನನಗೆ ಇನ್ನೂ ಬಹಳ ಕಾಲದಿಂದ ಒಂದೇನೋ ವ್ಯಾಧಿ ಬಂದದೆ, ಒಂದೇನೋ ಜಡ್ಡು ಬಂದದೆ. ವ್ಯಾಧಿನಾ ಕ್ಲೇಶಿತೋ ಹ್ಯಹಂ ಯದ್ಯವಶ್ಯಂ ಪ್ರಯಾತವ್ಯ, ನಿಜವಾಗಿಯೂ ಮುಂದೆ ಹೋಗಬೇಕು ಅಂತಿದ್ದರೆ ಈ ನನ್ನ ಬಾಲವನ್ನು ದಾಟಿ ಹೋಗು ಅಂತ. ಆದರೆ ಈ ಶ್ಲೋಕದ ಇಷ್ಟೇ ಅರ್ಥ ಇರಲಾರದು. ಅಲ್ಲಿ ತಾತ್ವಿಕ ಅರ್ಥ ನಿಜವಾಗಿಯೂ ಅವರು ಹೇಗೆ ನಿರ್ದಿಷ್ಟ ಸ್ಥಳ ಮಲಂ ಇದರಲ್ಲಿ ತಾತ್ವಿಕ ಅರ್ಥ ಇದೆ ಅಂತ ನಾನು ಇನ್ನೊಂದು ಸಂದರ್ಭದಲ್ಲಿ ಹೇಳಿದ್ದೆ. ಇಲ್ಲಿ ನಾಸ್ತಿ ಶಕ್ತಿ ಮಮ ಉತ್ಥಾತು ಅಂದರೆ ಮಮ ಉತ್ಥಾತು ಶಕ್ತಿ ನಾ ಅಸ್ತಿ, ನಾ ಅಂದರೆ ಪರಮ ಪುರುಷ, ಪರಮಾತ್ಮನೇ ನನಗೆ ಶಕ್ತಿಯನ್ನು ಕೊಡ್ತಕ್ಕಂಥವನು. ಎಲ್ಲ ಅವಯವಗಳನ್ನು ಎತ್ತಲಿಕ್ಕೆ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಶಕ್ತಿಯನ್ನು ಕೊಡ್ತಕ್ಕಂಥವನು ಪರಮಾತ್ಮನೇ. ವ್ಯಾಧಿನ ಕ್ಲೇಶಿತೋ ಯಯಂ, ವಿ ಅಂದರೆ ವಿಪಕ್ಷಿ ಪರಮಾತ್ಮನೋಹ, ಆದಿ ಅಂದರೆ ವ್ಯಾಪ್ತಿ, ಪರಮಾತ್ಮನ ವ್ಯಾಪ್ತಿಯಿಂದಾಗಿ ಕ್ಲೇಶಿತ ಅಂತಂದರೆ ದೀಕ್ಷಿತದೇ ಕೂಡ ಹೇಳ್ತಾರೆ, ಸ್ವತಂತ್ರ ಕರ್ತೃತ್ವಾಭಿಮಾನ ರಾಹಿತ್ಯ ಅಂತ. ನಾನು ಪರಮಾತ್ಮನ ವ್ಯಾಪ್ತಿ ಎಲ್ಲ ದೇಹದ ಎಲ್ಲ ಅವಯವಗಳಲ್ಲಿ ಇದ್ದುದರಿಂದ ನನಗೆ ಸ್ವತಂತ್ರ ಕರ್ತೃತ್ವಾಭಿಮಾನವಿಲ್ಲ ಅಂತ ಹೇಳ್ತಾರೆ. ಯದಿ ಅವಶ್ಯ ಪ್ರವಾತವ್ಯ ಅಕಾರೋ ವಿಷ್ಣುರುದ್ದಿಷ್ಟ, ನೀನು ನಿಜವಾಗಿಯೂ ವಿಷ್ಣುವಿನ ಅಧೀನ ಅಂತ ನಿಮಗೆ ಮನಸ್ಸು ಬರಬೇಕಾಗಿದ್ದರೆ, ಅವಶ್ಯಂ ವಿಷ್ಣುವಿನ ಅಧೀನ ಅಂತ ಹೇಳಿ ನಿಮಗೆ ಜ್ಞಾನ ಉಂಟಾಗಬೇಕಾದರೆ ಏನು ಮಾಡಬೇಕು ಅಂದರೆ, ಲಂಘಯಿತ್ವ ಪ್ರಯಾಹಿ ಮಾಂ ಅಂದರೆ ಅಹಂಕಾರ, ಅಹಂಕಾರವನ್ನು ಬಿಟ್ಟು ಮುಂದೆ ಹೋಗು. ನಾನು ಹೋದರೆ ನಾ ಹೋದರೆ ಹೋದೇನು ಅಂತ ಹೇಗೆ ಒಂದು ಕನಕದಾಸರು ಹೇಳಿದರು, ಹಾಗೆ ನೀವು ಜೀವಕರ್ತೃತ್ವ ವಿಚಾರದಲ್ಲಿ ನಾವು ನಮ್ಮ ಸ್ವತಂತ್ರ ಕರ್ತೃತ್ವ ಇಲ್ಲ ಅನ್ನುವ ಭಾವನೆ ನಮಗೆ ಬರಬೇಕಾಗಿದ್ದರೆ, ನಾನೇ ಮಾಡಿದೆ ಎಂಬ ಅಹಂಕಾರವನ್ನು ಬಿಟ್ಟು ನೀನು ಮುಂದೆ ಹೋದರೆ ಮಾತ್ರ ನೀನು ಪರಮಾತ್ಮನ ಅಧೀನ ಅಂಬ ಜ್ಞಾನ ಉಂಟಾಗ್ತದೆ ಅಂತ ಭೀಮಸೇನ ದೇವರು ಉಪದೇಶ ಮಾಡಿದ್ದಲ್ಲ. ಅದು ಆ ಸಂದರ್ಭದಲ್ಲಿ ಈ ರೀತಿ ಮಧ್ವತ್ ಸಿದ್ಧಾಂತದ ತತ್ವದ ವಿಚಾರಗಳನ್ನೇ ಅಲ್ಲಿ ಹೇಳಿದ್ದಾರೆ ಅಂತ. ಅದು ಒಂದು ಉಡುಪಿನಲ್ಲಿ ನಾನು ಉಪನ್ಯಾಸ ಮಾಡಬೇಕಾದ್ರೆ ಜೀವಕರ್ತೃತ್ವ ವಿಚಾರದ ಬಗ್ಗೆ ಒಂದು ಸಂದರ್ಭದಲ್ಲಿ ಒಂದು ಇತ್ತು. ಆ ಸಂದರ್ಭದಲ್ಲಿ ನಾಸ್ತಿ ಶಕ್ತಿ ಮಮೋತ್ಥಾತುಂ, ಮಮ ಉತ್ಥಾತು ಶಕ್ತಿ ನಾ ಅಸ್ತಿ, ನ ಅಸ್ತಿ ಅಲ್ಲ, ನಾ ಅಸ್ತಿ ಪರಮ ಪುರುಷ ಅಸ್ತಿ. ವ್ಯಾಧಿನಾ ಕ್ಲೇಶಿತೋ ಹಯಂ, ವ್ಯಾಧಿ ಅಂದರೆ ಪರಮಾತ್ಮನ ಸರ್ವತ್ರ ವ್ಯಾಪ್ತಿಯಿಂದಾಗಿ ನನ್ನ ಸ್ವತಂತ್ರ ಕರ್ತೃತ್ವಾಭಿಮಾನ ಅಂಬುದು ಹೊರಟೋಗಿದೆ. ನಿನಗೆ ಪರಮಾತ್ಮನ ಅಧೀನ ಅನ್ನುವ ನಿನಗೆ ಜ್ಞಾನ ಬರಬೇಕಾಗಿದ್ದರೆ ನಿನ್ನ ಅಹಂಕಾರವನ್ನು ಬಿಡು ಅಂತ ಭೀಮಸೇನ ದೇವರನ್ನು ನಿಮಿತ್ತ ಮಾಡಿಕೊಂಡು ನಮಗೆಲ್ಲ ಮುಂದೆ ಭೀಮಸೇನ ದೇವರು ಕೊಡುವ ಉತ್ತರನೂ ಕೂಡ ಇದೇ ಅರ್ಥದ ಒಂದು ವಿಶೇಷ ವಿವರಣೆ ಆಗಿದೆ ಎಂಬುದು ಕಂಡು ಬರ್ತದೆ. ಏನೋ ಹೇಳಬೇಕು ಅಂತ ಒಂದು ಸ್ಫೂರ್ತಿ ಬಂದದ್ದರಿಂದ ಎರಡು ನಿಮಿಷ